योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना यांश्च हस्तचरणश्रवणत्वगादीन् प्राणान्नमो जगते पुरुषाय तुभ्यम् यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराक्षये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचस्तेन्द्रिका स्वान्तसन्तापं विनिगृह्णाति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावं हराय भजकानिष्टहराय पुरवैरिणे भवाय भवते भूयात् शिवाय शिरसा नमः उमेशाद्यासुरावोहं ईडे चेतोऽभिमानिनः यूयं सर्वे प्रकुरुता मनो मे मध्वभावः श्रीमध्वः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यः मुनित्रयमुदाहृतं वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम् श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नयतिप्रदाय ज्ञानप्रदाय विभुधासुरसौख्यदुःखसत्कारणाय विदताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रहमवरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये परमपूज्यरादंथ श्रीपादंगडवर ಚರಣಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನಿನ್ನೆಯ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡಿದರು. ಅಪಾಪೇ ಪಾಪಶಂಕಿತ್ವಾತ್ ಅಶ್ವಮೇಧೈಹಿ ಯಜಾಚ್ಯುತ. ನೀನು ಪಾಪ ಮಾಡಿಲ್ಲ, ಅದೂ ಸಂಶಯ ಇದೆ, ಹೋಗ್ಲು ಅಶ್ವಮೇಧ ಯಾಗವನ್ನು ಮಾಡು ಅಂತ ಹೇಳಿದಾಗ ಮಾಡ್ತಾ ಇದ್ದಾನೆ. ವಿಶೇಷವಾದಂಥ ರೀತಿಯಲ್ಲಿ ಯಾಗ, ವಿಶ್ವಖ್ಯಾತಿ ಯಾಗವನ್ನು ಪಾಂಡವರು ಮಾಡಿದರು. ಆ ಮುನ್ನ ಒಂದು ಸಲ ಪಾಂಡವರು ರಾಜ್ಯ ಆಡುತ್ತಿದ್ದಾಗ ಕಲಿ ಪ್ರವೇಶವಾಯಿತಂತೆ, ಸುದ್ದಿ ಬಂತಂತೆ. ಧರ್ಮರಾಜನೇ ಕಲಿ ಕಾಲಿಟ್ಟಿದ್ದಾನೆ, ಜೊತೆಗೆ ಬಲಿ ಬಂದಿದ್ದಾನೆ. ಕಲಿ ಬಲಿ ಇಬ್ಬರು ಸೇರಿ ಜನಗಳನ್ನು ಬಲಿ ಹಾಕುವ ಕೆಲಸ ಮಾಡ್ತಿದ್ದಾರೆ ಅಂತ ಸುದ್ದಿ ಗೊತ್ತಾದ ತಕ್ಷಣ ಕೃಷ್ಣನ ಆದೇಶದಂತೆ ಧರ್ಮರಾಜ ಭೀಮಸೇನ ದೇವರನ್ನು ಕಳಿಸ್ತಾ ಇದ್ದಾನೆ. ಆ ಕಲಿಯನ್ನು ಹಿಡ್ಕೊಂಡು ಬಾ ಅಂತ ಕಳಿಸಿದ್ರು. ಇದು ಬಹಳ ರೋಚಕವಾದ ಒಂದು ಕಥೆ. ಕಲಿನ ಹಿಡ್ಕೊಂಡು ಬಾ ಅಂತ ಕಳಿಸಿದ ತಕ್ಷಣ ಭೀಮಸೇನ ಹೊರಡ್ತಾರೆ. ಬೇರೆ ಯಾರು ಕಳಿಸಿದ್ರು ಆಗೋದಿಲ್ಲ, ಕಲಿ ನಿಗ್ರಹ ಮಾಡಬೇಕು ಹರಿವಾಯುಗಳಿಂದ ಮಾತ್ರ ಸಾಧ್ಯ. ಧರ್ಮರಾಜನಿಗೆ ಗೊತ್ತಾಗಿದ್ದು ಕೃಷ್ಣ ಹೇಳಿದ್ದರಿಂದ. ಕೃಷ್ಣನ ಮಾರ್ಗದರ್ಶನದಂತೆ ಧರ್ಮರಾಜ ಕೇಳಿಕೊಂಡಾಗ ಭೀಮಸೇನ ದೇವರು ಹೊರಟಿದ್ದಾರೆ. ಕಲಿ ಬಲಿಗಳ ಮೇಲೆ ಯುದ್ಧವನ್ನು ಮಾಡಿ ಬಲಿಂ ವಿದ್ರಾವ್ಯ ಬಲಿ ನೋಡಿಸಿಬಿಟ್ರಂತೆ. ಬಲಿ ಅಂದರೆ ಬಲಿಚಕ್ರವರ್ತಿ ಬಲಿಯಲ್ಲ, ನೆನಪಿರಬೇಕು. ವಾಮನಾವತಾರದ ಸೇವೆ ಮಾಡಿದ ಬಲಿಚಕ್ರವರ್ತಿ ಮಹಾಪೂಜ್ಯನಾದವನು. ಆದರೆ ಈ ಬಲಿ ಆ ಬಲಿಯೊಳಗೆ ಸೇರಿ ಅವನು ಬುದ್ಧಿ ಕೆಡಿಸ್ತಾ ಇದ್ದವನು ಈ ಬಲಿ ಅಂತ ಕರೀತಾನೆ. ಈ ಬಲಿಯ ಸಾಲ್ವನಾಗಿ ಹುಟ್ಟಿದ್ದವನು ಈ ಬಲಿನೇ, ಸಾಲ್ವರಾಜನಾಗಿ ಹುಟ್ಟಿದ್ದವನು. ಕೃಷ್ಣನಿಂದ ಹತನಾಗಿರ್ತಕ್ಕಂಥವನು, ಹೆಸರು ಒಂದೇ ಆದರೆ ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳು. ಈ ಬಲಿ ಶುದ್ಧ ರಾಕ್ಷಸ. ಇವನು ಈ ರಾಕ್ಷಸನನ್ನು ಭೀಮಸೇನ ಓಡಿಸಿಬಿಡ್ತಾರೆ. ಇವನು ಪ್ರಧಾನ ಅಲ್ಲ, ಕಲಿ ಪ್ರಧಾನ. ಅದನ್ನು ಹಿಡಿದು ಸಭೆ ಮುಂದೆ ನಿಲ್ಲಿಸಿದರಂತೆ. ಕಲಿಯನ್ನು ಹಿಡಿದು ನಿಲ್ಲಿಸ್ತಾರೆ. ದುರ್ಯೋಧನನ್ನು ಕೊಂದವರೇ ಕಲಿ ನಿಗ್ರಹ ಮಾಡಬೇಕು. ದುರ್ಯೋಧನನೇ ಕಲಿ. ಕಲಿಯುಗ ಪ್ರಾರಂಭವಾಗಿದ್ದು ಹೇಳ್ತಾರೆ, ಅಲ್ಲೇ ವರ್ಣನೆ ಮಾಡ್ತಾರೆ. ಹಿಡಿದು ನಿಲ್ಲಿಸಿದ ತಕ್ಷಣ ಧರ್ಮರಾಜ ಕೇಳಿದನಂತೆ, ಹೇ ದುರ್ಮತೆ, ಎಲ್ಲೋ ದುಷ್ಟ, ನನ್ನ ರಾಜ್ಯದಲ್ಲಿ ಯಾಕೆ ಕಾಲಿಟ್ಟೆ ಅಂತ ಕೇಳಿದರೆ. ಆಗ ಕಲಿ ಹೇಳ್ತಾನೆ, ಧರ್ಮರಾಜ ಇದು ನಿನ್ನ ರಾಜ್ಯ ಅಲ್ಲ, ನನ್ನ ರಾಜ್ಯ ಅಂತ ಹೇಳಿದನಂತು. ಎಷ್ಟು ಸೊಕ್ಕಿರುವೆ, ನನ್ನ ರಾಜ್ಯ ಇದು ಅಂತ. ಯಾತಕ್ಕೆ, ಯಾವ ಶುರುವಾಯ್ತು ನಿನ್ನ ರಾಜ್ಯ ಅಂದರೆ ಹೇಳ್ತಾರೆ, ಸಮಾರಬ್ಧಂ ಕಲಿಯುಗಂ ಯಥಾ ದುರ್ಯೋಧನ ಅಪತತ್. ದುರ್ಯೋಧನ ಬಿದ್ದ ಕಲಿ ಶುರುವಾಯ್ತದೆ, ಕಲಿಯುಗ ಶುರುವಾಯ್ತದೆ. ಅಲ್ಲಿ ಬಿದ್ದ ಇಲ್ಲಿ ಎದ್ದ ಅಂತ ಅರ್ಥ. ಕಲಿ ಕಾಡ್ತಾ ಇದ್ದಾನೆ, ಅಲ್ಲಿ ಬಿದ್ದಿದ್ದೆ ಕಲಿಯುಗದ ಕಲಿಯುಗ ಪ್ರಾರಂಭವಾಯ್ತಂತೆ ನೆನಪಿರಬೇಕು. ಭೀಮಸೇನ ದೇವರು ದುರ್ಯೋಧನ ಕೊಂದ ತಕ್ಷಣ ಯುಗ ಬದಲಾಯಿತು ಅಂತ ಹೇಳಿರ್ತಾರೆ. ಅದೇ ಮಾತನ್ನು ಧೃತರಾಷ್ಟ್ರ ಹೇಳಿರ್ತಾರೆ. ಯಾರು ಯುದ್ಧ ಮಾಡಿದರೂ ಕೂಡ ಯುದ್ಧ ಮುಗಿಲಿಲ್ಲ. ಭೀಮಸೇನ ದೇವರು ಹೊಡೆದ್ರು, ಫೈನಲ್ ಸ್ಟ್ರೋಕ್ ಅವರದೇನೆ, ಯುದ್ಧ ಮುಗೀತು. ಅವ್ರು ಫಸ್ಟ್ ಹೆಜ್ಜೆ ಇಟ್ಟಿದ್ದು ಯುದ್ಧಕ್ಕೆ ಅವರೇನೆ, ಯುದ್ಧ ಮುಗಿಸಿದ್ದು ಅವರೇನೆ, ಓಪನಿಂಗ್ ನಾಟ್ ಔಟ್ ಅವರೊಬ್ಬರೇನೆ, ಓಪನಿಂಗ್ ಆಗಿದ್ದವರು ಅವರೇ, ನಾಟ್ ಔಟ್ ಆದವರು ಅವರೇನೆ, ಕೊನೆ ವೇಟ್ ಹೊಡೆದವರು ಅವರೇ. ಆ ಈ ಕಡೆಗೆ ದುರ್ಯೋಧನ ಯಾವಾಗ ಸತ್ತ ತಕ್ಷಣ ಇದು ಶುರುವಾಯ್ತಲ್ಲ, ಬಿದ್ದ ತಕ್ಷಣ ಶುರುವಾಯಿತು, ಸಾತ್ರಿ ಸತ್ತ ಅಷ್ಟೇ ಅವತ್ತು ರಾತ್ರಿ ಅವನು. ಇದು ನನ್ನ ಕಾಲ ಅಂತ ಹೇಳ್ತಾನ. ತಕ್ಷಣ ಈ ಒಂದು ಸಮಸ್ಯೆ ಬಂತು, ಕಲಿಯ ಕಾಲ ಅಂಥೇಳಿ ಕಲಿಗೆ ಕೊಡಬೇಕು, ತಾನು ರಾಜ ಅಂತ ತಾನಿಟ್ಕೋಬೇಕು ಅಂತ ಪ್ರಶ್ನೆ. ಕೂಡ ಒಂದು ವಾಕ್ಯಾರ್ಥದ ವಿಚಾರ. ಆಗ ಭಗವಂತನ ಆದೇಶ ಅಂತ ಧರ್ಮರಾಜ ಹೇಳ್ತಾನೆ, ನೋಡು ಕಲಿ ದಿನ ಮಾತ್ರ ನಡೆಯೋದಿಲ್ಲ. ಕಾಲೋವಾ ಕಾರಣಂ ರಾಜ್ಞ, ರಾಜಾವಾ ಕಾಲ ಕಾರಣಂ, ಇತಿತೇ ಸಂಶಯೋ ಮಾಭೂತ್, ರಾಜಾ ಕಾಲಸ್ಯ ಕಾರಣ. ಇದು ಮಹಾಭಾರತದ ಶ್ಲೋಕ. ಕಾಲಕ್ಕೆ ರಾಜಕಾರಣನು, ರಾಜನಿಂದ ಕಾಲವಿರುತ್ತೋ ಅಂತ ಪ್ರಶ್ನೆ. ರಾಜನಿಂದ ಕಾಲವೋ, ಕಾಲದಿಂದ ರಾಜ್ಯನೋ? ಅಂದರೆ ಕಾಲಕ್ಕೆ ತಕ್ಕಂತೆ ರಾಜ ಇರಬೇಕು, ರಾಜನ ತಕ್ಕಂತೆ ಕಾಲ ಇರಬೇಕು, ಇದು ಪ್ರಶ್ನೆ. ಅದಕ್ಕೆ ಉತ್ತರ ನಾವೇನು ತಿಳ್ಕೊಂಡಿರ್ತೇವೆ, ಕಾಲಕ್ಕೆ ತಕ್ಕಂತೆ ಇರೋಣ ಅಂತ ತಿಳ್ಕೊಂಡಿರೋದು ತಪ್ಪದು. ರಾಜನ ತಕ್ಕಂತೆ ಕಾಲ ಚೇಂಜ್ ಆಗಬೇಕು ಅಂತ ಹೇಳ್ತಾರೆ. ರಾಜ ಕಂಟ್ರೋಲರ್. ಇವತ್ತು ರಾಜ ಕಾಲಸ್ಯ ಕಾರಣ, ಆದ್ದರಿಂದ ನಾನು ರಾಜ ಈಗ, ಅಂದರೆ ನಾಟ ನಡೆಯೋದಿಲ್ಲ ಅಂತ ಹೇಳಿದರು. ಇದು ನಮಗೆಲ್ಲ ಪಾಠ ಇದೆ. ನಾವೆಲ್ಲ ಧರ್ಮ ಬಿಡಲಿಕ್ಕೆ ದೊಡ್ಡ ಕಾರಣ ಹುಡುಕಿರ್ತೇವೆ. ಕಲಿಗಾಲ ಅಂತ ಬಿಟ್ಬಿಡೋದಷ್ಟೇ, ಹೇಳ್ಬೇಕಾದ್ರೆ ಶುರು ಕಲಿಗಾಲ ಅಂತ ಹೇಳೋದು ಶುರು ಮಾಡಿಬಿಟ್ರೆ ಇವನೇ ಕಲಿ ಆಗ್ತಾನೆ ಅಷ್ಟೇ, ಹಾಗೆ ಮಾಡಬಾರ್ದು. ಮತ್ತು ರಾತ್ರಿ ಕಾಲ ಅಂಥೇಳಿ ನಾವೇನು ಮಾಡ್ತೇವೆ ಗೊತ್ತಾ, ಕೆಲಸ ಬಿಡೋದಿಲ್ಲ, ಹುಷಾರ ಮಾಡ್ತೇವೆ ಅಷ್ಟೇ. ಮೊದಲೇ ಏರ್ಪಾಡು ಮಾಡ್ಕೊಂಡ್ಬಿಡ್ತೇವೆ, ಓ ರಾತ್ರಿ ದೀಪ ಹೋದರೆ ಕಷ್ಟ ಅಂತೇಳಿ. ಇವತ್ತು ಕಲಿಯುಗ ಅಂತ ಯಾತಕ್ಕೆ ನಮ್ಗೆ ಎಚ್ಚರಿಸ್ತಾರೆ ಅಂದರೆ ಹುಷಾರಾಗಿದೆ ಅಂತ ಹೇಳೋದಕ್ಕೆ. ನಾವೇನು ಮಾಡಿದ್ದೇವೆ ಗೊತ್ತಾ, ಎಸ್ಕೇಪ್ ಮಾಡೋಕೆ ಉಪಯೋಗಿಸ್ತಾ ಇದ್ದೇವೆ. ಅದಕ್ಕೆ ಉಪಯೋಗಿಸಬಾರ್ದು, ಭಾರಿ ಹುಷಾರಾಗಿದೆ ಅಂತ ಅರ್ಥ ಅದಕ್ಕೆ. ಅದಕ್ಕೆ ಹೇಳ್ತಾನೆ ಹುಷಾರಾಗಿರಲಿಕ್ಕೆ ಬರುತ್ತೋ ಅಂದರೆ ರಾಜ ಕಾಲಸ್ಯ ಕಾರಣ, ರಾಜಿರ್ತಕ್ಕಂಥ ಕಾಲ ಇರಬೇಕು. ಈ ಮಾತು ಅರ್ಥ ಮಾಡಿಕೊಂಡಾಗ ರಾಜ ನಿಯಂತ್ರಣ ಮಾಡಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲೂ ಪದ್ಧತಿ ಉಂಟು. ಆಫೀಸ್ ಆಗಿದೆ ಈಗ, ಯಾರು ಆಫೀಸರು ಅಂತ ಕೇಳ್ತಾರೆ. ಅವರ ಹಾಗಿದ್ರೆ ಹುಷಾರಾಗಿರ್ಬೇಕು, ಇವನ ಓಡಿಬಿಡಿ, ಯಾರಾದರೂ ಕೇಳೋದಿಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲೇ ಅಭ್ಯಾಸ ಉಂಟು, ಒಬ್ಬ ಆಫೀಸರ್ ಬಂದಷ್ಟು ಚೇಂಜ್ ಆಗಿಬಿಡುತ್ತೆ ಆಫೀಸಿನ ವಾತಾವರಣ. ಆ ರೀತಿಯಲ್ಲಿ ರಾಜನೇ ಕಾಲಕ್ಕೆ ನಿಯಾಮಕ, ನಾನಿವತ್ತು ರಾಜ, ಆದ್ದರಿಂದ ನೀನು ಇಲ್ಲಿ ಪಲಾಯನ ಮಾಡು ಅಂತ ಹೇಳಿದೆ. ಆಗ ಅವನು ಹೇಳ್ತಾನೆ, ಧರ್ಮರಾಜ ನಿನ್ನ ಮಾತು ಒಪ್ಪೋದಿಲ್ಲ ಅಂತ ಹೇಳ್ತಾನು. ಕಲಿ ಅವನು ಹೇಳಿ ಕೇಳಿ, ಒಪ್ಪಿದ್ರೆ ಕಲಿ ಯಾಕಾಗ್ತಿದ್ದು, ನಾನು ಒಪ್ಪೋದಿಲ್ಲ, ನೀನು ಹೇಳಿದ್ದೇನು ರಾಜ ಕಾಲಸ್ಯ ಕಾರಣಂ ಅಂಥೇಳಿ. ಆದರೆ ನಾನು ಹೇಳ್ತೇನೆ, ಆ ಮಾತು ಥಿಯರಿಟಿಕಲಿ ಕರೆಕ್ಟ್ ಇರಬಹುದು, ನಾನು ಏನು ಮಾಡ್ತೇನೆ ಗೊತ್ತಾ, ಮೊದಲು ರಾಜರೊಳಗೆ ಎಂಟರ್ ಆಗ್ತೇನೆ ಅಂತ ಹೇಳ್ತಾನೆ. ಆವಿಷ್ಯ ಪೂರ್ವ ರಾಜನೇ ಎಂಟರ್ ಆಗ್ತೇನೆ ಮೊದಲು, ಆಮೇಲೆ ಬ್ರಾಹ್ಮಣರಲ್ಲಿ ಸೇರ್ತೇನೆ, ಉಳಿದವ್ರ ಕತೆ ಮುಗಿಸ್ಬಿಡ್ತೇನೆ ಅಂತ ಹೇಳ್ತಾರೆ. ಇವತ್ತು ಬಸ್ಸಿಗೆ ಕೆಡಬೇಕಾದ್ರೆ ಪ್ಯಾಸೆಂಜರ್ ಹೊಡಿತಾ ಕೊಡಬಾರ್ದು, ಡ್ರೈವರ್ ಹೊಡೆದ್ರೆ ಸಾಕು, ಬಸ್ಸೇ ಬಿದ್ದೋಗ್ಬಿಡೋದು. ಇವತ್ತು ರಾಜ ಅಂದರೆ ಒಂದು ನೇತಾರ, ಅವನ ಕೆಡಿಸ್ತೇನೆ ಅಂತ ಹೇಳ್ತಾರೆ. ಇವತ್ತು ನಡೀತಿರೋದು ಹಾಗೆ, ಎಲ್ಲ ರಾಜರು ಅಧರ್ಮವನ್ನೆಲ್ಲ ಧರ್ಮ ಮಾಡಿಬಿಟ್ಟಿದ್ದಾರೆ. ಇವತ್ತು ದಿವಸ ಎಂಥ ಮದುವೆ ಬೇಕಾದ್ರೂ ಮಾಡ್ಕೊಳ್ಳಿ ಆಯ್ತಾ, ನಾವು ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತೀವಿ. ಏನು ಮಾಡ್ತಿರೋದು, ಇನಾಮ್ ಕೊಡ್ತಾರೆ, ಅದು ಮಂಗಳಸೂತ್ರ ಫ್ರೀ, ಕಾಪಿಯೊಡೆ ಪೆನ್ ಫ್ರೀ ಕೊಟ್ಟಾಗ ಆಯ್ತಷ್ಟೇ. ಕಾಪಿಯೊಡೆ ಪೆನ್ ಫ್ರೀ ಕೊಡ್ತೀವಿ, ಪೇಪರ್ ಫ್ರೀ ಕೊಡ್ತೀವಿ ಅಂದರೆ ಧರ್ಮ ಉಳಿಯುತ್ತೆ. ಅದರಿಂದ ಅವ್ರೇನು ಈ ಜನಪ್ರಿಯ ಓಟ್ ಬರಬೇಕಷ್ಟೇ, ಅವ್ರಿಗೆ ಏನೂ ಬೇಕಿಲ್ಲ. ನಮಗೆ ನಾಳೆ ಏಟು ಕೊಡ್ತಾರೆ ಅಂತ ಜ್ಞಾನ ಇರೋದಿಲ್ಲ, ಇಲ್ಲಿ ಓಟಷ್ಟೇ ಬೇಕಾದವ್ರು. ತಪ್ಪದು, ಇವತ್ತು ಜನಪ್ರಿಯತೆ ಮುಖ್ಯ ಅಲ್ಲ. ಇವತ್ತು ರೋಗಿ ಕೇಳಿದ್ರು ಕೊಟ್ಟರೆ ಡಾಕ್ಟರ್ ಆಗೋದಿಲ್ಲ, ಅವನು ಕೊಟ್ಟಿದ್ದರು ಕೊಟ್ಟರೆ ರೋಗಿ ವಾಸಿ ಆಗುತ್ತೆ ಅಷ್ಟೇ. ರೋಗಿ ಏನು ಕೇಳಿ, ಏನು ಕೊಡಬೇಡಿ ಅಂತ ಹೇಳಿ, ಮಕ್ಕಳು ಇಂಜೆಕ್ಷನ್ ಬೇಡ ಅಂತ ಹೋಗ್ತಾರೆ, ಬಿಟ್ಟುಬಿಡ್ತಾರೆ, ಹಿಡಿದು ಇಂಜೆಕ್ಷನ್ ಕೊಡ್ತಾರೆ. ಧರ್ಮಾಚರಣೆ ಹಾಗೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಧರ್ಮಾಚರಣೆ ಮಾಡಬೇಕಾದ್ರೆ ಮಹತ್ವ ಗೊತ್ತಾಗೋದಿಲ್ಲ. ಆಗ ರೋಗ ವಾಸಿ ಆದರೆ ಡಾಕ್ಟರ್ ಎಂಥ ಒಳ್ಳೆಯ ಔಷಧಿ ಕೊಟ್ಟರೆ ಅಂತ ಹೇಳ್ತಾರಲ್ಲ, ಹಾಗೆ ಧರ್ಮ ಅಂದ ಔಷಧಿ ಇದ್ದಾಗೆ. ಅವನು ಹೇಳ್ತಾರೆ, ಒಳಗೆ ಪ್ರವೇಶ ಮಾಡ್ತಾರೆ ರಾಜರೊಳಗೆ, ಬ್ರಾಹ್ಮಣರೊಳಗೆ ಪ್ರವೇಶ ಮಾಡ್ತೇನೆ, ಎಂಥ ಮಾತುಗಳು ಇವತ್ತು. ಇವತ್ತು ಹೆಚ್ಚು ಧರ್ಮ ಕೆಟ್ಟಿರುವಂಥ ಬ್ರಾಹ್ಮಣರಲ್ಲಿ ಜಾತ್ರ ಮಾಸ್ತರು ಮದುವೆ ಮಾಡಬಾರ್ದು, ಬ್ರಾಹ್ಮಣ ಪಂಚಾಂಗದಲ್ಲೇ ಹಾಕಿರ್ತಾರೆ ಮದುವೆ ಮಾಡ್ಬೋದು ಅಂತೇಳಿ. ಶೂದ್ರ ಮಾಡೋದೇ ಇಲ್ಲ ಇವತ್ತಿಗೂ ಕೂಡ, ಶೂದ್ರ ಮಾಡೋದು ಅಧಿಕ ಮಾಸದಲ್ಲಿ ಮಾಡೋದಿಲ್ಲ, ಇದರಲ್ಲಿ ಮಾಡೋದಿಲ್ಲ. ಪುಷ್ಯ ಮಾಸದಲ್ಲಿ ಕೆಲವು ಬರುತ್ತೆ, ಕೆಲವು ಬರದೇ ಇದ್ದಾಗ ಅವರು ಮಾಡೋ, ಧನುರ್ಮಾಸದಲ್ಲಿ ಮಾಡೋದಿಲ್ಲ ಅವರು. ಅಸ್ಮಾತ್ಯಾದ ಚತುರ್ ಧನುರ್ಮಾಸ ಮದುವೆ ನಡೀತಿದೆ ಅಂದರೆ ಬ್ರಾಹ್ಮಣರದು ಅಂತ ಅರ್ಥ. ಎಷ್ಟು ಅನ್ಯಾಯ ಇದು. ಅದಕ್ಕೆ ಬ್ರಾಹ್ಮಣರಿಗೆ ಪದ್ಲ ಕೆಡ್ತಾರೆ. ಈಗ ರಾಜ ಕೆಡ್ತಾರೆ, ರಾಜ ಆರ್ಡರ್ ಮಾಡೋರು, ಬ್ರಾಹ್ಮಣ ಹೇಳೋರು, ಇಬ್ಬರು ಕೆಟ್ಟರೆ ಜನ ಹೇಗೆ ಬದುಕ್ತಾರೆ? ಇದು ನನ್ನ ತಂತ್ರ ಅಂತ ಹೇಳ್ತಾನೆ ಕಲಿ. ಇದು ನನ್ನ ತಂತ್ರ. ಇತ್ತೀಚಿನ ಇತಿಹಾಸ ನೋಡಿದಾಗ ಯಾರು ಕೆಟ್ಟಿದ್ದಾರೆ ಅಂತ ನಮ್ಗೆ ಅರ್ಥವಾಗುತ್ತೆ. ಆ ದೃಷ್ಟಿಯಲ್ಲಿ ಕಲಿ ಹೇಳಿದ ತಕ್ಷಣ ಆ ಹೇಳ್ತಾನೆ, ಹಾಗಿದ್ರೆ ನೀವು ನಮ್ಮನ್ನು ಯಾಕೆ ಕೆಡಿಸಿಲ್ಲ ಅಂತ ಕೇಳಿದ್ರಂತೆ. ನಮ್ಮನ್ನು ಯಾಕೆ ಕೆಡಿಸಿಲ್ಲ, ಇವತ್ತು ಕೇಳಬೇಕಾದ್ರೆ ಎಂಥ ನಿಷಿದ್ಧ ಮುಹೂರ್ತ ಬೇಕಾದ್ರೆ ಕೊಡಿ, ಇನ್ನೊಬ್ಬ ಪುರೋಹಿತರು ಹೋಗಿ ಇದು ಫಸ್ಟ್ ಕ್ಲಾಸ್ ಇದೆ ಮಾಡಿ ಅಂತ ಹೇಳ್ತಾನೆ. ಬಿಡೋದಿಲ್ಲ, ಯಾರು ಹೇಳಿದ್ರು, ಅವ್ರು ಹೇಳಿದ್ರ, ನಾನು ಹೇಳ್ತೀನಿ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ವೈಯಕ್ತಿಕ ದ್ವೇಷ ಅಲ್ಲಿ ಸೇರಿಸಿಬಿಡ್ತಾನೆ. ಅವನು ಬರುತ್ತೋ ಇಲ್ಲ ಬರೋದಿಲ್ಲ, ಡಾಕ್ಟರ್ಸ್ ಆಗಿ ಇವ್ನು ಕೊಡಿ, ಇನ್ನೊಬ್ಬ ಡಾಕ್ಟರ್ ಹೋಗಿಬೇಕಾರೆ ಡಾಕ್ಟರ್ಸ್ ಬಿಸಾಕ್ಬಿಡ್ತಾರೆ, ನನ್ನ ಹತ್ರ ಬಂದಿರಿ ಜೀವ ಹೊಡಿತೀನಿ ಮುಂದೊಂದ್ಬಿಡ್ತಾನೆ, ಮುಗಿದೋಯ್ತು. ಯಾವುದೋ ಕಾರಣಕ್ಕೆ ಅದು ಬಯಲಿಗೆ ಶುರು ಮಾಡುತ್ತಾನೆ. ಆ ರೀತಿಯಾದ ಭಾವನೆ ಬರಬಾರದು. ನಿಷಿದ್ಧ ಅಂದರೆ ನಿಷಿದ್ಧನೇ. ಇವತ್ತು ಡಾಕ್ಟ್ರಲ್ಲಿ ಒಂದು ನಿಯಮಗಳಿರುತ್ತೆ, ಬಿ ಪಿ ಡೌನ್ ಆಗಿರುತ್ತೆ, ಶುಗರ್ ಸರಿ ಇರೋದಿಲ್ಲ, ಆಪರೇಷನ್ ಮಾಡಬೇಕಾಗಿರುತ್ತೆ, ಮಾಡೋದಿಲ್ಲ ಅಂತ ಹೇಳ್ತಾನೆ. ಮಾಡಿಸತ್ರ ನನ್ನ ಕೇಸ್ ಹೇಳ್ತಾರೆ, ಹಾಗೆ ಮಾಡೋದಿಲ್ಲ ಅಂತ ಹೇಳ್ತಾನೆ. ಎಷ್ಟು ಕೊಟ್ಟರು ಮಾಡೋದಿಲ್ಲ, ಯಾಕೆ ಬರಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಗೊತ್ತಾಯ್ತಾ, ಎಲ್ಲ ನಾರ್ಮಲ್ ಕಂಡೀಷನ್ ಬಂದ ಮೇಲೆ ಆಪರೇಷನ್ ಮಾಡ್ತಾನೆ. ಈ ಎಚ್ಚರಿಕೆ ಡಾಕ್ಟರ್ ಆಗಿದ್ದಾಗೆ ನಾವು ಹೇಳಬೇಕಿತ್ತು, ಮುಹೂರ್ತ ಬರೋದಿಲ್ಲ, ಇಂಥ ಚಿತಿ ಸರಿ ಇಲ್ಲ, ಈ ಮದುವೆ ಮಾಡೋಕ್ಕೆ ಸಾಧ್ಯ ಇಲ್ಲ ಹೇಳಬೇಕು. ಮೊದಲು ಅಪ್ರಿಯವಾಗುತ್ತೆ, ಫಲಿತಾಂಶ ಏನಾಗುತ್ತೆ ಗೊತ್ತಾ, ನಾಳೆ ಸುಖ ಆಗ. ಧರ್ಮ ಯಾವಾಗಲೂ ಅಷ್ಟೇ, ಎತ್ತದಗ್ರೆ ವಿಷಮಿವ ಪರಿಣಾಮಿ ಅಮೃತೋಪಮ, ಆರಂಭದಲ್ಲಿ ವಿಷ ಇದ್ದಾಗಿರುತ್ತೆ, ಪರಿಣಾಮ ಮಾತ್ರ ಅಮೃತ ಇದ್ದಾಗಿರುತ್ತೆ. ಆದ್ದರಿಂದ ಎಂದೂ ನಾವು ಧರ್ಮಾಚರಣೆಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು. ಔಷಧಿಯಲ್ಲಿ ಹ್ಯಾ ಮಾಡ್ಕೊಡೋದಿಲ್ಲ, ಹಾಗೆ ಔಷಧಿಯಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡ್ರೆ ರೋಗ ಉಲ್ಬಣಿಸಿಬಿಡುತ್ತೆ, ಧರ್ಮದಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಸಮಾಜ ಹಾಳಾಗೋಗುತ್ತೆ. ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಆಗ ಧರ್ಮರಾಜ ಕೇಳಿದನಂತೆ, ಇಷ್ಟಾದ ಹಾರಾಡ್ತೀಯಲ್ಲ ಕಲಿ, ನನ್ನ ರಾಜ್ಯದಲ್ಲಿ ಯಾಕೆ ನನ್ನಲ್ಲಿ ಯಾಕೆ ಎಂಟರ್ ಆಗಿಲ್ಲ ಅಂತ ಕೇಳಿದ್ರು. ನನ್ನಲ್ಲಿ ಯಾಕೆ ಎಂಟರ್ ಆಗಿಲ್ಲ ನೀನೀಗ? ತಕ್ಷಣ ಕಲಿ ಹೇಳ್ತಾನೆ, ವಾಸುದೇವ ಸಹಾಯೇಶು ತೇಜೋ ಯುಷ್ಮಾಸು ಮೇ ನಹಿ. ಕೃಷ್ಣ ಕಾಪಾಡ್ತಿದ್ದಾನಲ್ಲ ಅದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಸೊ ಕಲಿ ಕೃಷ್ಣನಿಗೆ ಹೆದರ್ತಾನೆ, ಹರಿವಾಯುಗಳು ಹೆದರ್ತಾನಾದ್ರಿಂದಾಗೇನೆ ಎಂದು ಅವರು ಹರಿಸ್ಮರಣೆ ಮಾಡಿದವರಿಗೆ ಕಲಿ ಎಂಟರ್ ಆಗೋದಿಲ್ಲ. ಇದು ಒಳ್ಳೆ ದೃಷ್ಟಾಂತ ಇದು. ಅದು ಪರಮಾತ್ಮನ ಹೆಸರೇ ಹಾಗೆ, ಕಲಿ ಕಲಿಮಲ ಹುತವಹ ಸುಭಗ ಮಹೋತ್ಸವ ಶರಣದ ಕಲ್ಕೀಶ ಹೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ತಾದ ಸೋತಲ್ಲಿ ಕಲಿಮಲ ಹುತವಹ ಅಂತ ಹೇಳ್ತಾರೆ. ಕಲಿಯ ಮಲಕ್ಕೆ ಬೆಂಕಿ ಭಗವಂತ, ಅದಕ್ಕೆ ಕಲ್ಕಿ. ಕಲೇಸ್ತು ಕಾತ್ಕಾರತ ಏವ ಕಲ್ಕಿ, ಅದಕ್ಕೆ ನನಗೆ ಆಗ್ತಾ ಇಲ್ಲ ಈಗ ಏನು ಮಾಡಲಿ ಅಂತ ಹೇಳಿದ್ರೆ. ಆಗ ಧರ್ಮರಾಜ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ಓ ನೋಡು ನಮ್ಮ ಪಾಂಡವ ರಾಜ್ಯ ಆಡ್ತಾ ಇರ್ತಾರೆ, ನೀನು ಹೋಗ್ಬೇಕೀಗ, ಯುಗ ಪ್ರಾರಂಭವಾಗಿರ್ಬೋದು ಬರಾಗಿಲ್ಲ ಅಂತ ಹೇಳಿಬಿಡ್ತಾನೆ. ಪ್ರಾರಂಭವಾಗಿರೋ ಬರಹಾಗಿಲ್ಲ, ಇಲ್ಲಿವರೆಗೂ ಬರಹಾಗಿಲ್ಲ ಗೊತ್ತಾ. ಇವತ್ತು ನಾನು ಪಾಂಡವರು ಎಲ್ಲಿವರೆಗೂ ಭೂಮಿ ಮೇಲೆ ಇಲ್ಲಿರ್ತೀವಲ್ಲ, ಈ ರೀತಿಯಾಗಿ ನೀನು ಎಂಟರೇ ಆಗಬಾರ್ದು, ಆಮೇಲೆ ನಿಧಾನವಾಗಿ ಎಂಟರ್ ಆಗಬೇಕು ನೀನು. ಪಾಂಡವರ ಸಂತತಿ ಮುಗಿಯವರೆಗೂ ಪೂರ್ತಿ ಬರಲಿಕ್ಕಾಗೋದಿಲ್ಲ, ಪಾಂಡವರ ಸಂತತಿ ಮುಗಿದ ಮೇಲೆ ಫುಲ್ ಫ್ಲೆಡ್ಜ್ಡ್ ಕಲಿ ಬರಬೇಕು ಅಂತ ಹೇಳಿದ. ಇದರಿಂದ ನಮಗೆ ಈಗಾಗಲೇ ಪಾಂಡವರ ಕಾಲ ಮುಗಿದೋಗ್ಬಿಟ್ಟಿದೆ, ಫುಲ್ ಫ್ಲೆಡ್ಜ್ ಕಲಿ ಬರ್ತಿರ್ತಾನೆ. ಭಗವಂತ ಉತ್ತರ ಹೇಳಿಬಿಟ್ಟಿದ್ದಾನೆ, ಹರಿವಾಯುಗಳ ಸ್ಮರಣೆ ಮಾಡಿದವರ ಮಟ್ಟಿಗೆ ಆ ಮನೆ ಮಟ್ಟಿಗೆ ಮಾತ್ರ ಬರೋದಿಲ್ಲ ಅಂತ. ಈ ಕರೆಂಟ್ ಹೋಗಿದ್ರು ಕೂಡ ಯು ಪಿ ಎಸ್ ಹಾಕಿದವರ ಮನೆ ಮಟ್ಟಿ ಮಾತ್ರ ಕತ್ತಲಾಗೋದಿಲ್ಲಲ್ಲ. ಹಾಕಿ ಇವತ್ತು ನಮಗೆ ಹರಿವಾಯುಗಳ ಸ್ಮರಣೆ ಅಂದರೆ ಸ್ಪಿರಿಚುಯಲ್ ಯು ಪಿ ಎಸ್ ಅದು. ಈ ಯು ಪಿ ಎಸ್ ಅಲ್ಲ, ಸ್ಪಿರಿಚುಯಲ್ ಯು ಪಿ ಎಸ್ ಇದ್ದಾಗ ಆದ್ದರಿಂದ ನಮ್ಮನೆ ಬೆಳಕಿದ್ದೇ ಇರುತ್ತೆ, ಮನಸ್ಸು ಸುಖ. ನಾವು ಹೋಗಿದ್ದೇ ಗೊತ್ತಾಗಲ್ಲ ಎಷ್ಟೋ ಯು ಪಿ ಎಸ್ ಆಗಿ ಕರೆಂಟ್ ಹೋಗಿ ಯಾರು ಹೇಳಿದ್ರೆ ಗೊತ್ತಾ ಹೌದಾ ಅಂತ ಹೇಳಿಬಿಟ್ಟು. ಆ ರೀತಿಯಲ್ಲಿ ನಾವು ಕಲಿಯುಗ ಅಂದ್ರೆ ಕೃತಯುಗ ಮಾಡಬೇಕಂತೆ. ಈ ಮಾತಾಗಿ ಬರುತ್ತಾ ಅಂದರೆ ಬೀಸಿದ್ದನ್ನು ಮಾಡಿದ್ರು ಅಂತ ಹೇಳ್ತಾರೆ. ಬರೀ ಕೃತಯುಗವನ್ನು ಮಾಡಲಿಲ್ಲ ಅವರು, ಕೃತಾದಿ ಪರಂಚಕ್ರೆ ಕೃತಯುಗವನ್ನು ಮೀರಿಸಿಬಿಟ್ರಂತೆ. ಭೀಮಸೇನದೇವರ ಆಳ್ವಿಕೆಯಲ್ಲಿ ಕೃತಯುಗವನ್ನು ಮೀರಿಸಿಬಿಟ್ರಂತೆ. ಯಾತಕ್ಕೆ? ಕೃಷ್ಣ ಮೂರು ರೂಪದಲ್ಲಿದ್ದಾನೆ, ಭೀಮಸೇನದೇವರು ಎರಡು ರೂಪದಲ್ಲಿದ್ದಾರೆ, ಹನುಮಂತ ಭೀಮಸೇನ. ಧರ್ಮರಾಜ ಮೂರು ರೂಪದಲ್ಲಿದ್ದಾನೆ, ಜಾಂಬವಂತ ವಿದುರ ಮತ್ತು ಕೇಳಬೇಕಾ ಇನ್ನ. ಈ ರೀತಿ ಇದ್ದಾಗ ಎಂದೂ ಕೂಡ ಕಲಿಯುಗದ ಎಫೆಕ್ಟ್ ಬರಲೇ ಇಲ್ಲ, ಕೃತಯುಗದ ವಾತಾವರಣ ಬಂತು ಅಂತ ಹೇಳಿದ್ದಾರೆ. ಇದು ಅರ್ಥ ಮಾಡಿಕೊಂಡ್ರೆ ನಾವು ನೋಡಿ ಎಷ್ಟು ಬೆಳಕಿದೆ ಈಗ, ಎಷ್ಟು ತುಂಬ ಬೆಳಕಿದ್ದಾಗ ಹಗಲು ರಾತ್ರಿ ಗೊತ್ತೇ ಆಗೋದಿಲ್ಲ, ಹಗಲಿದ್ದಾಗ ಇರುತ್ತೆ. ಅಂಥ ಒಂದು ವಾತಾವರಣವನ್ನು ಭೀಮಸೇನದೇವರಾಯನ ಕಾಲಕ್ಕೆ ತಂದಿದ್ರಂತೆ. ಆದ್ದರಿಂದ ಈ ವಿಶ್ವದ ಇತಿಹಾಸದೊಳಗೆ ಎರಡು ಅಪೂರ್ವ ರಾಜ್ಯಗಳು ಅಂದರೆ, ಒಂದು ರಾಮರಾಜ್ಯ, ಇದೊಂದು ಭೀಮರಾಜ್ಯ. ರಾಮರಾಜ್ಯ ಸರ್ವೋತ್ತಮನ ರಾಜ್ಯ, ಭೀಮರಾಜ್ಯ ಜೀವೋತ್ತಮನ ರಾಜ್ಯ. ಕೂತಿದ್ದು ಧರ್ಮರಾಜನೇ, ಆಗ ಆಡಿಸ್ತಿದ್ದಲ್ಲ ಭೀಮಸೇನದೇವರು. ಈ ದೃಷ್ಟಿಯಿಂದ ಕರಿ ನಿಗ್ರಹದ ಉಪಾಯ ಹೇಳ್ತಕ್ಕಂಥ ಭಾಗ ಇದೆ. ಅಲ್ಲಿಗೆ ಕಲಿ ಹೊರಟು ಹೋಗ್ತಾನೆ. ಆಮೇಲೆ ಭಗವಂತ ಹೇಳ್ತಾನೆ, ಆಮೇಲೆ ನೀನು ಬಂದರೂ ಕೂಡ ನಾಲ್ಕು ಕಡೆ ಎಂಟರ್ ಆಗಬಾರ್ದು ಅಂತ ಹೇಳ್ತಾನೆ. ನೀನು ಕಪ್ಪ ಕಾಣಿಕೆ ಕೊಟ್ಟ ಕೊಡಬೇಕು. ಯಾವುದದು? ಸೀಮಾದಿರ್ ಬಹುವಾಕ್ಯಂಚ ತುಲಾಮಾನೇಚ ಮೇಕರಹ. ಸೀಮಾದಿ ಬಹುವಾಕ್ಯ ತುಲ ಮತ್ತು ಮಾನ. ಸೀಮಾದಿ ಅಂದರೆ ಬೌಂಡ್ರಿ, ಆಮೇಲೆ ಬಹುವಾಕ್ಯ ಮೆಜಾರಿಟಿ. ಮೆಜಾರಿಟಿ ಹೇಳಿದ್ರೆ ಕೇಳಬೇಕು, ಇನ್ನು ಅದೊಂದು ಉಳ್ಕೊಂಡಿದೆ ಈಗಾಗಲೇ. ಜನಾದೇಶ ಜನಾದೇಶ ಹೊಡ್ಕೊತಿರ್ತಾರಲ್ಲ, ಜನಾದೇಶಕ್ಕೊಂದು ಬೆಲೆ ಕೊಡಬೇಕು. ಆಮೇಲೆ ಮೂರನೇದೇನು? ತುಲಾಮಾನ, ತೂಗೋದು. ಮಾನ ಅಂದರೆ ಅಳಿಯೋದು. ಇಷ್ಟರಲ್ಲಿ ಕಲಿ ಎಂಟರ್ ಆಗಬಾರ್ದು ಅಂತ ಅಂದರೆ ಹೆಸರು ಉಳಿಬೇಕು. ಅಲ್ಲೂ ಎಂಟರ್ ಆಗ್ತಾನೆ ಬಿಡೋದಿಲ್ಲ, ಹೆಸರು ಉಳಿಬೇಕು ಅಂತ ಅರ್ಥ. ಅಲ್ಲದೆ ಯಾವುದು ಹೆಸರು ಅದಕ್ಕೆ ಮೆಕ್ಯಾನಿಕ್ ಎಲ್ಲ ಉಳ್ಕೊಂಡಿರುತ್ತೆ. ಕಲಿ ಪೂರ್ತಿ ಪ್ರವೇಶ ಮಾಡೋಕ್ಕಾಗದಂತೆ ಭಗವಂತ ಕರಾರ ಹಾಕಿದ್ದಾನೆ. ಇದು ಕಲಿ ನಿಗ್ರಹ ಆಯಿತು. ಅಲ್ಲಿವರೆಗೆ ಎಲ್ಲಿ ಹೋಗ್ಬೇಕು ನೀನೀಗ? ಸಮುದ್ರಸ್ಯ ಆಶ್ರಯದ ಗುಹ, ಸಮುದ್ರದ ಗುಹೆಯೊಳಗೆ ಕಲಿ ಕೂತ್ಕೊಂಡು ಅಂತ ಹೋಗ್ಬಿಟ್ಟು. ಇವರು ಬರೋ ಪಾಂಡವರ ಕಾಲ ಮುಗಿಯವರೆಗೂ ನೋ ಎಂಟ್ರಿ ಅಟ್ ಆಲ್. ಕೃಷ್ಣ ಹೀಗೆ ಮಾಡ್ತಾನೆ. ಒಂದು ಪಾಂಡವರ ಯಾಗ ನಡೀತು, ಆ ಯಾಗವನ್ನು ಅದ್ಭುತ. ರಾಮದೇವರು ಮಾಡಿದ ಯಾಗ, ಇಂದ್ರದೇವರು ಮಾಡಿದ ಯಾಗ, ಈಗ ಪಾಂಡವರು ಬ್ರಹ್ಮದೇವರು ಮಾಡಿದ್ದು ಪಾಂಡವರು ಮಾಡೋದು ಇಂಥ ಅಂಥ ಯಾಗ. ಅದು ಹರಿಶ್ಚಂದ್ರ ಮಾಡಿದ್ದಲ್ಲ, ಅದು ಹುಡುಗರು ಯಾರಿಗೂ ಅಂತ ಯಾಗ ಮಾಡೋಕ್ಕೆ ಬರೋದಿಲ್ಲ. ಅತ್ಯದ್ಭುತವಾದ ಅಶ್ವಮೇಧ ಯಾಗವನ್ನು ಮಾಡ್ತಾರೆ. ಅದಕ್ಕೆ ರಾಜಸೂಯಿ ಅಶ್ವಮೇಧೆ ಅಂತ ಹೇಳಿದ್ರಲ್ಲ, ಅಂಥ ಅಶ್ವಮೇಧೈ. ಆಗಲೇ ಆ ನಕುಲ ಬಂದು ಗಲಾಟೆ ಮಾಡಿತ್ತು. ಇನ್ನು ಸ್ವಾರಸ್ಯವನ್ನು ಹೇಳ್ತಾರೆ, ಪಾಂಡವರು ಮಾಡಿದ್ದು ಅಶ್ವಮೇಧ ಯಾಗ, ಅದನ್ನು ಒಬ್ಬೊಬ್ಬರಿಗೊಂದರಂತೆ ಐದು ಯಾಗ ಮಾಡಿದರು, 15 ವರ್ಷ ಮಾಡಿದರು. ಆದರೆ ಪಾಂಡವರು ಹೇಗೆ ಮಾಡಿದರು ಗೊತ್ತಾದನ? ಅತ್ಯುತ್ತಮ ರೀತಿಯಲ್ಲಿ ಮಾಡಿದರು. ಅದಕ್ಕೇನೆ 5 ಆಗಲಿಲ್ಲ ಅಂತ 15 ಆಗಿಬಿಡುತ್ತಂತೆ. 5 × 15 ಆಗಿಬಿಡುತ್ತಂತೆ. 3 ಪಟ್ಟು ಜಾಸ್ತಿ ಆಯಿತಂತೆ. ಯಾತಕ್ಕೆ ಅಂದರೆ ಆಚಾರ್ಯ ಹೇಳ್ತಾರೆ, ಅದಕ್ಕೆ ಬಹುಸುವರ್ಣಕ ನಾಮಧೇಯಂ ಅಂತ ಹೆಸರು. ಬಹುಸುವರ್ಣಕ ಅಂತ ಹೆಸರಾಯ್ತಂತೆ. ಅದಕ್ಕೇನು ಅರ್ಥ ಅಂದರೆ, ಒಂದೇ ಕೆಲಸಕ್ಕೆ ಹೆಚ್ಚು ಖರ್ಚು ಮಾಡಿದರೆ ಪುಣ್ಯ ಭಾರಿ ಜಾಸ್ತಿ ಆಗುತ್ತೆ ಅಂತ. ಒಂದೇ ಕೆಲಸನೇ ಪುಣ್ಯ ಹೆಚ್ಚು ಮಾಡಿ ಮಾಡ್ತಾನೆ ಭಾರಿ ಪುಣ್ಯ ಬಂದ್ಬಿಡುತ್ತಂತೆ. ಪಾಂಡವರು ಮಾಡಿದ್ರೆ ಒಂದು ಅಶ್ವಯಾಗ ಮಾಡಿದ್ರೆ ಅಂಥದ್ದು ಕಷ್ಟ, ಮೂರಷ್ಟು ಪುಣ್ಯ ಬರ ಮಾಡಿದ್ರಿಂದ ಅದು ಪಂಚ 15 ಅಶ್ವಮೇಧ ಯಾಗದ ಪುಣ್ಯವನ್ನು ಕೊಟ್ಟು ಪಾಂಡವರ ಯಾಗ ವಿಶ್ವಖ್ಯಾತಿಯ ಮಹಾಯಾಗವಾಯಿತು. ಇದನ್ನು ಅಭ್ಯಾಸ ಮಾಡ್ಕೋಬೇಕು ನಾವು. ಯಾವುದೇ ಒಂದು ಕೆಲಸ ಮಾಡಲಿ ನಾವು ಮಾಡಿದಾಗ ಅದು ದಾಖಲೆ ಯಾಗ ಮಾಡಬೇಕಂತೆ. ಮಾಡಿಬಿಟ್ರೆ ಬಹಳ ಇದು ಮಾಡಿ ಸತ್ಯನಾರಾಯಣ ಪೂಜೆನೇ ಮಾಡ್ತಾನೆ, ವಿಶೇಷವಾಗಿ ಮಾಡ್ತಾನೆ ಹಬ್ಬ ಯಜ್ಞ ಅಂತ ತಿಳ್ಕೊಂಡ್ಬಿಡ್ತಾನೆ. ಆ ರೀತಿ ಮಾಡಬೇಕು, ಸಂಧ್ಯಾ ವಂದನೆ ಮಾಡಲಿ, ಪೂಜೆ ಮಾಡಲಿ, ಏನೇ ಮಾಡಲಿ ಅದು ನಂಬರ್ 1 ಬರಬೇಕೇ ಹೊರತು ಸೆಕೆಂಡ್ ಅಂತ ಅನಿಸ್ಕೊಳ್ಬಾರದು. ಅದನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಧರ್ಮರಾಜ ಹೇಳಿದ್ದು, ನಚ ಮಧ್ಯಮ ಕಲ್ಪೇನ ಎಷ್ಟು ತಸ್ಯ ಮನೋಗತಂ. ಸೆಕೆಂಡ್ ಗ್ರೇಡ್ ಅಂತ ಆಗಬಾರ್ದು, ಫಸ್ಟ್ ಗ್ರೇಡೇ ಆಗಬೇಕು ಅಂತ ಹಠ ಹಿಡಿದ ವಿಷ್ಣು ತೀರ್ಥರು. ಆಚಾರ್ಯ ತಮ್ಮಂದಿರು ಆಚಾರ ಸೇವೆ ಹೇಗೆ ಮಾಡ್ತಿದ್ರು ಅಂದರೆ ಆಚಾರ ಶಿಷ್ಯ ಎರಡನೇ ಅಂತ ಆಗಬಾರ್ದು ಅಂತ ಮಾಡ್ತಾರೆ, ಫಸ್ಟ್ ಅಂತ ಆಗಬೇಕು ಯಾವಾಗಲೂ ಕೂಡ. ಇವತ್ತು ಫಸ್ಟೇ ಅವರು ಇನ್ನೂ ಕೂತಿದ್ದಾರೆ ಬಿಟ್ಟಿಲ್ಲ, ಬಂದು ಮುಂದೆ ಉದ್ಧಾರ ಮಾಡ್ತಾರೆ, ಪುನಃ ಜೀರ್ಣೋದ್ಧಾರ ಮಾಡ್ತಾರೆ ಮತ್ತು ಸಿದ್ಧಾಂತವನ್ನು. ಈ ಸಾಧನೆ ಇರಬೇಕು, ನಮಗಾಗಲ್ಲ ಅಯ್ಯೋ ಇಷ್ಟು ಮಾಡಿದ್ರೆ ಸಾಕು ನಮಗೆ, ಎಷ್ಟು ಏಕಾದಶಿ ಫಲಾರ ಮಾಡಿದರೆ ಸಾಕು, ನೀರು ಕುಡಿಯುತ್ತೆ ಬೆಳೆಸ್ತಾರೆ, ಲೈಟಾಗಿ ಜ್ಯೂಸ್ ತೊಗೊಂಡ್ಬಿಡ್ತೇವೆ, ಐದಾರು ಕೂಡ ಅದು ಜ್ಯೂಸ್ ಆಗ್ತದ, ಸಾಧ್ಯ ಇಲ್ಲ. ಲೈಟ್ ಅದು ಲೈಟ್ ಲೈಟ್ ಗೈಟ್ ಅಲ್ಲ, ಅದು ಹೆಚ್ಚು ಮಾಡಬೇಕು ನಾವು, ಯಾಕೆ ಆಯುಷ್ಯ ಭಾರಿ ಕಡಿಮೆ ಇರೋದು, ಸಾಧನೆ ಭಾರಿ ಜಾಸ್ತಿ ಇದೆ ನಮ್ಮದು. ಎಲ್ಲಿ ಅನಂತ ವರ್ಷಗಳಲ್ಲಿ ನಮ್ಮ 100 ವರ್ಷ ಯಾವ ಲೆಕ್ಕಕ್ಕೆ ಬರುತ್ತೆ, ಎಲ್ಲೋ ಒಂದು ಚೂರಾದಾಗ ಆಗುತ್ತಷ್ಟೆ. ಎಷ್ಟು ಮಾಡಿದರೂ ಕಡಿಮೆ ಕಡಿಮೆ ಅನ್ನೋ ಭಾವನೆ ಇರಬೇಕೇ ಹೊರತು ಹೆಚ್ಚಿರಬಾರ್ದು. ಈ ಭಾವನೆ ಇರಲಿಕ್ಕೆ ಬಹು ಸುವರ್ಣಕ ನಾಮಧೇಯಂ ಅಂತ ಕರೆ, ಬಹು ಸುವರ್ಣ ಹೆಚ್ಚು ದ್ರವ್ಯ ಸುವರ್ಣೋಪರಿಕ್ಷಿತ ದ್ರವ್ಯಗಳನ್ನು ಉಪಯೋಗ ಮಾಡಿದ್ರಿಂದ ಆ ಯಾಗಕ್ಕೆ ಮಹತ್ವ ಬಂತು. ಈ ರೀತಿ ಮಾಡಿದಾಗಲೂ ಬೈತಲ್ಲ ನಕುಲ ಬಂದು ಎಂಥ ಆಶ್ಚರ್ಯ, ಅದು ಎಂಥ ರಾಕ್ಷಸ ಅಂಧಂತ ವಸ್ತು ಹೋಗ್ತಾರೆ. ಅದು ದೊಡ್ಡವರು ಮಾಡೋ ಕಾರ್ಯವನ್ನು ಬೈಬಾರದು ಅಂತ ಹೇಳ್ತಾರೆ, ತುಂಬ ಜನಕ್ಕೆ ಮಾಡಿ ಗೊತ್ತಿಲ್ಲ, ಬೈದು ಗೊತ್ತಿರುತ್ತಷ್ಟೆ. ಏ ಅಪರಾಧ ಮಾಡ್ತೀವಿ ಅಂತಾರೆ, ಏನಿರು ಸುಳ್ಳೆ ಹೇಳೋದು ಮಾತ್ರ ಮಾತಾಡ್ತಿರ್ತಾರೆ, ಮಾತಾಡಬಾರದು. ಯಾವಾಗಲೂ ಕೂಡ ಗುಣಗ್ರಾಹಿತನ ಬೇಕು ಅಂತ ಹೇಳ್ತಾರೆ. ಅಲ್ಲಿ ಬರೀ ಗುಣನೇ ತುಂಬಿದ್ದು ಪಾಂಡವರದೊಳಗೆ, ದೋಷ ಇದ್ರೂ ಬಿಟ್ಟು ಬಿಟ್ಟು ಗುಣ ಇಡ್ಕೊಳ್ಳಿ ಅಂತ ಹೇಳಿದರೆ ದೋಷಗಳೇ ಇಲ್ಲ ಅದರೊಳಗೆ, ಅದನ್ನು ಬೈತಾನಲ್ಲ ಬಂದು, ಅದು ತಪ್ಪು ಅಂತ ಆಚಾರ ಹೇಳ್ತಾ ಒಂದು ಯಾಗದ ಮಹತ್ವ, ಯಾರು ಮಾಡ್ತಾನೆ, ಎಲ್ಲಿ ಮಾಡ್ತಾನೆ, ಯಾತಕ್ಕೆ ಮಾಡ್ತಾನೆ, ಮೂರದ್ರ ಮೇಲೆ ಫಲ ಡಿಪೆಂಡ್ ಆಗುತ್ತೆ. ಯಾರು ಮಾಡ್ತಾರೆ, ಅಲ್ಲೊಬ್ಬ ಬ್ರಾಹ್ಮಣ ದಂಪತಿಗಳು ಮಾಡಿದ್ದಷ್ಟೇ, ಇಲ್ಲಿ ಪಂಚ ಪಾಂಡವರು ಮಾಡ್ತಾರೆ, ಭೀಮಸೇನ ದೇವರಿದ್ದಾರೆ, ಇಂದ್ರದೇವರಿದ್ದಾರೆ, ಯಮದೇವರಿದ್ದಾರೆ, ಇಂಥ ದೊಡ್ಡ ದೊಡ್ಡ ದೇವತೆಗಳು. ಇವರೆಲ್ಲ ಬರೀ ವೇದ ಬಲ್ಲವರಲ್ಲ, ವೇದೋಕ್ತ ದೇವತೆಗಳವರೆಲ್ಲ ಕೂಡ ಅವರು ಮಾಡಿದ್ದು ಹೇಗಿರಬೇಕು ಲೆಕ್ಕ ಹಾಕಿ. ಮತ್ತೆ ಯಾರಿಗೋಸ್ಕರ ಮಾಡ್ತಾರೆ, ಯಮನಿಗೋಸ್ಕರವಾಗಿ ತ್ಯಾಗ ಮಾಡಿದರು ಅವರು. ಇಲ್ಲಿ ಸಾಕ್ಷಾತ್ ಭಗವಂತನಿಗೋಸ್ಕರವಾಗಿ ಕೃಷ್ಣಾರ್ಪಣ ತ್ಯಾಗ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೃಷ್ಣಾರ್ಪಣ ಬಂದು ನೀರು ಕೊಟ್ಟರೆ ಭಾರಿ ಶ್ರೇಷ್ಠ, ಕೃಷ್ಣಾರ್ಪಣದ ಯಜ್ಞನೇ ಮಾಡಿಬಿಟ್ರೆ ಎಷ್ಟು ಶ್ರೇಷ್ಠ ಆಗಬಹುದು. ಒಂದು ಮಾತು ಹೇಳ್ತಾರೆ, ದೇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ 10 ಅಶ್ವಮೇಧಯಾಗಿ ಮಾಡಿದ ಫಲ ಬರುತ್ತೆ ಅಂತ ಹೇಳಿದ್ರೆ, ನಮಸ್ಕಾರ ಮಾಡಿ ಸರಿಯಾಗಿ 10 ಅಶ್ವಮೇಧಯಾಗ ಮಾಡಿಬಿಟ್ರೆ ಎಷ್ಟು ಪುಣ್ಯ ಬರ್ಬೋದು. ಆ ರೀತಿ ಯೋಚನೆ ಮಾಡಬೇಕು. ಪಾಂಡವರು ಆ ರೀತಿ ಮಾಡಿದ್ದಾರೆ, ಆದ್ದರಿಂದ ಇವರ ಯಾಗವನ್ನು ಎಂದು ಕೂಡ ಕರ್ತೃರೇವ ಮಹಾಗುಣ ಆಚಾರ್ಯ ವಿಮರ್ಶೆ ಮಾಡ್ತಾನೆ. ಒಬ್ಬ ಕರ್ತೃ ಇದ್ದಾನೆ, ಅವನ ಗುಣ ಭಾರಿ, ಅವನ ಯೋಗ್ಯತೆ ಮೇಲೆ ಪುಣ್ಯ ಚೇಂಜ್ ಆಗುತ್ತಂತೆ. ಒಬ್ಬ ವ್ಯಕ್ತಿ ನಮ್ಮಲ್ಲೇ ನೋಡಿಬೇಕಾಗ, ಒಬ್ಬ ಕ್ಲರ್ಕು ಡೆಲ್ಲಿ ಹೋಗಿ ಬರ್ತಾನೆ, ಒಬ್ಬ ಆಫೀಸರ್ ಡೆಲ್ಲಿ ಹೋಗಿ ಬರ್ತಾನೆ, ಇವ್ರು ಟಿ ಇ ಡಿ ಹೇಗೆ ಕೊಡ್ತಾರೆ ಈಗ ಕಡ್ಡೆ, ಇವ್ರಿಗೆ ಕೊಡೋ ಡಿ ಎ ಡಿಯೇ ಬೇರೆ, ಅವ್ರಿಗೆ ಕೊಡೋ ಟಿ ಎ ಡಿಯೇ ಬೇರೆ, ಅವನ್ನೆಲ್ಲ ಫ್ಲೈಟಲ್ಲಿ ಕೊಡ್ತಾರೆ ಅವನು. ಯಾತಕ್ಕೆ ಇಬ್ಬರು ಹೋಗಿ ಬಂದವರೇ ಕೆಲಸಕ್ಕೇನೆ, ಬಟ್ ಯಾಕೆ ಕರ್ತೃರೇವ ಮಹಾಬಿಡು ಆಫೀಸರ್ ಇವನು, ಇವರು ಬೆಲೆ ಜಾಸ್ತಿ ಆಗಿಬಿಡುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಒಂದೇ ಒಂದು ಕೆಲಸ, ಯಾರು ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಯಾರಿಗಾಗಿ ಮಾಡ್ತಾರೆ ಅನ್ನೋ ಡಿಪೆಂಡ್ ಆಗಿರುತ್ತೆ. ಪಾಂಡವರ ಯಾಗ ಅತ್ಯುತ್ತಮವಾದ ಯಾಗ, ಅದನ್ನು ಬೈದು ಮಹಾಪಾಪ ಕಟ್ಟಿಕೊಂಡು ಹಾಳಾಗಿ ಹೋಗ್ತಾನೆ. 15 ವರ್ಷ ಮುಗಿತು ಪಾಂಡವರ ಯಾಗ. ಒಂದು ದಿವಸ ಯಜ್ಞೇಶ್ವರೇಣಾಭಿಯುತೇಷು ಭಕ್ತ್ಯ ಪೃಥ್ವೀಂ ಪ್ರಶಾಸತ್ಸು ವೃಥಾಸುತೇಷು ಇಯಕ್ಷು ರಾಗಾ ತಿಶಿ ವಿಪ್ರವರ್ಯ ಯುಧಿಷ್ಠಿರಂ ವಿತ್ತಮಭೀಪ್ಸಮಾನ. ಧರ್ಮರಾಜ ರಾಜ್ಯ ಆಡ್ತಿರ್ತಾನೆ, ಮಧ್ಯರಾತ್ರಿಯ ಸಮಯ. ಒಬ್ಬ ಬ್ರಾಹ್ಮಣ ಯಜ್ಞ ಮಾಡಲಿಕ್ಕೆ ಅಂತ ಯೋಚನೆ ಮಾಡಿದ, ಧರ್ಮರಾಜನ ಹತ್ರ ಬಂದು ದುಡ್ಡು ಕೇಳಲಿಕ್ಕೆ ಅಂತ ಬಂದ. ಬ್ರಾಹ್ಮಣರಿಗೆ ಬೇರೆ ಇಲ್ಲ, ಡೊನೇಷನ್ನೇ ಬರಬೇಕಷ್ಟೆ, ರಾಜನಿಂದ ಡೊನೇಷನ್ ಬರಬೇಕು. ಅದಕ್ಕೋಸ್ಕರ ರಾಜನ ಕೇಳಲಿಕ್ಕೆ ಅಂತ ಬಂದ. ಯಕ್ಷರ ನಿಶಿ ವಿಪ್ರ ನಿಶಿ ಮಧ್ಯರಾತ್ರಿಯಲ್ಲಿ ಬಂದನಂತೆ, ಸೀದ ಧರ್ಮರಾಜನ ಹತ್ರ ಹೋದ. ಆ ಕಾಲ ಹೇಗಿತ್ತು ನೆನಪುಗಳಲ್ಲಿ, ಮಧ್ಯರಾತ್ರಿಯಲ್ಲಿ ಮಹಾರಾಜನನ್ನು ಚಕ್ರವರ್ತಿಯನ್ನು ಡೈರೆಕ್ಟ್ ಬ್ರಾಹ್ಮಣ ನೋಡಬಹುದಾಗಿತ್ತು. ಮತ್ತು ಮಠ ಮಠ ಮಧ್ಯಾಹ್ನದಲ್ಲಿ ಕ್ಲರ್ಕ್ ಸಿಗೋದಿಲ್ಲ ನಮಗೆ, ಗೊತ್ತಾಯ್ತಾ, ಕ್ಲರ್ಕ್ ಕೆಲವು ಆಫೀಸರಿಗೆ ಸಿಗಲ್ಲ, ನಮಗೆಲ್ಲ ಟ್ರಾಫಿಕ್ ಹೋಗ್ಬಿಟ್ಟಿರ್ತಾನೆ, ಇರೋದೇ ಇಲ್ಲ ಅವನು. ಅಲ್ಲಿ ಸೇರೋ ಒಂದು ಛತ್ರಿಗೆ ತಿರೇಟ್ರೆ ಮುಗಿದೋದು ಕೆಲಸ, ಅದು ಅದು ಇದ್ದಾಗ ಪ್ರೆಸೆನ್ಸ್. ಅದು ಒಂದು ಧರ್ಮರಾಜನ ಕಾಲ ಅಂದರೆ ಮಧ್ಯರಾತ್ರಿಯಲ್ಲಿ ರಾಜ ಸಿಗ್ತಿದ್ದ ಅಂದರೆ ಇದು ಸ್ವಾರಸ್ಯ, ಮಧ್ಯರಾತ್ರಿಯಲ್ಲೂ ಧರ್ಮ ಸಿಗ್ತದೆ ನಮಗೆ ಅಂತ ಅರ್ಥ. ಧರ್ಮರಾಜ ವಿದುರ ಸಿಗ್ತಲ್ಲ ಮಧ್ಯರಾಜ ಧೃತರಾಷ್ಟ್ರನಿಗೆ, ಆ ರೀತಿ ಬಂದ. ಧರ್ಮರಾಜ ಕೇಳಿದ, ಬನ್ನಿ ಆಚಾರ್ಯ ಏನು ಬೇಕು ಅಂತ ಕೇಳಿದ. ಯಜ್ಞ ಅಂತ ಹೇಳಿದ ತಕ್ಷಣ ಏಕ್ಷು ಅಂದ್ರೆ ಸ್ವಲ್ಪ ತಪ್ಪು ತಪ್ಪು ಕಥೆ ಹೇಳಿಬಿಡ್ತಾರೆ, ಮಗನ ಉಪನಯನ ಮಾಡಬೇಕಾಗಿತ್ತು ಬಂದ ಅಂತ ಕೆಲವರು, ಮದುವೆ ಅಂತ ಕೆಲವರು, ಇರೋ ವಾಕ್ಯ ಏನಾದ್ರೆ ಏಕ್ಷು ಅಂತಿರೋ ಎಷ್ಟು ಮಿಚ್ಚು ಯಜ್ಞ ಮಾಡಲಿಕ್ಕೆ ಅಂತ ಬಂದಿದ್ದಾನಷ್ಟೇ. ಇದೆಲ್ಲ ಈಗ ಮಾತಿಗೆ ಏನಿದೆ ಗೊತ್ತಾ, ಉಪನಯನ ವಿವಾಹ ಬೇರೆ, ಯಜ್ಞ ಬೇರೆ. ಉಪನಯನ ವಿವಾಹ ಮನೆಯ ಮಟ್ಟಿಗೆ, ಯಜ್ಞ ಲೋಕೋದ್ಧಾರದ ಕೆಲಸ ಅದು. ಅದಕ್ಕೆ ಆ ಬ್ರಾಹ್ಮಣ ಬಂದಿದ್ದಾನೆ. ಆ ಪದ ಹೆಚ್ಚು ಕಡಿಮೆ ಏನಂತ ತಿಳ್ಕೋಬಾರದು, ಅರ್ಥ ಇದೆ ಅದರೊಳಗೆ. ಆಗ ಧರ್ಮರಾಜಕ್ಕೆ ಭಾರಿ ಸಂತೋಷ ಆಯ್ತು, ಆಚಾರ್ಯ ಎಷ್ಟು ಒಳ್ಳೆ ಕೆಲಸ ಮಾಡ್ತೀರಲ್ಲ, ಕೊಡ್ತೇನೆ ಪ್ರಾತರ್ದಾನಿ ಬೆಳಿಗ್ಗೆ ಕೊಡ್ತೇನೆ ಅಂತ ಹೇಳಿ. ಆ ಬ್ರಾಹ್ಮಣ ಈಗಲೇ ಕೊಡ್ಲಿಕ್ಕೆ ಮೊದಲೇ ಡೊನೇಷನ್ ಈಗಲೂ ಕೊಡ್ರಿ ಕೇಳಕ್ ಬರುತ್ತಾ, ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಮಾಡಿದ್ರಂತೆ, ಸೀದ ಹೊರಟ. ಬ್ರಾಹ್ಮಣರಿಗೆ ಅರ್ಜೆಂಟು, ಮಳೆ ಬೆಳಗಾದ್ರೆ ಮಾಡಬೇಕು. ಈತ ಬೆಳಿಗ್ಗೆ ದುಡ್ಡು ಕೊಟ್ಟು ಬೆಳಿಗ್ಗೆ ಹೋಗಿ ಯಾವಾಗ ಯಜ್ಞ ಮಾಡಬೇಕು ಮತ್ತೆ? ಅದಕ್ಕೆ ಯೋಚನೆ ಮಾಡಿದ್ರೆ ಇನ್ನೊಂದು ದಾರಿ ಇಲ್ಲ ಅಂತೇಳಿ ಭೀಮಸೇನ ದೇವರ ಹತ್ರ ಹೋಗ್ತಾರೆ. ಅಂದರೆ ಮಹಾರಾಜನ ಹತ್ರ ಬೇಕಾದ್ರೂ ಹೋಗ್ಬೋದಾಗಿತ್ತು, ಯುವರಾಜನ ಹತ್ರ ಬೇಕಾದ್ರೂ ಹೋಗ್ಬೋದಾಗಿತ್ತು. ಸೀದ ಯುವರಾಜನ ಹತ್ರ ಹೋದರು, ಭೀಮಸೇನ ದೇವರು ಕರೆದರು, ವನ್ಯಾಚಾರ್ಯ ಅಂತ ಕರೆದರು. ಯಥಾ ಪ್ರಕಾರ ಅವರಿಗೊತ್ತು ಸರ್ವಜ್ಞರು ಏನು ಬೇಕು ಅಂತ ಕೇಳಿ ಎಲ್ಲ ಕಥೆ ಹೇಳಿಕೊಂಡ ಬ್ರಾಹ್ಮಣ. ಆಯಿತು ಕೊಡ್ತೇನೆ ಅಂತ ಹೇಳಿದರು. ಈಗ ಹ್ಯಾಕ್ ಕೊಡಬೇಕು ಭೀಮಸೇನ ದೇವರು ನೋಡಿ ಎಂಥ ವಿಚಿತ್ರವಾದಿಂದ ತೋರಿಸ್ತಾರೆ. ಈ ರಾಜ್ಯದ ಬೊಕ್ಕಸಿಂದ ಕೊಡಕ್ಕೆ ಬರೋದಿಲ್ಲ, ಸ್ಯಾಂಕ್ಷನ್ ಮಾಡಿದರೆ ಡೇಟ್ ಮರುಗಿಸುತ್ತಿದೆ. ಮರುಸಿ ಚಕ್ಕಿ ಒತ್ತಾಕಿದ್ರೆ ಕ್ರ್ಯಾಶ್ ಆಗೋದಿಲ್ಲ, ಅದು ಒಂದು ಮರುದಿವಸ ಅಂತ ಹೇಳಿಬಿಟ್ಟಿದ್ದಾರೆ. ಈ ರಾತ್ರಿ ಕೊಡ ಆಗಿಲ್ಲ, ಆ ಬ್ರಾಹ್ಮಣ ವಾಪಸ್ ಕಳಿಸಾಗಿ. ಎಂಥ ಧರ್ಮಸಂಕಟ, ಈ ಕಡೆ ಕೊಡಾಗಿಲ್ಲ ಬಿಡಾಗಿಲ್ಲ, ಇದು ಧರ್ಮಸಂಕಟ ಅಂತ ಕರೀತಾರೆ. ನಮಗೆ ಈ ಧರ್ಮಸಂಕಟ ಇಲ್ಲ, ನಮಗೆ ಅಧರ್ಮ ಸಂಕಟ. ಆ ಚಾನಲ್ಲೋ ಈ ಚಾನಲ್ ನೋಡಬೇಕು, ಇದೇ ಚಂದ್ರ ಸಂಕಟ. ನೂರಾರು ಚಾನಲ್ ಒಟ್ಟಿಗೆ ಧಾರಾವಾಹಿ ಬಂದ್ಬಿಡುತ್ತಲ್ಲ, ಕನ್ಫ್ಯೂಷನ್ ಕನ್ಫ್ಯೂಷನ್ ಅವ್ರಿ ಪಾಪ. ಇವತ್ತು ನಮಗೆ ಅಧರ್ಮದ ಸಂಕಟ, ಧರ್ಮದ ಸಂಕಟ ಅಷ್ಟೇ. ಏನು ಮಾಡಬೇಕೀಗ? ಭಾಳ ಉಪಾಯ ಮಾಡಿಬಿಟ್ಟು ಭೀಮಸೇನ ದೇವರಿಂದ ಕಲಿಬೇಕು ನಾವು ಪಾಠನ. ಈ ಕಡೆ ಧರ್ಮ ಬಿಡಬಾರ್ದು, ರಾಜನಿಗೆ ಅನ್ಯಾಯ ಆಗಬಾರ್ದು, ಈ ಬ್ರಾಹ್ಮಣಿಗೆ ಅನ್ಯಾಯ ಆಗಬಾರ್ದು. ಏನು ಮಾಡಿದ್ರು ಗೊತ್ತಾಗ, ಅದಾತ ನಿಜಹಸ್ತ ಭೂಷಣಂ, ತಮ್ಮ ಕಡಗ ತೆಗೆದುಕೊಟ್ರದ್ದು ಭೀಮಸೇನ ದೇವರು ಕೈಯಿಂದ ಕಡಗ ತೆಗೆದುಕೊಟ್ರದ್ದು. ಯಾವ ಕಡೆಗ ಹೋಗುತ್ತೆ? ಅನರ್ಘ್ಯಂ ಅಗ್ನಿ ಪ್ರತಿಮಂ, ಅದು ಬೆಲೆ ಕಟ್ಟಲಿಕ್ಕೆ ಬರೋದಿಲ್ವಂತ. ಆಚಾರ ಹುಣಸೆ ಬೀಜ ಕೊಟ್ಟರೆ ಬೆಲೆ ಕಟ್ಟಲಿಕ್ಕೆ ಬರಲಿಲ್ಲ, ಇದ್ರ ಕಟ್ಟರೆ ಕೇಳಬೇಕಾ? ಅನರ್ಘ್ಯವಾದ ಅಂದರೆ ಅಲ್ಲೂ ಹುಣಸೆ ಬೀಜ ಕೊಟ್ಟು ಸದ್ಗತಿ ಕೊಟ್ಟರು, ಇಲ್ಲಿ ರಕ್ತದ ಕಡಗ ಕೊಡ್ತಿದ್ದಾರೆ. ಅವ್ರು ಮುಟ್ಟಿದ್ರೆ ಒಂದು ಮಣ್ಣು ಬಂಗಾರ ಆಗ್ತದೆ. ರಾಯರು ಕೊಟ್ಟ ವೃತ್ತಿಗೆ ಎಂಥ ಕೆಲಸ ಮಾಡ್ತಿದ್ದೆ ಇವತ್ತಿನ ದಿವಸ? ಆಚಾರ ಕೈಯಿಂದ ತೆಗೆದು ಭೀಮಸೇನ ಕೊಟ್ಟರೆ ತಗೊಂಡು ಬ್ರಾಹ್ಮಣ ಕೇಳಿ ಸಿಕ್ಕಾಪಟ್ಟೆ ಜಾಸ್ತಿ, ಅದು ಸಿಕ್ಕಾಪಟ್ಟೆ ಜಾಸ್ತಿ. ಬ್ರಾಹ್ಮಣ ಕುರ್ಚಿಂದ ಹೋಗ್ಬಿಡ್ತಾನೆ, ಅಲ್ಲಿ ನಡ್ಕೊಂಡು ಹೋಗ್ಬಿಡ್ತಾನೆ, ಕುಣ್ಕೊಂಡು ಹೋಗ್ಬಿಡ್ತಾನೆ ಆ ಬ್ರಾಹ್ಮಣ. ಇದರಿಂದ ಎರಡು ವಿಷಯ, ಧರ್ಮರಾಜನ ಹತ್ರ ಹೋದ್ರೆ ಕೆಲಸ ಆಗಲಿಲ್ಲ, ಭೀಮಸೇನದೇರ ಹತ್ರ ಹೋದ್ರೆ ಕೆಲಸ ಆಯಿತು. ಅಂದರೆ ಧರ್ಮಾದಿ ದೇವತೆಗಳ ಹತ್ರ ಹೋದ್ರೆ ನಿಮ್ಮ ಯಾಚನೆ ಈಡೇರೋದಿಲ್ಲ, ವಾಯುದೇವರ ಹತ್ರ ಹೋದ್ರೆ ಗ್ಯಾರಂಟಿ ಆಗುತ್ತೆ, ವಾಯುಸ್ಥಿತಿ ಹೇಳಿದ್ರೆ ಗ್ಯಾರಂಟಿ ಕೆಲಸ ಆಗುತ್ತೆ ಅಂತ ಅರ್ಥ. ಮಾತರವೇ ಮಾತರಿ ಆಶುದೇವ ಅಂತಿದೆ, ಬೇಗ ಕೊಡಿ ಅಂತ ಹೇಳ್ತಾರಲ್ಲ, ಬೇಗ ಕೊಟ್ಟುಬಿಟ್ಟು. ಇನ್ನೊಂದರ್ಥ, ಧರ್ಮಾಚರಣೆ ಮಾಡಿದರೆ ಕೆಲಸ ಆಗುತ್ತೋ ಜ್ಞಾನದಿಂದ ಕೆಲಸ ಆಗುತ್ತೋ ಪ್ರಶ್ನೆ. ಧರ್ಮದಿಂದ ಕೆಲಸನೋ ಜ್ಞಾನದಿಂದ ಕೆಲಸನೋ? ಉತ್ತರ, ಧರ್ಮರಾಜ ಧರ್ಮ, ಭೀಮಸೇನ ದೇವರು ಜ್ಞಾನ. ಇವರಿಂದ ಕೆಲಸ ಆಯಿತು ಅಂದರೆ ಏನರ್ಥ? ಅನುಭಾಷ್ಯ, ಸರ್ವೇಪಿ ಪುರುಷಾರ್ಥಾಶ್ಯು ಜ್ಞಾನಾದೇವನ ಸಂಶಯ, ಸರ್ವೇಪಿ ಪುರುಷಾರ್ಥಾಶ್ಯು ಭೀಮಾದೇವನ ಸಂಶಯ. ಅಂದರೆ ವಾಯುದೇವರಿಂದ ಎಲ್ಲ ಸಿದ್ಧಿ ಆಗುತ್ತೆ ಅಂದರೆ ಒಂದೇ, ಜ್ಞಾನ ಹೇಳಿದ್ರೆ ಎಲ್ಲ ಕೆಲಸ ಆಗುತ್ತೆ ಅಂದರೆ ಒಂದೇ. ಇದು ಜ್ಞಾನಾದೇವ ಹೇಳ್ತಾರೆ ಆಚಾರ್ಯರು. ಪರಂಪದ ಸಿಗಬೇಕಾದರೆ ಮಿಥ್ಯಾ ಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದ ನಿದರ್ಶನ ಇರುವುದು. ಅನುಭಾಷ್ಯಕ್ಕೆ ದೃಷ್ಟಾಂತ ಅಂದರೆ ಭೀಮಸೇನ ದೇವರ ಬ್ರಾಹ್ಮಣ ಹೋಗಿತ್ತು. ಈ ಬ್ರಾಹ್ಮಣ ಅವ್ರು ಯಾರಿಗೂ ಕೊಡಲಿಲ್ಲ. ಬ್ರಹ್ಮ ಅಣತೀತಿ ಬ್ರಾಹ್ಮಣ, ಜಾತಿ ಎಲ್ಲ ಇಲ್ಲಿ ಸಾತ್ವಿಕ ಆಸ್ತಿಕ. ಅವರಿಗೆ ವಾಯುದೇವರು ಅನುಗ್ರಹ ಮಾಡ್ತಾರೆ. ತಕ್ಷಣ ಬ್ರಾಹ್ಮಣ ಖುಷಿಯಿಂದ ಹೊರಟ. ಭೀಮಸೇನ ದೇವರಿಂದ ನಾವು ಕಲಿಬೇಕಾದ ಇದು ಮುಖ್ಯವಾಗಿ ಜ್ಞಾನ ಮಹಾತ್ಮ್ಯಮಃ ಅಸ್ಮಿನ್ ಪಾದೆ. ಬ್ರಹ್ಮಸೂತ್ರ ಭಾಷ್ಯ ಬರೆದವರು ಆಚಾರ್ಯರು, ಅವರೇ ಈಗ ತೋರಿಸಿಕೊಡ್ತಾರೆ. ಜ್ಞಾನದಿಂದ ಆಗೋ ಸ್ಥಿತಿ ಬೇರೆ ಯಾವುದರಿಂದನೂ ಆಗೋದಿಲ್ಲ. ಆ ಕಡೆ ಕಳಿಸಿಕೊಟ್ರು. ಆಮೇಲೆ ನಗಾರಿ ಭಾಷೆ ಅಂತ ಹೇಳಿದರು, ತಮ್ಮ ಆಳುಗಳನ್ನು ಕರೆದು ಜಯಭೇರಿ ಭಾಷೆ ಅಂತ ಹೇಳಿಬಿಟ್ರು. ಕೇಜ್ ಎಲ್ಲ ಹೊಡೆಯಲಿಕ್ಕೆ ಶುರುವಾಯ ಜಯಭೇರಿಗಳು. ಧರ್ಮರಾಜ ಎಲ್ಲ ಕೇಳ್ತಾ ಕೂತೆ, ಮಧ್ಯರಾತ್ರಿ ಜಯಭೇರಿಗಳು ಭಾರಿ ಆಶ್ಚರ್ಯ ಆಗ. ನಂದಿಘೋಷ ಅಂತ ಕರೀತಾರೆ, ನಂದಿಘೋಷ. ನಂದಿಘೋಷ ಅಂದರೆ ಆನಂದದ ಒಂದು ಘೋಷ ಅಂತ, ವಿಜಯದುಂದುಭಿ ಅಂತ ಅರ್ಥ. ಧರ್ಮರಾಜನಿಗೆ ಆಶ್ಚರ್ಯ, ಶತ್ರುಗಳ ಮೇಲೆ ಜಯ ಸಾಧಿಸಿದಾಗ ಬಾರಿಸಬೇಕಾದ ದುಂದುಭಿ ಅದು. ಈ ಯುದ್ಧನೇ ಇಲ್ಲ, ಎಲ್ಲ ಶತ್ರುಗಳು ಬಾಲಭಿಷ್ಣ ಕೂತ್ಬಿಟ್ಟಿದ್ದಾರೆ. ಈಗ ಏನು ವಿಜಯ? ಮಧ್ಯರಾತ್ರಿ ಯುದ್ಧನೇ ಇಲ್ಲ, ಏನಿಲ್ಲ, ಏನಿದು ಘೋಷ ಅಂತ ಹೇಳಿ ಇನ್ಚಾರ್ಜ್ ಭೀಮಸೇನ ದೇವರು ತಕ್ಷಣ ಕಳಿಸಿ ಒಬ್ಬರು ದೂತರ ಮೇಲೆ ಕಳಿಸಿದರಂತೆ. ಅಲ್ಲಿ ದೂತೈಹಿ ಪಪ್ರಚ್ಛ ತಮುಮಾಚ ಹೂಮ ಭೀಮಃ, ದೂತೈಹಿ ಪಪ್ರಚ್ಛ, ದೂತರಿಂದ ಕೇಳಿಸಿದ, ದೂತನಿಂದಲ್ಲ ದೂತರಿಂದ ಅಂತಿದೆ. ವಾದಿರಾಜೇಶ ಒಳ್ಳೆ ವ್ಯಾಖ್ಯಾನ ಕೊಡ್ತಾರೆ. ದೂತನಿಂದ ಅಂತ ಯಾತಕ್ಕೆ ಕೇಳಲಿಲ್ಲ ಅಂದರೆ, ಒಬ್ಬ ದೂತನ ಕಳಿಸಿದ. ಧರ್ಮರಾಜನಿಗೆ ಭಾರಿ ಆಸಕ್ತಿ, ಭೀಮ ಮಾಡಿದ್ರೆ ಅರ್ಥ ಇರಬೇಕು ಅಂತ. ಭೀಮ ಮಾಡಿದ್ರೆ ಅರ್ಥ ಇರಬೇಕು. ಇನ್ನೊಬ್ಬ ದೂತನ ಕಳಿಸಿದೆ, ಮತ್ತೊಬ್ಬ ದೂತನ ಕಳಿಸಿದೆ, ಅರ್ಜೆಂಟ್ ಇದ್ದ ಕಳಿಸ್ತೇವೆ ನೋಡ್ಕೊಂಬ ನೋಡ್ಕೊಂಬ ಅಂತೇಳಿ ಆ ರೀತಿ ಕಳಿಸಿದೆ. ಒಳ್ಳೆ ಸ್ವಾರಸ್ಯವನ್ನು ತೋರಿಸ್ತಾರೆ. ದೂತೈಹಿ ಪಪ್ರಚ್ಛ ತಮುವಾಚ ಭೀಮಃ, ಭೀಮಸೇನ ಹೇಳಿದ್ರಂತೆ ದೊಡ್ಡ ವಿಜಯ ಆಗಿಬಿಟ್ಟಿದೆ ಇವತ್ತಿನ ದಿವಸ, ಭಯಂಕರ ವಿಜಯ ನಡೆದೋಗ್ಬಿಟ್ಟಿದೆ, ಅದಕ್ಕೆ ದುಂದುವಿ ಅಂತ ಹೇಳಿಬಿಟ್ರೆ. ಏನು ವಿಜಯ ನಡೆದಿದೆ ಅಂದರೆ, ನಮ್ಮಣ್ಣ ಧರ್ಮರಾಜರು ಮಹಾನುಭಾವರು ಮೃತ್ಯುಂಜಯ ನಾಳೆ ಬೆಳಗ್ಗೆವರೆಗೂ ಬದುಕಿರ್ತೇವೆ ಅಂತ ಘೋಷಣೆ ಮಾಡಿದ್ದಾರಲ್ಲ, ಏನು ಆನಂದ ಏನು ಆನಂದ, ಅದಕ್ಕೆ ಬಾರಿಸಿಬಿಟ್ಟೆ ಅಂತ ಹೇಳಿಬಿಟ್ರೆ. ಆಗ ಧರ್ಮರಾಜನಿಗೆ ಗೊತ್ತಾಯಿತು ಏನದು. ಯನ್ಮರ್ತ್ಯ ದೇಹೇಪಿ ವಿಮುಷ್ಟಿ ವಿನಿಶ್ಚಿತ ಆಯು ಆಸೀನ್ ನೃಪ ಮಮ ಆಸ ಹರ್ಷ, ನಾನು ಭಾರಿ ಖುಷಿಯಾಯಿತು. ನಮ್ಮ ಅಣ್ಣ ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಎಷ್ಟು ಗ್ಯಾರಂಟಿ, ಬೆಳಗ್ಗೆ ಬದುಕಿರ್ತೀನಿ ಅಂತ ಗ್ಯಾರಂಟಿ ಇದೆ ಅಂತ ಆಯ್ತಲ್ಲ, ಅದಕ್ಕೆ ಬಾರಿಸಿಬಿಟ್ಟೆ ಅಂತ ಹೇಳಿಬಿಟ್ರು. ನಡೆಯುವವರೆಗೂ ನಾನು ಬದುಕಿರ್ತೇನೆ, ಆ ಬ್ರಾಹ್ಮಣ ಬದುಕಿರ್ತಾನೆ, ನಮಗೆ ಸಂಪತ್ತಿರುತ್ತೆ, ಕೊಡೋ ಬುದ್ಧಿ ಇರುತ್ತೆ ಮುಖ್ಯವಾಗಿ ಅಂತ ಹೇಳಿದ ಮೇಲೆ ಎಷ್ಟು ಜಯದ ಮೇಲೆ ಜಯ, ಅದಕ್ಕೆ ಬಾರಿಸಿಬಿಟ್ಟೆ ಅಂತ ಹೇಳಿದ್ರಂತೆ. ಧರ್ಮರಾಜರಿಗೆ ತನಗೆ ಬಾರಿಸಿದಾಗಾಯ್ತು, ಪಾಪ ದುಂದುದಿ ಅಲ್ಲ, ಆತನಿಗೆ ಬಾರಿಸಿದಾಗಾಯ್ತು. ಅರ್ಥ ಆಯ್ತು ಆತನಿಗೆ, ಓಹೋ ಪರೀತಿ ಆಗಿದೆ. ತಕ್ಷಣ ಏನು ಹುಡುಗವರಾಗಿದ್ರೆ ಇಂಥ ಮಾತನ್ನ ಕೇಳೋಕ್ಕೂ ಬುದ್ಧಿ ಬೇಕು ಅಂತ ಹೇಳ್ತಾರೆ, ತಿಳ್ಕೊಳ್ಳೋಕ್ಕೂ ಒಳ್ಳೆ ಮಾತು ಹೇಳೋದಲ್ಲ, ಅರ್ಥ ಮಾಡಿಕೊಳ್ಳೋದಕ್ಕೂ ತಲೆ ಬೇಕು. ಅದಕ್ಕೆಲ್ಲ ಕೊಡು, ಹುಡುದವರಾಗಿದ್ರೆ ಏನು ಯುವರಾಜ್ ಹಿಂಗೆ ಮಾಡ್ತೀಯ, ಅದನ್ನು ಮಾಡ್ತೀಯ, ಕೆಟ್ಟೋಟ ಅನ್ಬೋದಾಯ್ತು ಬೇಕು, ಅಣ್ಣಾಗಿದ್ದಾನಲ್ಲ ಅನ್ಲಿಲ್ಲ, ಅರ್ಥ ಮಾಡಿಕೊಂಡ. ಇದು ಧರ್ಮರಾಜ ಇಂಥ ಮಾತು ಹೇಳಬೇಕಾದ್ರೆ ಹುಡುದವ್ರಿಗೆ ಅವಮಾನ ಅನಿಸೋದಿಲ್ಲ, ಅನಿಸ್ಲಿಲ್ಲ ಆತನಿಗೆ, ಏನು ಮಾಡಿದ್ದಂತ ಅರ್ಥ ಮಾಡಿಕೊಂಡ. ಓಹೋ ತ್ವರೇತ ಧರ್ಮಾರ್ಥಮಿತ್ಯಸ್ಯ ಮತಂ ಪ್ರಪೂಜಯನ್, ಧರ್ಮಾಚರಣೆ ಬಗ್ಗೆ ಪೋಸ್ಟ್ ಪೋನ್ ಮಾಡಬಾರದು ಅಂತ ಹೇಳಿ, ಧರ್ಮಾಚರಣೆ ಬಗ್ಗೆ ಪೋಸ್ಟ್ ಪೋನ್ ಮಾಡಬಾರದು, ಆದಷ್ಟು ಬೇಗ ಮಾಡಬೇಕು. ಅದಕ್ಕೆ ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೆ ಅಜರಾಮರವತ್ ಪ್ರಾಜ್ಞ ವಿದ್ಯಾಂ ಅರ್ಥಂಚ ಸಾಧಯೇ. ಒಬ್ಬ ತಿಳುವಳಿಕೆ ಇರೋನು ವಿದ್ಯೆ ಹೇಗೆ ಸಂಪಾದನೆ ಮಾಡಬೇಕು ಅಂದರೆ, ಅರ್ಥ ಹೇಗೆ ಸಂಪಾದನೆ ಮಾಡಬೇಕು ಅಂದರೆ, ಅಜರವತ್ ಅಮರವತ್ ಮುಪ್ಪು ಸಾವುಗಳಿಲ್ಲ ಅಂತ ತಿಳ್ಕೊಂಡು ಕೇರ್ಫುಲ್ಲಾಗಿ ಸಂಪಾದನೆ ಮಾಡಬೇಕಂತ. ಆದರೆ ಧರ್ಮಾಚರಣೆ ಮಾಡಬೇಕಾದ್ರೆ ಮಾತ್ರ ಗೃಹೀತ ಇವ ಕೇಶೇಶು ಮೃತ್ಯು ಬಂದು ತಲೆ ಮೇಲೆ ಕೂತಿದೆ ಅಂತ ತಿಳ್ಕೊಂಡು ಧರ್ಮಾಚರಣೆ ಮಾಡಬೇಕಂತ. ಇದು ವಿಶೇಷವಾಗಿ ಭೀಮಸೇನ ಹೇಳಿದ ಮಾತು. ಈ ಮಾತು ಒಳ್ಳೆ ಅಮೃತಪ್ರಾಯವಾದ ಮಾತು. ನಮಗಂತೂ ನಾಳೆ ಬೆಳಗ್ಗೆ ಅಂದ್ರೇ ನಗಾರಿ ಬಾರಿಸಿಬಿಟ್ರು, ನಾವು ರಿಟೈರ್ ಆದ ಮೇಲೆ ಅಂತ ಹೇಳೋರು, ಕತೆ ಮುಗಿತಲ್ಲ ಅಲ್ಲಿ, ಎಷ್ಟು ಬಾರಿಸ್ಬೇಕೋ ಹೇಳ್ದ, ಒಡತನೆ ತಲೆಗೆ ಬಾರಿಸ್ಬೇಕಂತೆ, ಆ ನಗಾರಿ ಬಾರಿಸ್ಬಾರ್ದು ತಲೆಗೆ ಬಾರಿಸ್ಬೇಕಾಗ್ತದೆ. ತಾಸು ಬಾರಿಸುತ್ತಿದೆ ಕೇಳಿ ಹರಿದಾಸರೆಲ್ಲ ಪುರಂದಾಸರ, ತಾವು ಒಂದೊಂದು ಗಂಟೆ ಹೊಡೆದ್ರೆ ಅದು ಮೃತ್ಯುವಿ ಒಂದು ದಿವಸಕ್ಕೆ ಹತ್ತಿರ ಹೋಗ್ತೇವೆ ಅಂತ ಒಂದು ಸ್ಟೆಪ್ ಫಾರ್ವರ್ಡ್ ಎಕ್ಸಾಮ್ ಹಂಗೆ ಹೊಡಿತಿರ್ತಾರೆ, ಇಷ್ಟಾಯ್ತು ಟೈಮ್ ಇಷ್ಟಾಯ್ತು ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಯಾವುದು ಸೀರಿಯಲ್ ನೋಡಿ ಬೆಳಗಿಂದ ಕತ್ಲಾಬಾರದಲ್ಲಿ ಕೂತಿರ್ತಾರೆ, ಕತ್ಲಲ್ಲ ಪ್ರಾಣನೇ ಹೋಗ್ಬೋದನ್ನು ಬಿಡ್ಕೊಡಿ ಅಂತ ಹೇಳ್ತಾರೆ. ಇವತ್ತು ಎಂಥ ಎಜುಕೇಟಿವ್ ಅಷ್ಟು ಕಥೆ ಇದು, ಒಂದು ಇದು ಬರೀ ಕಥೆಯಾಗಿ ತಿಳ್ಕೊಳ್ಳಿ ಎಷ್ಟು ಮಾರ್ಮಿಕವಾದದ್ದು. ನಾವು ಪುಣ್ಯಾತ್ಮರು, ಕೆಲವರಂತೂ ಮುಂದಿನ ವರ್ಷ ಏಕಾದಶಿ ಮಾಡಿ ಮುಂದಿನ ಏಕಾದಶಿ ಗ್ಯಾರಂಟಿ ಅಂತಾರೆ, ಅಂದರೆ ಮಾಡದೇ ಇರೋದು ಗ್ಯಾರಂಟಿ, ಮಾಡೋದಲ್ಲ ಮಾಡದೇ ಇರೋದು ಗ್ಯಾರಂಟಿ ಅಂತ ಅರ್ಥ. ಮುಂದಿನ ವರ್ಷ ಅವ್ರ ರಿಟೈರ್ಮೆಂಟ್, ಕೆಲವರಂತೂ ಭಾರಿ ಲೇಟ್ ಆಯಿತು, ಮುಂದಿನ ಜನ್ಮ ಗ್ಯಾರಂಟಿ ಅಂದ್ಬಿಡ್ತಾರೆ, ಕತೆ ಮುಗಿದೋಯ್ತಲ್ಲಿ. ಆಚಾರ ಶಾಸ್ತ್ರ ಓದಿದ್ರೆ ಮುಂದಿನ ಜನ್ಮ, ಟಿ ವಿ ಬೇಕು ಇದೆ ಇವತ್ತೇ ಹೋಗ್ಬಿಡ್ರಿ, ರಾತ್ರಿ 12 ಗಂಟೆಗೂ ಕರ್ತಾನೆ ಬಿಡೋದಿಲ್ಲ, ಯಾವ ಶಾಪ್ ತೆಗೆದ್ರೆ ಹೊತ್ಕೊಂಬಂದ್ಬಿಡ್ತಾನೆ. ಅಂದರೆ ಪಾಪ ಮಾಡಲಿಕ್ಕೆ ಅಷ್ಟು ಆಸಕ್ತಿ, ಪುಣ್ಯಕ್ಕೆ ಮಾತ್ರ ಪೋಸ್ಟ್ ಬಂದ್ಬಿಟ್ಟೆ. ಹಾಗೆಲ್ಲ ಹೇಳ್ತಿರ್ತೇನೆ, ಮುಂದಿನ ಜನ್ಮ ಅಂತ ಹೇಳ್ತಾರಲ್ಲ, ಸಮಾರದಲ್ಲಿ ಊಟ ಕೂತಿರ್ತಾರೆ, ಸಾರ ಹುಳಿಯನ್ನು ಊಟ ಮಾಡ್ತಿರ್ತಾರೆ, ಸಾರು ತಂದು ಬಿಡ್ತಾರೆ, ಆ ಕಡೆ ಸೈಡಿಗೆ ಹಾಕ್ಕೊಂಡು ಹಾಕ್ಸೋತಾರೆ, ಸೈಡ್ ಸರಿಸಿಬಿಡ್ತಾನೆ, ಅನ್ನ ಹಾಕ್ಕೊಂಡು ಸಾರು ಹಾಕು ಅಂತ ಹೇಳ್ತಾರೆ. ಅವನು ಹೇಳ್ತಾರೆ ಮತ್ತೆ ಬರ್ತೀನಿ ನಾನು ಮಾಡಿ ಅಂತಾರೆ, ಮತ್ತೆ ಬರೋದೇನು ಗ್ಯಾರಂಟಿ ಅಂತ, ಮತ್ತೆ ಬರೋದೇನು ಗ್ಯಾರಂಟಿ ಅಂದರೆ, ಇವನು ಸಾರು ಬರೋ ಗ್ಯಾರಂಟಿ ಇಲ್ಲ, ಮುಂದಿನ ಜನ್ಮ ಬರೋ ಗ್ಯಾರಂಟಿ ಇದೆ ಅಂತ ಪುಣ್ಯ ಅರ್ಥ ಇದ್ದಾನೆ. ಮುಂದಿನ ಜನ್ಮ, ಭಾದ್ರ ಜನ್ಮ, ಬ್ರಾಹ್ಮಣ ಜನ್ಮ, ತಿಳುವಳಿಕೆ, ಗೋವಿಂದ ಇಂಥ ಕನಸು ಕಟ್ಕೊಂಡ್ಬಿಟ್ರೆ ತಿರುಕನ ಕನಸು ಏನೂ ಅಲ್ಲ ಅದ್ರ ಮುಂದೆ. ಇನ್ನು ಅರ್ಥ ಮಾಡ್ಕೋಬೇಕು ನಾವು ಈ ಜನ್ಮ, ಈ ನರಜನ್ಮ ಬರುವುದೇ ಕಷ್ಟ, ಇದರೊಳ ಅರಿತು ನೋಡಲು ವಿಪ್ರತ್ವವೇ ಶ್ರೇಷ್ಠ, ನಮ್ಮ ಮರುತಮತ ಹೊಂದುವುದೇ ದುರ್ಘಟ, ಮರಳಿ ಬಾಹೋದೇ ಉತ್ಕೃಷ್ಟ, ಕೇಳಲವೋ ಮರ್ಕಟ, ಎಚ್ಚತ್ತು ಇರು ಕಂಡ್ಯ ಮನವೇ, ನಮ್ಮ ಅಚ್ಯುತನ ಅಂಗ್ರಿಯ ನೆನಕಂಡ್ಯ ಮನವೇ. ಈ ಹಾಡು, ಈ ಒಂದು ಭೀಮಸೇನ ಪ್ರಸಂಗ ಎಷ್ಟೋ ದಾಸರ ಹಾಡುಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದಾಯ್ತು, ಎಚ್ಚರಿಕೆ ಗಂಟೆ ಆಯಿತು. ಇದನ್ನು ಭಾರಿ ಯೋಚನೆ ಮಾಡಬೇಕು ನಾವು, ಇನ್ನು ತಡ ಮಾಡ್ಲಿಕ್ಕೆ ಹೋಗಬಾರದು. ಈಗಲೇ ಈಗಲೇ ವಿಜಯ ಹೇಳ್ತಾರೆ ವ್ಯಾಜರಾಜ ಸ್ವಾಮಿಗಳು, ಈಗಲೋ ಇನ್ನಾವಾಗಲೋ ಈ ತನುವು ಹೋಗದಿರದು. ಈ ತನು ಹೋಗುತ್ತೋ ಇಲ್ಲ ಅಂತ ಯಾರಿಗೂ ಡೌಟ್ ಇಲ್ಲ, ಈಗಲೂ ಆಗಲ ಅಷ್ಟೇ ಡೌಟ್ ಅಷ್ಟೇ, ಯಾವಾಗ ಹೋಗುತ್ತೆ ಅಷ್ಟೇ ಡೌಟ್, ಹೊರತು ಹೋಗೋದು ಗ್ಯಾರಂಟಿ. ಅಷ್ಟೊಡೆಗೆ ನಾವು ಕೋಳು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು. ಈ ಮಾತನ್ನ ಭೀಮಸೇನ ದೇವರ ಮಾತು ಮಧ್ವಾ, ಅದಕ್ಕೆ ಅವರು ಭೀಮಾಚಾರ ಮಾಡಿ ಮಧ್ವಾಚಾರ ಆಚಾರ್ಯ ಕಳಿಸಿಕೊಟ್ಟಿದ್ರು, ಧರ್ಮರಾಜರಿಗೆ ಎಚ್ಚರಿಕೆ ಕೊಟ್ಟರಿ ಅಲ್ಲ, ಧರ್ಮಿಷ್ಠರಿಗೆಲ್ಲ ಎಚ್ಚರಿಕೆ ಕೊಟ್ರಿ ಅಂಥೇಳಿ. ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ ಕಳಿಸಿಕೊಟ್ಟಿದ್ದಾರೆ. ಅವರು ಬಂದು ಶೃಣುತಾಮಲ ಸತ್ಯವಚ ಪರಮಂ ಶಪಥೇರಿತ ಮುಶ್ರಿತ ಬಾಹುಯುಗಂ ನಹರೇ ಪರಮಃ ನಹರೇ ಸದೃಶಃ ಪರಮಸ್ಸತು ಸರ್ವಚಿದಾತ್ಮಗಣ ಅಂತ ತೋರಿಸಿಕೊಟ್ಟಿದ್ದಾರೆ ಮಹಾನುಭಾವರು. ಧರ್ಮರಾಜ ಅವತ್ತಿನಿಂದ ಧರ್ಮೇ ತ್ವರಾವಾನಪಿ ಸಂಭಭೂವ ತರೆಯೊಳನಾಗಿಬಿಟ್ಟನೆ. ಈ ಕಥೆನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಷ್ಟೆಷ್ಟು ಜ್ಞಾನಿಗಳು ಉಪಯೋಗ ಮಾಡ್ಕೋತಾರೆ ಅಂತ ನೋಡ್ತೇವೆ. ಆಮೇಲೆ ದಿವಸಗಳು ಕಳೀತಾ ಇದೆ, ಒಂದು ದಿವಸ ಮತ್ತೊಂದು ಭೀಮಸೇನದೇವರು ನೋಡಿದ್ರಂತೆ, ಅಥಾಂಬಿಕೇಯಂ ವಿಷಯೇಶು ಸಕ್ತಂ ದುಸ್ಸಂಗ ದುಷ್ಟಂ ಕೃತಭೂರಿ ದೋಷಂ ಸಮಸ್ತ ರಾಜಾಪ್ಯಯ ಹೇತುಭೂತಂ ನಿಚಾಯ್ಯತಂ ಮಾರುತಿ ರನ್ವಕಂಪತ. ಧೃತ 15 ವರ್ಷ ಕಳೆದು ಹೋಗಿದೆ, ಧೃತರಾಷ್ಟ್ರರಾಜ ಸುಖವಾಗಿದ್ದು ಬಿಟ್ಟಿದ್ದಾನೆ. ಏನು ಸುಖ ಅಂದರೆ ಜನ್ಮದಲ್ಲೇ ಸುಖ ಕಂಡಿದ್ದಿಲ್ಲ, ಪಾಪ ಮಕ್ಕಳಿಂದ ಬರೀ ಬಯಸ್ಕೊಂಡು ಬಯಸ್ಕೊಂಡು ಕಾಲ ಕಳೆದಿದ್ದ. ಈ ನೋಡಿದ್ರೆ ಆರಾಮ ಅಂದರೆ ಆರಾಮ, ಆರಾಮಾಗಿದ್ದಾನೆ. ಅದಕ್ಕೆ ಮಕ್ಕಳಿಂದ ಸುಖ ಕಾಣಲಿಲ್ಲ, ಧರ್ಮರಾಜನ ಸುಖ ಕಂಡ. ಧರ್ಮದ ಸುಖ ಎಂದು ಬೇರೆಯವರು ಕೊಡೋದಿಲ್ಲ ಅಂತ ಹೇಳ್ತಾರೆ. ಆನಂದವಾಗಿ ಕಾಲ ಕಳೀತಿದ್ದಾನೆ ಭೀಮಸೇನ ನೋಡಿದ್ರಂತೆ. 15 ವರ್ಷ ಆಗಿದೆ, ಮುದುಕನಿಗೆ ಎಚ್ಚರಿಕೆನೇ ಬಂದಿಲ್ಲ ಅನ್ಕೊಂಡ್ರಂತೆ. ಏನಾಗಿದೆ ಗೊತ್ತಿಲ್ಲ. ಅಥಾಂಬಿಕೇಯಂ ವಿಷಯೇಶು ಸಕ್ತಂ ದುಷ್ಟಂಗ ದುಷ್ಟಂ ಕೃತ ಭೂರಿ ದೋಷಂ, ಎಷ್ಟೆಷ್ಟು ತಪ್ಪು ಮಾಡಿದ್ದಾನೆ. ಅರಿಯವನ್ನು ಕಳಿಸಿದ್ದೇನು, ವಿಷ ಉಣಿಸಿದ್ದೇನು, ದುರ್ಯೋಧನ ತಾನಿಗೆಲ್ಲ ಸೈನ್ ಹಾಕಿದ್ದು ಹಾಕಿದ್ದೇನೆ, ಡ್ರಾಫ್ಟ್ ಒಂದು ಸಿಗ್ನೇಚರ್ ಇಂದ ಆಗಿಬಿಟ್ಟಿತ್ತು ಪಾಪ. ಅವನು ಹೇಳೋದು ಸೈನ್ ಮಾಡೋದು, ಇಷ್ಟು ಪಾಪ. ರಥಸ್ಥ ರಾಜಾಪ್ಯಯ ಹೇತುಭೂತಂ, ಎಷ್ಟು ಜನ ರಾಜರು ಸತ್ರಲ್ಲ, ಕೊಂದಿದ್ದು ಪಾಂಡವರು ನಿಜ, ಕೊಡಿಸಿದ್ದು ದುರ್ಯೋಧನ, ಆದರೆ ಅದಕ್ಕೊಂದು ನಿಮಿತ್ತ ಆಗಿ ಧೃತರಾಷ್ಟ್ರ ಕೂಡ ಹೌದು. ಎಷ್ಟು ಪಾಪ ಬಂದಿದೆ ಇವನಿಗೆ. ಇವನು ಹೀಗೆ ಏನಾದ್ರು ಊಟ ಮಾಡ್ಕೊಂಡಿದ್ದು ಬಿಟ್ಟರೆ ನಾಳೆ ಗತಿ ಏನಾಗಬೇಕು? ಆದಷ್ಟು ಬೇಗ ಉದ್ಧಾರ ಮಾಡಬೇಕು ಅಂದ್ಕೊಂಡು ಮಾರುತಿ ರನ್ವಕಂಪತ ಅನುಗ್ರಹ ಮಾಡೋಕ್ಕೆ ಅನುಕಂಪ ತೋರಿಸಿದ್ರಂತೆ. ಉಪಕಾರಂ ಕರ್ತುಮಿಚ್ಚ ಅನುಕಂಪೇತಿ ಕೀರ್ತಿತ ಅಂತ ಆಚಾರ್ಯ ಹೇಳಿದ. ಉಪಕಾರ ಮಾಡಬೇಕು ಅಂತ ಬಂದರೆ ಅನುಕಂಪ ಅಂತ ಕರೀತಾರೆ. ತಕ್ಷಣ ಅನುಕಂಪ ಬಂತು, ಒಂದು ಕೆಲಸ ಮಾಡಿ ಶುರು ಮಾಡಿದ್ರು. ಹೇಳೋ ಹೇಳಬೇಕಂತೆ, ಯಕ್ಷಾನುರೂಪ ಬರಿ ಅಂತ ಒಂದು ಮಾತಿದೆ. ಕೆಲವರಿಗೆ ಹೇಳಿದರೆ ತಿಳಿಯುತ್ತೆ, ಕೆಲವರಿಗೆ ಬೈದರೆ ತಿಳಿಯುತ್ತೆ, ಕೆಲವರು ಹೊಡೆದ್ರೆ ತಿಳಿಯುತ್ತೆ, ಕೆಲವರು ಒದ್ರೂ ತಿಳಿಯೋದಿಲ್ಲ ಅಂಥವರು ಇರ್ತಾರೆ. ಇವ್ರು ಹೇಗೆ ತಿಳಿಬೇಕು ಅಂತ ಹೇಳಿಕೊಡ್ತಿದ್ದಾರೆ, ಹೇಗೆ ತಿಳಿಸ್ಬೇಕು ಇವತ್ತಿಗೆ ಅಂತ ಯೋಚನೆ ಮಾಡಿ ಎಲ್ಲ ಒಂದು ಕೂದಂಗಡಿ ಕೂಡ್ತಿದ್ರು. ದಿವಸ ಕೂಡಲಕ್ಕೆ ಶುರು ಮಾಡಿದರೆ ಒಂದು ಕಡೆಗೆ, ಏ ನಕುಲ ಬಾಯಿಲ್ಲಿ, ಏ ಧರ್ಮ ಸದಸಾಯುವ ಬಾಯಿಲ್ಲಿ, ನೋಡು ನನ್ನ ಕೈಗಡೆ ಹೇಗಿವೆ ನೋಡಿದ್ಯಾ, ಸ್ವಲ್ಪ ಎಣ್ಣೆ ಹಚ್ಚಿ ಮಾಲೀಶ್ ಮಾಡಿ ಅಂತ ಹೇಳೋದು. ಈ ಕೈಗಡೆ ಏನು ಗೊತ್ತಾ ಇವೆಲ್ಲ, ಬುದುಕ ಇದ್ದಾನಲ್ಲ, 100 ಮಕ್ಕಳನ್ನು ಕೊಂದಿದ್ದೆ ಕೈಗಳೆ, ಅವನಿಗೆ ಕೇಳೋ ಹೇಳ್ತಿರು, ಅವನ ಕಾಣಕೊಡೋದು ಕೇಳೋ ಹೇಳ್ತಿರು. ಉಳಿದವರೆಲ್ಲ ಧೃತರಾಷ್ಟ್ರೇ ಭಾರಿ ಉಪಚಾರ ಮಾಡ್ತಾ ಇದ್ದಾರೆ, ವಿಭೀಷಣ ಮಾತ್ರ ಉಪಚಾರ ಮಾಡ್ತಾ ಇಲ್ಲ. ಮಾಡಿದ್ರೆ ಎಲ್ಲರಿದ್ರೆ ಕೂತ್ಕೊಳ್ಳೋದು, ದೇಹಕ್ಕೆ ನೇರವಾಗಿ ಆತನ ಬೈಯೋದು, ಕೊಡ್ತೇನೆ ಮುದುಕನ ಕೊಡಿ ಕೊಡಿ ತಿನ್ಕೊಂಡು ಹೋಗ್ಲಿ ಪಾಪ ಅಂತ ಕರೆಯೋದು. ಎಷ್ಟು ಸಂಕಟ ಆಗ್ಬಾರ್ದು ಧೃತರಾಷ್ಟ್ರನಿಗೆ. ಹಾಗೆ ಮಾಡಿದ್ರಂತೆ, ಅವರೆಲ್ಲ ಒಳ್ಳೊಳ್ಳೆ ಮಾತ್ರ ಉಪಚಾರ ಮಾಡ್ತಿದ್ದಾರೆ, ಇವರು ಬೈತಾ ಇದ್ದಾರೆ. ನಮಗೆ ತಮಾಷೆ ಏನು ಗೊತ್ತಾ, ಇಂಥ ಕೆಲಸ ಬರ್ಸ ಬಂದ ಏನು ಮಾಡ್ತೇವೆ ನಾವು, ಬೈಯೋರು ನಾವು ಬೈತೇವೆ, ಅವ್ರನ್ನೆಲ್ಲ ಹೊಂಡಾಡಿಬಿಡ್ತೇವೆ. ಧೃತರಾಷ್ಟ್ರ ಅದೇ ಕೆಲಸ ಮಾಡಿದ. ಏನು ಎಲ್ಲರನ್ನೂ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ಇವತ್ತು ಹೋಟ್ಲಿಗೆ ಹೋಗಿರ್ತಾರಲ್ಲ ಕೆಲವರೆಲ್ಲ, ಹೋಟ್ಲಿಗೆ ಬಂದರೆ ಹೋಟ್ಲಿಗೆ, ತಿಂಡಿ ಅಂದರೆ ತಿಂಡಿ, ಏಕಾಶಿ ಮಾಡಿಸಿಟ್ಟು ಬಂದ್ಬಿಡುತ್ತಲ್ಲ ಆ ಥರ ಆಗಿ ಎಲ್ಲ ಕೆಟ್ಟ ಕೆಲಸಕ್ಕೆ ಭಾರಿ ಕುಮ್ಮಕ್ಕು, ಒಳ್ಳೆ ಕೆಲಸಕ್ಕಿಲ್ಲ. ಭಾರಿ ಬೇಜಾರು ಮಾಡಿಕೊಂಡ, ಒಂದು ಸಮಾಧಾನ ಮಾಡಿಕೊಂಡ. ಏನು ಅಂದರೆ, ಇಷ್ಟು ಜನ ಬೈತಾರೆ ಸುಖವಾಗಿ ಅಂತ ತಿಳ್ಕೊಳ್ಳಾಗಿಲ್ಲ, ಒಬ್ಬನು ಬೈತಾರೆ ಉಳಿದರೆಲ್ಲ ಹೊರಡ್ತಾರೆ, ಆದ್ದರಿಂದ ಒಬ್ಬನು ಬೈದರೆ ಬರ್ಕೊಂಡ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಧೃತರಾಷ್ಟ್ರರಾಜ. ಮನಸ್ಸು ಸ್ವಲ್ಪ ಖೇದ ಮಾಡಿಕೊಂಡಿದ್ದ. ವಿದುರ ಬಂದ, ವಿದುರ ಬಂದಾಗ ಧೃತರಾಷ್ಟ್ರ ಹೇಳಿಕೊಂಡ, ವಿದುರ ಎಲ್ಲ ಸರಿ ಇದ್ದಾರೆ, ಈ ಭೀಮ ಮಾತ್ರ ನನ್ನ ಭಾರಿ ಓಡಾಡಿಸ್ತಾನೆ, ಭಾರಿ ಮನಸ್ಸಿಗೆ ಖೇದ ಮಾಡ್ತಾನೆ ಅಂತ ಹೇಳಿದಾಗ ವಿದುರ ಅಂದನಂತೆ, ಅಣ್ಣ ತಪ್ಪು ತಿಳ್ಕೊಂಡಿದ್ದಿ, ಭೀಮ ಒಂದೇ ಉಪಕಾರ ಮಾಡ್ತಿದ್ದಾನೆ ಅಂತ ತಿಳ್ಕೊಂತ ಹೇಳಿದ. ಉಳಿದವರೆಲ್ಲ ನೀನು ಏನೋ ಮಾಡ್ಕೊಂಡು ಹೋಗೋ ಬದುಕ ಅಂತ ಬಿಟ್ಬಿಟ್ಟಿದ್ದಾರೆ, ಭೀಮಸೇನ ಹಾಗೆ ಮಾಡ್ತಾ ಇಲ್ಲ, ನೀನು ಎಚ್ಚರಿಕೆ ಕೊಡ್ತಿದ್ದಾನೆ ಗೊತ್ತಾಯ್ತಾ ಅಂತ ಹೇಳ್ತಾ. ನೀನು ಎಷ್ಟು ಅನ್ಯಾಯ ಮಾಡಿದ್ದು ಗೊತ್ತಾ ಪಾಂಡವರಿಗೆ, ಎಷ್ಟು ಅನ್ಯಾಯ ಮಾಡಿದ್ದು ಭೀಮಸೇನಿಗೆ, ಅಂಥ ಅನ್ಯಾಯ ಮಾಡಿದ್ದಕ್ಕೆ ಭೀಮಸೇನ ತೊಂದರೆ ಏನಾಗಿಲ್ಲ, ನಿನಗೆ ಎಷ್ಟು ಪಾಪ ಬಂದಿದೆ ಗೊತ್ತಾ ಅಂತ ಹೇಳ್ತಾ. ಎಷ್ಟು ಪಾಪ ಬಂದಿದೆ ನಿನಗೆ, ಲೈಟ್ ಬಿಲ್ ಲಾಸ್ಟ್ ಏಟದ್ದು ಜ್ಞಾಪಿಸಿಬಿಟ್ರೆ ಜ್ಞಾಪಿಸೋರು ಬೈಬೇಕು, ಬಿಡದವ್ರು ಬೈಬೇಕು, ಯಾಕೆ ಹೇಳಿ ಜ್ಞಾಪಿಸೋದು ನಾ ಡಿಸ್ಕನೆಕ್ಟ್ ಮಾಡಿಬಿಡ್ತಾರೆ, ಜ್ಞಾಪಿಸಿ ಮೊದಲು ಕಳಿಸ್ಬೇಕು, ಅವ್ರಿಗೆ ಹೇಳಬೇಕು ನಾವೀಗ ಹುಡುಗ ಪರವಾಗಿಲ್ಲ ತೊಡೆದಾಕ್ಬಿಟ್ರೆ ಲೈಟ್ ಬಿಲ್ನ ಎಷ್ಟು ಪಂಚಿತ ಆಗುತ್ತೆ ಗೊತ್ತಾ. ಆಮೇಲೆ ಆ ರೀತಿ ಸುಲಭ ಅಲ್ಲ ಅಣ್ಣ, ಯೋಚನೆ ಮಾಡೋ ನೀನು, ಎಷ್ಟು ಅನ್ಯಾಯ ಭೀಮನೆ ಮಾಡಿದ್ದೀಯಲ್ಲ, ಇವತ್ತು ಅನ್ನ ತಿಂತಿರೋದು ಯಾರ್ದು ಗೊತ್ತಾ ನೀನೀಗ, ಆ ಪಾಂಡವರು ಅನ್ನ ತಿಂತಿದ್ದಿ. ಭೀಮಾಪವರ್ಜಿತಂ ಪಿಂಡಂ ಆದತ್ಸೆ ಗೃಹಪಾಲವತ್, ಮಾತು ಭಾಗವತ ಪುರಾಣದಲ್ಲಿ ಬರುತ್ತೆ, ಮಹಾಭಾರತ ಬರುತ್ತೆ, ಆಚಾರ್ಯ ಬರಿತಾ ಇದ್ದಾರೆ ಅದನ್ನು. ಭೀಮಸೇನ ಹಾಕದ ಅನ್ನವನ್ನು ನಾಯಿ ತಿಂದ ತಿಂತೀಯಲ್ಲ ಅಂತ ಹೇಳ್ತಾರೆ, ನಾಯಿ ತಿಂದ ತಿಂತಿದ್ದಿ ಇವತ್ತಿನ ದಿವಸ. ಯೋಚನೆ ಮಾಡ್ತಿದ್ದೀಯ ನೀನು, ನಾಚಿಕೆ ಆಗಲ್ಲ ನಿನಗೆ ಏನಾದರೂ ಕೂಡ, ಎಷ್ಟು ತಪ್ಪಾಡಿ ಅನಿಸೋದಿಲ್ವ ನಿನಗೀಗ. ಇಂಥವ್ರು ಬೇಗ ವಿದುರನಂಥವರಿದ್ದ ಧೃತರಾಷ್ಟ್ರ ಬದಿ ಇಲ್ದವ್ರು ಏನು ಮಾಡ್ತಿದ್ದು, ಪೂರ್ತಿ ಏನೋ ಆಗ್ಬಿಟ್ಟು ಭೀಮಸೇನ ದ್ವೇಷ ಮಾಡಿ ಹಾಳಾಗಿ ಹೋಗ್ಬಿಡ್ತಾ ಇದ್ದೆ. ಒಬ್ಬ ವಿದುರ ಇದ್ದಿದ್ದಕ್ಕೆ ಧೃತರಾಷ್ಟ್ರ ಬದುಕ್ತಾ ಇದ್ದಾನೆ. ಅರ್ಥ ಮಾಡ್ಕೋ, ಭೀಮನಿಂದ ಆಗೋ ಉಪಕಾರ ಇನ್ಯಾರಿಂದ ನಿನಗೆ ಆಗೋದಿಲ್ಲ, ಮೊದಲು ಬದಲಾಗು ನೀನೀಗ, ಪಶ್ಚಾತ್ತಾಪ ಕೊಡು, ಪ್ರಾಯಶ್ಚಿತ್ತ ಪಟ್ಕೋ, ಉದ್ಧಾರ ಆಗು. ತಿನ್ನೋ ದೊಡ್ಡದಲ್ಲ ಅಂತ ಹೇಳ್ತಾನೆ, ತಿನ್ನೋ ದೊಡ್ಡದಲ್ಲ, ವಯಸ್ಸಾದ ಮನುಷ್ಯನಿಗೆ ತಿನ್ನೋ ಆಸೆ ಜಾಸ್ತಿ ಆಗಿಬಿಡುತ್ತಂತೆ. ಆ ತಿನ್ನಕ್ಕೆ ಬರೋದಿಲ್ಲ ತಮಾಷೆ, ಆಸೆ ಜಾಸ್ತಿ, ಹಾಸೋಡೋದು ಚೆಲ್ಲೋದು, ಹಾಸೋಡೋದು ಚೆಲ್ಲೋದು, ಆ ರೀತಿ ಮಾಡ್ತಿರ್ತಾರೆ. ಹಣೆ ಬಾರ ಆಗಿದೆ ನಿನಗೆ, ಆಸೆ ಬಿಟ್ಟುಬಿಡು, ಇನ್ನಾದರೂ ಒಳ್ಳೆ ಹಾದಿ ಹಿಡಿ, ಅದನ್ನೇ ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತಾರಲ್ಲ ಹೇಳಿದರಂತೆ. ಆಗ ಅರ್ಥ ಆಯ್ತು ಧೃತರಾಷ್ಟ್ರನಿಗೆ, ಅಯ್ಯೋ ಎಂಥ ತಪ್ಪು ಮಾಡಿದೆ, ಎಲ್ಲ ಯೋಚನೆ ಮಾಡ್ತಾ ಹೋಗ್ತಾನೆ, ಗಾಬರಿ ಆಗಿಬಿಡುತ್ತಾಗ. ಅಬ್ಬ ನಾನು ಒಳ್ಳೆ ಕೆಲಸ ಭೀಮಸೇನೆ ಮಾಡಿದ್ದೀಗ, ಇನ್ನು ನಾನು ಸುಮ್ಮನೆ ಇರಬಾರ್ದು ಅಂತ ಹೇಳಿ, ಏನು ಮಾಡಲಿ ವಿದುರ ಅಂತ ಕೇಳ್ತಾನೆ. ನೀನು ಪಾಪ ಕಳ್ಕೋಬೇಕು, ಪಾಪ ಕಳ್ಕೋಬೇಕಾದ್ರೆ ಕಾಡಿ ಹೋಗಬೇಕು, ತಪಸ್ಸು ಮಾಡಬೇಕು, ವಿಶೇಷವಾಗಿ ಜ್ಞಾನ ಕಾರ್ಯ ಮಾಡಬೇಕು, ಇಲ್ಲಿದ್ದರೆ ಆಗೋದಿಲ್ಲ, ಮೊದಲು ಹೋಗು ಅಂತ ಹೇಳಿದನಂತೆ. ಧೃತಾಟ ಸಮಸ್ಯೆ ಬಂತೀಗ, ಹೇಗೆ ಹೋಗ್ಬೇಕು ಅಲ್ಲಿಂದ, ಧರ್ಮರಾಜ ಬಿಡೋದಿಲ್ಲ, ದುರ್ಗಾದ ಇದ್ದಿದ್ದ ಕೆಟ್ಟ ಹೊಟ್ಟದ ಕಳಿಸಿ ಬಿಡ್ತಿದ್ದ, ಹೋಗೋದ್ರೆ ಮೊದಲು ಹೋಗುವಂತಿದ್ದ, ಧರ್ಮರಾಜ ಬಿಡೋದಿಲ್ಲ. ಅವನಲ್ಲಿ ಹೇಗಾದ್ರೂ ಒಪ್ಪಿಗೆ ತಗೋಬೇಕು, ಧರ್ಮರಾಜನ ಒಪ್ಪಿಗೆ ತಗೋಬೇಕು. ಎಷ್ಟು ಅರ್ಥ ಮಾಡ್ಕೊಂಡಿದ್ದ ಧೃತರಾಷ್ಟ್ರ ಧರ್ಮರಾಜನ ಅಂದರೆ, ಇತನ್ನು ಒಪ್ಪಿಸೋದು ಭಾರಿ ಕಷ್ಟ, ಒಪ್ಪಿಸ್ಲಿಕ್ಕೆ ಒಂದು ಉಪಾಯ ಮಾಡಬೇಕು ಅಂತ ಉಪವಾಸ ಕೂತ್ಬಿಟ್ಟನಂತೆ. 3 ದಿವಸ ಆಯ್ತು, ಏನು ಆಹಾರ ತಗೊಳ್ಳೇ ಇಲ್ಲ. ಆಗ ಧರ್ಮರಾಜ ಸುದ್ದಿ ಹೋಯಿತು, ಓಡ್ಕೋತ ಬಂದಂತೆ ಪುಣ್ಯಾತ್ಮ, ದೊಡ್ಡಪ್ಪ ಏನಾಯ್ತು ಏನಾಯ್ತು ಅಂತ ಬರ್ತಾನಪ್ಪ. ಈಗ ನೋಡಿ, ಧೃತರಾಷ್ಟ್ರ ಉಪವಾಸ ಮಾಡಿದ, ಧರ್ಮರಾಜ ಓಡ್ಕೋತ ಬಂದ, ಮೂರು ದಿವಸ ಮಾಡದ ಧರ್ಮರಾಜ ಓಡ್ಕೋತಾ ಬಂದ. ನಾವು ಮೂರು ದಿವಸ ವ್ರತ ಮಾಡೋಣ, ಧರ್ಮ ಓಡ್ಕೋತಾ ಬರುತ್ತೆ ನಮ್ಮ ಹತ್ರ. ದಶಮಿ ಏಕಾದಶಿ ದ್ವಾದಶಿ ಮಾಡಿದ ತಕ್ಷಣ ಧರ್ಮ ಓಡಿ ಬಂದ್ಬಿಡುತ್ತಂತೆ. ಏನಪ್ಪ ಏನು ಮಾಡ್ತೀರಿ ಅಂತ ಕೇಳ್ತಾರೆ ಅಂತ ಹೇಳ್ತಾರೆ. ಹಂಗಷ್ಟೇ ಕೊಡ್ಬೇಕು ಆ ರೀತಿಯಲ್ಲಿ. ಮೂರು ದಿವಸ ಅಂದರೆ ಒಂದು ಯೂನಿಟ್, ಅದು ಮೂರು ದಿವಸ ಒಟ್ಟಿಗೆ ಮಾಡಬೇಕಾಗಿಲ್ಲ. ದಶಮಿ ಏಕಾದಶಿ ದ್ವಾದಶಿ ದಿನತೈದಿ ಅಶನ ಬೆರಡು ತುಣ್ಣುತ ಬರ್ತಿರ್ಲಿಕ್ಕೇನೆ ದೊಡ್ಡಪ್ಪ ಯಾಕೆ ಊಟ ಮಾಡಿಲ್ಲ ಅಂತ ಏನಾಯ್ತು ಅಂತ ಕೇಳ್ತಾನೆ ಪಾಪ ಧೃತರಾಷ್ಟ್ರನಿಗೆ. ಅದು ಮಾತು ಕೇಳಿ ಭಾರಿ ಇದಾಯಿತು. ಧರ್ಮರಾಜ, ನಾನು ಭಾರಿ ಪಾಪ ಮಾಡಿದ್ದೇನಪ್ಪ, ನಾನು ಕಾಡಿಗೆ ಹೋಗಬೇಕಾಗಿದೆ, ಇಲ್ಲಿರೋದಿಲ್ಲ, ತಪಸ್ ಮಾಡಬೇಕು ನಾನು ಅಂತ ಮಾತಾಡ್ತಿದ್ದಾನೆ ಪಾಪ. ತುಂಬ ಸುಸ್ತಾಗಿತ್ತು, ವಯಸ್ಸಾಗಿತ್ತು, ತುಂಬ ಸುಸ್ತಾಗಿತ್ತು, ಹೇಳ್ತಾ ಹಾಗೆ ಬರ್ಕೊಂಬಿಟ್ಟಂತೆ. ಧರ್ಮರಾಜ ಬಂದು ಗಾಂಧಾರಿ ಹಿಡ್ಕೋತಾಳೆ. ಧರ್ಮರಾಜ ಬಂದು ಆತನ ಮುಟ್ತಾನೆ ಮೈನ. ತುಂಬ ಖುಷಿಯಾಯ್ತು ಧರ್ಮರಾಜನಿಗೆ ಮುಟ್ಟಿದಾಗ. ಧೃತರಾಷ್ಟ್ರನಿಗೆ ತುಂಬ ಖುಷಿಯಾಯ್ತಂತೆ. ಧರ್ಮರಾಜ, ಎಂಥ ಕೈ ನಿಂದು ಹಾಗೆ ಮುಟ್ಕೊಂಡಿರಪ್ಪ ಪುಣ್ಯಾತ್ಮ, ಸುಖ ಆಗ್ತಾನೆ ಅಂತ ಹೇಳ್ತಾರೆ. ಧರ್ಮದ ಸ್ಪರ್ಶ ಅಂದ್ರೆ ಹಾಗೆ ಅಂತ ಹೇಳ್ತಾರೆ. ಧರ್ಮ ಮುಟ್ಟಿದ್ರೆ ಮನಸ್ಸಿಗೆ ಆನಂದ ಆಗುತ್ತೆ ಅಂತ ಹೇಳ್ತಾರೆ. ನಮಗೆ ಅಭ್ಯಾಸನೇ ಇಲ್ಲ ಧರ್ಮ ಮುಟ್ಟಿ, ಏನೇನೋ ಮಾಡಬಾರ್ದಲ್ಲ ಮನುಷ್ಯ ಮಾಡಿರ್ತಾನಲ್ಲ, ನಮಗೆ ಅರ್ಥನೇ ಇರೋದಿಲ್ಲ. ಹಾಗೆ ಸ್ವಲ್ಪ ತಿಳ್ಕೊಂಡನ್ನ ಅಂತ ಹೇಳ್ತಾನೆ. ಹಿಡ್ಕೊಂಡಂತೆ ಏನು ದೊಡ್ಡ ಏನಾಯ್ತು, ನನ್ನಿಂದ ತಪ್ಪಾಯ್ತು ಅಂತ ಕೇಳ್ತಾನೆ. ರಾಜ ಆತ, ನಾನು ನಿಮ್ಮಿಂದ ತಪ್ಪಾಯ್ತು, ನಮ್ಮ ಅಭ್ಯಾಸ ನನ್ನಿಂದ ತಪ್ಪಾಯ್ತಾ? ಮೊನ್ನೆ ಒಂದು ಪೇಪರಲ್ಲಿ ಒಂದು ಸತ್ಯ ಬಂದಿತ್ತು. ಒಬ್ಬ ವ್ಯಕ್ತಿ ಜೀವನದೊಳಗೆ ನಾನು ತಪ್ಪು ಮಾಡಿರಬಹುದಾ ಅಂತ ವಿಚಾರ 104 ಜನ ಮಾತ್ರ ಮಾಡ್ತಾರೆ. 104 ಜನ ಮಾತ್ರ, ಉಳಿದವರೆಲ್ಲ ಉಳಿದವ್ರದ ತಪ್ಪಾಗಿದೆ ತೀರ್ಮಾನ ಮಾಡ್ತಾನೆ. ಒಳ್ಳೆಯವರು ಮಾತ್ರ, ಉದ್ಧಾರವಾಗೋರು ಮಾತ್ರ ನನ್ನಿಂದ ತಪ್ಪಾಯಿತಾ ಅಂತ ಯೋಚನೆ ಮಾಡ್ತಾನೆ. ಎಲ್ಲಿ ಲೋಕದೃಷ್ಟಿಯಿಂದ ಶಾಸ್ತ್ರದೃಷ್ಟಿಯಿಂದ 0.4 ಆಗುತ್ತೆ, ಬರೀ 4 ಅಲ್ಲ, 0.4 ಬರ್ತಾನೆ ಅಷ್ಟೇ. ಇವತ್ತು ರಾಮದೇವರು ಹಾಗೆ ರಾಮಾಯಣದಲ್ಲಿ ಕೇಳ್ತಾರೆ, ಅಮ್ಮ ಯಾಕೆ ದಶರಥ ಹೀಗಿದ್ದ, ನನ್ನಿಂದ ತಪ್ಪಾಯ್ತು ಅಂತ ರಾಮದೇವರು ಕೇಳ್ತಾರೆ. ಈ ಮಾತನ್ನು ಅರ್ಥವನ್ನು ನಮ್ಮಲ್ಲಿ ತಪ್ಪು ಹುಡುಕೋತೇವಲ್ಲ ನಾವು ಉದ್ಧಾರ ಆಗ್ತೇವೆ ಅಂತ, ಇನ್ನೊಬ್ಬರು ತಪ್ಪು ಹುಡುಕ್ತಾರಲ್ಲ ಅವರು ಹಾಳಾಗ್ತಾರೆ ಅಂತ. ಅದಕ್ಕೋಸ್ಕರವಾಗಿ ಏನಾದರೂ ತಪ್ಪಾಯ್ತಾ ನಿನಗೆ ಧೃತರಾಷ್ಟ್ರ, ನನಗೆ ಅದೇ ಸಮಸ್ಯೆ ಆಗಿದೆ ಮಹಾರಾಯ, ತಪ್ಪಾಗಿದೆ ಎಂದೋ ಕಾಡಿಗೆ ಹೋಗ್ತಿದ್ದೆ ನಾನು, ಆಗದೇ ಇರೋದೇ ಪದ್ಧತಿ ಆಗಿದೆ ಅಂತ ಹೇಳ್ತಾನೆ. ಇದೇನು ಮಾಡಬೇಕು ನಾನೀಗ, ನಾನು ಕಾಡಿ ಹೋಗ್ತೇನೆ ಧರ್ಮರಾಜ, ಅನುಮತಿ ಕೊಡು, ಅಲ್ಲಿವರೆಗೂ ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿವರೆಗೂ ಊಟ ಮಾಡಲ್ಲ ನಾನೀಗ, ಎಲ್ಲ ಕೇಳ್ತಾನೆ ಧರ್ಮರಾಜ. ದೊಡ್ಡಪ್ಪ ಇಷ್ಟೇನಾ, ಯೋಚನೆ ಮಾಡಬೇಡ, ನಿನ್ನ ಪಾಪ ಹೋಗ್ಬೇಕು ಹೋದಲ್ಲೋ, ನೀನು ಕಾಡಿಗೆ ಹೋಗಬೇಡ, ಇಲ್ಲ ಊಟ ಮಾಡಿ ಸುಖವಾಗಿರು, ನಾನು ಕಾಡಿಗೆ ಹೋಗ್ತೇನೆ ಅಂತ ಹೇಳ್ತೇನೆ. ಏನು ಮಾಡಬೇಕಂತ, ನಿನ್ನ ಪರ ನಾನು ಮಾಡ್ತೇನೆ. ಧೃತರಾಷ್ಟ್ರ ಸತ್ತ ಅಂತ ತಿಳ್ಕೊಂಡು ಇಂಥ ಮಾತಿಗೆ ಇಂಥವನ್ನು ಗೋಳಾಡಿಸ್ಬಿಟ್ಟಲ್ಲ ನಾನು ಪಾಪ, ಇಂಥವನ್ನು ಕಾಡಿಗೆ ಕಳಿಸಿದ್ದಲ್ಲ, ಇದೇ ಪಶ್ಚಾತ್ತಾಪ ಅಂದರೆ ಇತ್ತು. ಈ ಮಾತು ಕೇಳಿದಾಗೆಲ್ಲ ದುಃಖ ಆಗ್ತಾ ಇತ್ತು. ದುರ್ಯೋಧನ ಏನೇನೋ ಮಾಡಿದ, ಅವನ ಕಡೆಯಿಂದ ಮಾಮಕ ಅಂದ್ಕೊಂಡೆ, ಇಂಥ ಧರ್ಮರಾಜನ ದೂರ ಮಾಡಿದೆ, ಇನ್ನೂ ದುಃಖ ಆಗಿಬಿಡುತ್ತಾ ತಾನೇ ಪಾಪ. ಇಲ್ಲ ಧರ್ಮರಾಜ, ನೀನು ಮಾತಾಡಿದಾಗೆಲ್ಲ ಸಂಕಟ ಆಗ್ತಾ ಇದೆ, ದಯವಿಟ್ಟು ನಾನು ಹೋಗ್ಲಿಕ್ಕೆ ಬಿಡು ಅಂತ ಹೇಳ್ತಾನೆ. ಬಿಡೋದಿಲ್ಲ ಅಂತ ಧರ್ಮರಾಜ, ಹೋಗ್ತೇನೆ ಧೃತರಾಷ್ಟ್ರರಾಜ. ಏನು ಮಾಡಬೇಕು, ದೊಡ್ಡ ಗಲಾಟೆ. ಅಷ್ಟತ್ತಿ ವೇದವ್ಯಾಸ ದೇವರು ಬಂದ್ರಂತೆ, ಅವ್ರು ಬರೋದೇ ಅಂತ ಹೋಗ್ತೇನೆ. ಆ ಜಗಾಮ ಮಹಾಯೋಗಿ ವ್ಯಾಸಃ ಸತ್ಯವತಿ ಸುತಃ, ಏನು ಗಲಾಟೆ ಅಂತ ಕೇಳ್ತಾನೆ. ತಕ್ಷಣ ಹೀಗಾಗಿದೆ ಅಂತ ಧೃತರಾಷ್ಟ್ರ ಹೇಳ್ತಾನೆ. ನೀನು ಹೋಗ್ಬೇಕಾ, ಹೋಗ್ಬೇಕು, ನೀನು ಹೋಗಬಾರ್ದು ಅಂತ ಹೇಳ್ತೀಯಾ, ನನ್ನ ಮಾತು ಕೇಳು, ಹೋಗ್ಲಿ ಬಿಡವನು ಅಂತ ಹೇಳಿದ್ರು ಧೃತರಾಷ್ಟ್ರ. ಹೋಗ್ಲಿ ಬಿಡವನು ವೇದವ್ಯಾಸ ಹೇಳ್ತಾರೆ, ಹೋಗ್ಲಿ ಬಿಡವನು ಉದ್ಧಾರ ಆಗಲಿ ಅಂದರೆ ಭೀಮಸೇನೆ ಮಾಡಿ ವೇದವ್ಯಾಸರು ಒಪ್ಪಿದ್ದಾರೆ ಅಂತ ಅರ್ಥ. ಈಗ ಅದಕ್ಕೆ ಹರಿಯ ಮತವೇ ಹನುಮನ ಮತವೋ, ಹನುಮನ ಮತವೇ ಹರಿಯ ಮತವೇ. ಸರ್ವಮೂಲ ಓದಿದ ಮೇಲೆ ವ್ಯಾಸ ಹೇಳ್ತಾರೆ ಅಂತ ಕೇಳಬಾರದು. ಸರ್ವಮೂಲದ ಮತವೇ ವೇದವ್ಯಾಸರ ಮತ, ಆದ್ದರಿಂದಾಗಿನೇ ಅವ್ರು ಹೇಳಿದ್ದೇನೆ ಅವ್ರು ಹೇಳ್ತಿದ್ದಾರೆ. ಹೋಗ್ಲಿ ಬಿಡು ಮೊದಲು, ಪುಣ್ಯ ಆ ಮನುಷ್ಯಗೆ ಬುದ್ಧಿ ಬಂದಿರೋದೇ ಪುಣ್ಯ, ಮತ್ತೆ ಸ್ವಲ್ಪ ಸಲ ಬಿಟ್ಟುಬಿಟ್ರೆ ಕಷ್ಟ, ಮೊದಲು ಹೋಗ್ಲಿ ಅಂತ ಹೇಳಿಬಿಟ್ರೆ. ಆಗ ವೇದವ್ಯಾಸರು ಮಾತ್ರ ಅಂದ್ರೆ ಮತ್ತೇನು ಮಾಡೋಗಿಲ್ಲ. ತಸ್ಮಾತ್ ಸೂತ್ರಾರ್ಥ ಮಾದೃಶ್ಯ ಕರ್ತವ್ಯ ಸರ್ವ ನಿರ್ಣಯ. ತರ್ವಾದ ಒಪ್ಕೊಂಡು ಬಿಟ್ಟ. ಈಗ ಊಟ ಮಾಡ ಮಹಾರಾಯ ಸ್ವಲ್ಪ ಅಂತ ಊಟ ಮಾಡಿದ. ಆಮೇಲೆ ಹೋಗೋ ದಿವಸ ಫಿಕ್ಸ್ ಮಾಡಿಬಿಡ್ತೇನೆ ಅಂತ ಹೋಗ್ತೇನೆ ಅಂತ ಹೇಳಿಬಿಡ್ತಾನೆ. ಆ ಕ್ಷಣಕ್ಕೆ ಧೃತರಾಷ್ಟ್ರ ಹೇಳ್ತಾನೆ, ಧರ್ಮರಾಜ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ರಾಜರೀತಿ ಉಪದೇಶ ಮಾಡ್ತೇನೆ, ಕೇಳಪ್ಪ ಅಂತ ಹೇಳ್ತಾನೆ. ಇವನ್ ಬಾಯ್ ರಾಜನೀತಿ ಕೇಳಬೇಕು ನಾವು, ಅರಿಗೆ ಮನೆ ಕಳಿಸೋನ್ ಬಾಯ್ ರಾಜನೀತಿ. ಡೆವಿಲ್ ಕೋಟ್ದು ಸ್ಕ್ರಿಪ್ಚರ್ ಆದಾಗ ಆಗ್ತಾ ಇದೆ. ಉಳಿದವರಾಗಿದ್ದರೆ ಬೇಕಾದ್ರೆ ಊಟ ಮಾಡ್ಕೊಂಡಿರು, ಸಾಕಾರ ಬಿಡು, ನನಗಂತೂ ಹೇಳಬೇಡ ಅನ್ಬೇಕಾಗ್ತಿತ್ತು. ಧರ್ಮರಾಜ ಎಷ್ಟು ಪುಣ್ಯಾತ್ಮ ಗೊತ್ತಾ, ದೊಡ್ಡಪ್ಪ ಹೇಳೋದು ಕುತ್ಕೊಂಡು ಕೈ ಮಗಳು ಕುತ್ಕೊಂಡ್ಬಿಟ್ನಂತೆ. ದೊಡ್ಡವ್ರ ರಕ್ಷಣ ಅಂದ್ರೆ ಇದು ಅಂತ ಹೇಳ್ತಾನೆ. ಅದು ಹೇಳ್ತಾನೆ ಧರ್ಮರಾಜ, ನನಗೆ ಯಾರು ಹೇಳೋರಿದ್ದಾರಪ್ಪ ನೀನು ಹೇಳು ಅಂತ ಹೇಳ್ತಾನಂತೆ. ಅಂದರೆ ಹೇಳೋದು ಅಂದರೆ, ಆನೋ ಭದ್ರಾಣಿ ಕ್ರತವೋ ಎಂತೂ ವಿಶ್ವತಃ ಭದ್ರಂ ಕರ್ಣೇಭಿ ಶೃಣಯಾಮ ದೇವಾಹ. ಅವ್ರಿಗೆ ಗೊತ್ತಿದ್ದೆ ಹೇಳ್ತಾರ ಮನನ ಆಯಿತು, ಫಸ್ಟ್ ಹೇಳ್ತಾರ ಉದ್ಧಾರ ಆದ್ವಿ, ತಪ್ಪು ಹೇಳ್ತಾರ ಉತ್ತರ ಕೊಟ್ಟಾಯ್ತು, ಯಾಕೆ ಯೋಚನೆ ಮಾಡಬೇಕು? ದೊಡ್ಡವ್ರ ಮಾತನ್ನು ಹ್ಯಾಕೆ ಕೇಳಬೇಕು ಅಂದ್ರೆ ಇದೆ. ಅವ್ರ ಮಗ ನೋಡಿದರೆ ವೃದ್ಧಾನಾಂ ಶಾಸನಾತಿಗ, ಧರ್ಮರಾಜ ನೋಡಿದರೆ ಹೇಳಿದ ಮಾತು ಕೇಳಕ್ಕೆ ತಯಾರು. ಕುತ್ಕೊಂಡ್ಬಿಟ್ಟ 3 ದಿವಸ ಲೆಕ್ಕ ನೋಡಿದ್ರು ಧೃತರಾಷ್ಟ್ರರಾಜ. ಏನು ಹೊಡೆದಿರ್ಬೇಕು ದೇವರೇ ಗತಿ, ಸುಮ್ಮನೆ ಧರ್ಮರಾಜ ಕೈ ಮುಕ್ಕೊಂಡು ಕೇಳಿದ್ದು ಕೇಳಿದ್ದೇನೆ. ಆಮೇಲೆ ಒಂದು ದಿವಸ ಹೇಳ್ಕಳಿಸ್ತಾನೆ ಧರ್ಮರಾಜನಿಗೆ, ನಾನು ಈ ಕಾಡಿಗೆ ಹೋಗ್ತಾ ಇದ್ದೇನೆ. ಕೊನೆಯ ಬಾರಿಗೆ ವಾನಪ್ರಸ್ಥನಾಗ್ತಾನೆ ಈಗ. ಕೊನೆಯ ಬಾರಿಗೆ ಮಕ್ಕಳಿಗೆಲ್ಲ ವಿಶೇಷವಾಗಿ ಶ್ರಾದ್ದ ಪಕ್ಷ ಮಾಡಿ ಹೋಗಬೇಕಾಗಿದೆ, ನಾನೀಗ ಸ್ವಲ್ಪ ಹಣ ಕೊಡು ಅಂತ ಹೇಳ್ಕಳಿಸ್ತಾನೆ. ಹಣ ಕೊಡು ಇಂಚಾರ್ಜ್ ಯಥಾ ಪ್ರಕಾರ ಬ್ರಾಹ್ಮಣ ಬಂದಾಗ ಹೋಗಿದ್ರಲ್ಲ, ಭೀಮಸೇನ ದೇವರ ಹತ್ರ ಹೋಗ್ಬೇಕು, ರಿಲೀಸ್ ಅವರು ಮಾಡಬೇಕೀಗ, ಎಫ್ ಡಿ ಡಿಪಾರ್ಟ್ಮೆಂಟ್ ಅವ್ರದೇ. ಈಗ ಹೋದ ತಕ್ಷಣ ಅವ್ರು ಅಂದ್ರಂತೆ ಯಾತಕ್ಕೆ ಅಂತ ಅವನಿಗೆ ಅಂತ ಕೇಳ್ತಾರೆ. ಪರ್ಪಸ್ ಆಫ್ ಲೋನ್ ಯಾತಕ್ಕೆ, ಈಗ ಪರ್ಪಸ್ ಆಫ್ ಗ್ರಾಂಟ್ ಯಾತಕ್ಕೆ ಶ್ರಾದ್ದ ಮಾಡ್ತಾರಂತೆ. ಯಾರೇ ಮಾಡ್ತಾರಂತೆ ಶ್ರಾದ್ದಾನ, ಭೀಷ್ಮ ದ್ರೋಣರೇನು ಮಾಡ್ತಾನೆ, ನಾವಿಲ್ವೇ ನಾವು ಮಾಡ್ತೇವೆ, ಇನ್ನೇನು ಮಾಡೋದು, ವೈಷ್ಣವರವರೆಲ್ಲ ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ನಾವು ಮಾಡ್ತೇವೆ, ಕರ್ಣನಿಗೆ ನಮ್ಮಮ್ಮ ಕೂತಿದ್ದಂತೆ ನಾವೇ ಮಾಡ್ತೇವೆ. ಮತ್ತೆ ಅವನು ಯಾರೇ ಮಾಡ್ತಾನೆ ಅಂತ ಕೊಟ್ಟರೆ ನಮ್ಗೆ ಗೊತ್ತಿಲ್ಲ. ಈಗ ಅವ್ರ ಮಕ್ಕಳೇ ಮಾಡ್ತಾನೆ, ದರಿದ್ರದವರಿಗೆ ಅವ್ರಿಗೆ ಮಾಡ್ತಾ ಕೊಡ್ತಾನೆ. ವಿಶ್ವದಾಗತ್ತೆ ಕೊಡೋದಿಲ್ಲ ಅಂದ್ಬಿಟ್ರು, ವಿಶ್ವದಾಗತ್ತೆ ದುಡ್ಡು ಕೊಡೋದಿಲ್ಲ, ರಾಜ್ಯದ ದುಡ್ಡು, ಜನಗಳ ದುಡ್ಡು ನಾವು ಕೊಡ್ಲಿಕ್ಕಾಗೋದಿಲ್ಲ. ಹಾಗಂದ್ರೆ ದುರ್ಯೋಧನಾದಿಗಳಿಗೆ ಕೆಟ್ಟಗತಿ ಆಗತ್ತೆ ಅಂದರೆ ಹಾಳಾಗೋಗ್ಲಿ. ಕಷ್ಟ ಕಷ್ಟತರಂ ಯಾಂತು ಸರ್ವೇ ದುರ್ಯೋಧನಾದಯ. ಎಂಥ ಪಾಪಿಗಳವರು, ಜನಗಳನ್ನು ಲೋಕನಾಶ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಹಿತ ಆಗೋದು ನನಗೆ ಬೇಕಿಲ್ಲ, ಶ್ರಾದ್ದ ಪಕ್ಷ ಬೇಕಿಲ್ಲ, ನಾನು ಒಂದು ಪೈಸೆ ಕೊಡೋದಿಲ್ಲ ಅಂತ ಹೇಳಿಬಿಟ್ರು. ಭೀಮಸೇನರ ಆಕ್ಟಿವಿಟಿ ನೋಡಿ, ಬ್ರಾಹ್ಮಣ ಬಂದರೆ ಮಧ್ಯರಾತ್ರಿ ಕೊಟ್ಟರು ಯಜ್ಞಕ್ಕೆ, ಇವನಿಗೆ ಕೊಡಿದ್ರೆ ಶ್ರಾದ್ದ ಕೊಡೋದಿಲ್ಲ ಅಂತ ಹೇಳ್ತಾರೆ. ಶ್ರಾದ್ದ ಕೊಡೋದಿಲ್ಲ ಅಲ್ಲ, ಕೆಟ್ಟವರು ಶ್ರಾದ್ದ ಕೊಡಬಾರ್ದು ಅಂತ. ಕೆಟ್ಟವರು ಶ್ರಾದ್ದ ಕೊಡಬಾರ್ದು, ಇವರು ಭಾರಿ ದುಷ್ಟ ಅಂದರೆ ಹೇಗೆ ಸದ್ವಿನಿಯೋಗ ಮಾಡಬೇಕು. ಆಚಾರ್ಯರು ತೋರಿಸಿಕೊಡ್ತಾರೆ, ಸದ್ವಿನಿಯೋಗ ಮಾಡಲಿಕ್ಕೆ ಪರಮಾತ್ಮ ಸಂಪತ್ತು ಕೊಡ್ತಾನೆ ಹೊರತು ದುರ್ವಿನಿಯೋಗ ಮಾಡಲಿಕ್ಕಲ್ಲ. ನಮ್ಮ ಜನ ಈ ಕ್ಲಬ್ಗೆ ಅದಕ್ಕೆ ಇದಕ್ಕೆ ಟಿವಿಗೆ ಕಣ್ಣು ಮುಚ್ಕೊಂಡು ಕೊಡ್ತಾರೆ. ಇವಾಗ ಜ್ಞಾನ ಕಾರ್ಯ ಅಂದರೆ ಕತೆ ಮುಗಿದೋವೇ ತನಗೆ. ಯಾರು ಉದ್ಧಾರ ಆಗಿದೆ ಜ್ಞಾನ ಕಾರ್ಯ ಮಾಡಿಬಿಟ್ಟು, ನಿಮಗೇನು ಗ್ರಾಚಾರ ನೀವು ಮಾಡಬೇಡಿ ಅಂತ ಸಜೆಸ್ಟ್ ಐಡಿಯಾ ಕೊಡಿ, ನೀವು ಮಾಡಬೇಡಿ ಅಂದಮೇಲೆ ನಿಲ್ಲಿಸಿಬಿಡಿ ಸಾಕು ಅಂತಂದ್ರೆ ಬೇಕಾಡ್ತನ ಸಿಗ್ತಾರೆ. ಅದು ನಿದರ್ಶನ ಇದು ಅಂತ. ಏನು ಮಾಡಬೇಕಾದ ಪಾಪ ಬಂದದ್ದು ಯಾರೋ ಬಂದಿಲ್ಲ, ವಿದುರ ಬಂದಿದ್ದಾನೆ ಕೇಳೋದಕ್ಕೋಸ್ಕರ. ವಿದುರನ ಮರುಗ ಹೇಳಿ ಕಳಿಸಿದ್ದಾನೆ ಪಾಪ. ವಿದುರನಿಗೆ ಭಾರಿ ಯೋಚನೆ ಬಂತು, ಆದರೆ ಗೊತ್ತು ಭೀಮಸೇನಗಳು ಸರಿ ಅಂತ ಹೇಳಿ ಸೀತ ಧರ್ಮರಾಜನ ಹತ್ರ ಹೋಗ್ತಾನೆ. ಧರ್ಮರಾಜ ಈ ರೀತಿ ಆಯ್ತಪ್ಪ, ಭೀಮಸೇನ ದುಡ್ಡು ಕೊಡೋದಿಲ್ಲ ಅಂತ ಹೇಳ್ತಾನೆ ಅಂತ ಹೇಳಿದ ತಕ್ಷಣ ಧರ್ಮರಾಜ ಹೇಳ್ತಾನೆ ಭೀಮಸೇನ ದೇವರಿಗೆ, ಕೊಟ್ಟುಬಿಡು ಭೀಮಸೇನ ಅಂತ ಹೇಳಿದ್ರೆ, ಅಣ್ಣ ನೀನು ಹೇಳಿದ್ರೆ ಕೊಡೋದಿಲ್ಲ, ಇದು ಸರ್ಕಾರದ್ದು, ನಿನಗೆ ಹೇಳೋ ಹಕ್ಕಿಲ್ಲ, ನಾನು ಕೊಡೋದು ಸಾಧ್ಯತೆಯೇ ಇಲ್ಲ, ಕೊಡೋದಿಲ್ಲ ಅಂತ ಹೇಳಿದ್ರಂತೆ. ಇದೇ ಗುರುಪ್ತಮಪಿ ನಗ್ರಾಹ್ಯಂ ವ್ಯದನರ್ಥೆ ಅರ್ಥ ಕಲ್ಪನ, ಅಯೋಗ್ಯ ಸಾಧಕ್ಕೆ ಅವಕಾಶ ಕೊಡೋದಿಲ್ಲ ನಾನು, ಸಾಧ್ಯ ಇಲ್ಲ ಅಂದ್ಬಿಟ್ರು. ಧರ್ಮರಾಜ ಸುಮ್ಮನೆ ಆಗ್ಬಿಡ್ತು, ಅದು ಗೊತ್ತು ಸರಿಯಾಗಿ ಭೀಮ ಹೇಳ್ತಾನೆ ಅಂಥೇಳಿ ವಿದುರನ ಕರೀತಾನೆ. ವಿದುರ ಬೇಜಾರು ಮಾಡ್ಕೋಬೇಡ, ಧೃತಾಷ್ಟ್ರ ಹೇಳು, ಬೇಜಾರು ಮಾಡ್ಕೋಬೇಡ ಅಂತ ಹೇಳು, ನಾನು ಕೊಡ್ತೇನೆ ಅಂತ ಹೇಳಿಬಿಟ್ಟು ತನ್ನ ಸ್ವಂತ ದುಡ್ಡು ದಾನ ಭೋಗಾದಿ ಕಾರಣಂ ಅಂತ ಹೇಳ್ತಾನೆ. ಪರ್ಸ್ ಪಾಕೆಟ್ ಮನಿ ಅಂತಾರಲ್ಲ ಅದನ್ನು ಅದು ತೊಗೊಂಡ್ಬಿಟ್ಟು ನಾನು ಕೊಡ್ತೇನೆ, ದೊಡ್ಡಪ್ಪ ಕೊಟ್ಟುಬಿಡು, ಭೀಮ ಕೊಡೋದಿಲ್ಲ ಅಂತ ಹೇಳಿದೆ ಅಂತ ಹೇಳಬೇಡ ಅಂತ ಹೇಳ್ತಾನೆ. ನೋಡಿ ಪಾಪ ಆ ಮನಸ್ಸಿಗೆ ಬೇಜಾರು ಮಾಡ್ಕೋತಾನೆ ಮುದುಕ. ಭೀಮಸೇನ ಉದ್ದೇಶ ಬೇಜಾರು ಮಾಡ್ಕೊಳ್ಳಿ ಅಂತಾನೆ, ಇದು ಬೇಜಾರು ಮಾಡ್ಕೋತಾನೆ, ಬೇಡ ಕೊಟ್ಟು ನಾನು ದುಡ್ಡು ಕೊಟ್ಟುಬಿಡ್ತೇನೆ, ಕೊಟ್ಟುಬಿಡು ಅರ್ಜುನ ನಂದು ಕೊಡ್ತೇನೆ ಕೊಡು ಅಂತ ಹೇಳಿದರೆ. ಈಗ ನೋಡಿ ಭೀಮಸೇನಿದ್ರೆ ತನ್ನ ಪಾಕೆಟ್ ಪನಿಯನ್ನು ಕೊಟ್ಟಿದ್ದು ಯಜ್ಞಕ್ಕೆ, ಇವ್ರು ಪಾಕೆಟ್ ಪನಿ ಕೊಡೋ ಶ್ರಾದ್ದಕ್ಕೆ, ಎಷ್ಟು ವ್ಯತ್ಯಾಸ ಇದೆ ಅಂದರೆ. ಪಾಕೆಟ್ ಪನಿ ದುರುಪಯೋಗ ಆಗದಂತೆ ನೋಡ್ಕೊಂಡು ಭೀಮಸೇನ ದೇವರು, ರಾಜ್ಯನೇ ದುರುಪಯೋಗ ಮಾಡಲಿಕ್ಕೆ ಹೊರಟವನಿಗೆ ಹೇಗೆ ದುಡ್ಕೊಳ್ಳಕ್ಕಾಗತ್ತಾನೆ. ಅವೀಗ ಇದರ ತಗೊಂಡು ಹೋಗ್ತಾನೆ, ಧೃತರಾಷ್ಟ್ರ ಮುಂದೆ ಹೇಳ್ತಾನೆ, ಅದು ಹೇಳಬೇಡ ಅಂತ ಹೇಳಿದ್ದಾನೆ. ಮಗಳು ಮಾಡಿದ ಕೆಲಸನೇ ಅದು, ಎಲ್ಲರೂ ಕೊಟ್ಟರು ಭೀಮಸೇನ ಮಾತ್ರ ಕೊಡಲಿಲ್ಲ, ಅಲ್ಲ ಕೊಡಬೇಡಿ ಅಂತ ಹೇಳಿದ, ಕೊಡೋದಿಲ್ಲ ಅಂತ ಹೇಳಿದ. ಕಷ್ಟಾತ್ ಕಷ್ಟತರಂ ಯಾಂತು ಸರ್ವೇ ದುರ್ಯೋಧನಾದಯ ಅಂತ ಹೇಳಿದ. ಕೆಲವರು ಇರ್ತಾರೆ ಇದರ ಸುಮ್ಮನೆ ಹೇಳಬಾರ್ದು, ಯಾಕೆ ಹೇಳಬೇಕಾಗಿತ್ತೀತ ನಮ್ಮ ಪ್ರಶ್ನೆ ಇದು. ಕೆಲವರು ಇರ್ತಾರೆ ಚಾಡಿ ಹೇಳೋದು ಎಷ್ಟೀಮರವರು, ಒಂದೇ ಹತ್ತು ಸೇರಿಸಿ ಹೇಳಿಬಿಡ್ತಾರೆ. ಇದರ ಹಾಗೆ ಮಾಡಿದನ ಇದರ ಹೇಳ್ತಾನೆ, ಭೀಮಸೇನ ಹಾಗೆ ಹೇಳಿದ, ಮತ್ತೆ ಅರ್ಥ ಮಾಡಿಕೋ, ಭೀಮಸೇನ ಸರಿಯಾಗಿ ಹೇಳಿದ ನೆನ್ಪಿಟ್ಕೋ ಅಂತ ಹೇಳ್ತಾರೆ. ಸರಿಯಾಗಿ ಹೇಳಿದ್ದು ಭೀಮಸೇನೇ, ಅಲ್ಲಿ ಮಾತು ಬರುತ್ತೆ, ಯುದ್ಧೇ ಕ್ಷತ್ರಿಯೇ ಧರ್ಮೇ ನಿರತೋ ಯದೃಕೋದರ, ಮಹಾಭಾರತ ಶ್ಲೋಕ. ಅದಕ್ಕೆ ಪಾಠ ಅಂತಾರೆ, ಶುದ್ಧೇ ಕ್ಷತ್ರಿಯೇ ಧರ್ಮೇ ನಿರತೋ ಯದೃಕೋದರ. ಭೀಮಸೇನೆ ಮಾಡಿದ ಶ್ರೇಷ್ಠವಾದ ಧರ್ಮ. ಇವರೆಲ್ಲ ವ್ಯಾಮೋಹಕ್ಕೊಳಗಾದರು, ನಿನ್ನ ಮಕ್ಕಳ ಬಗ್ಗೆ ಆಗಿದ್ದೆಲ್ಲ ಹಾಗೆ, ಇವರೆಲ್ಲ ವ್ಯಾಮೋಹಕ್ಕೊಳಗಾದರು, ನಿಮ್ಮ ಭೀಮಸೇನ ಆಗಲಿಲ್ಲ. ಭೀಮಸೇನೆ ನೆನೆಸ್ಕೊ, ನೀನು ಯಾಕೆ ಹೇಳ್ತಾನೆ ಗೊತ್ತಾ, ವಾಯುದೇವ ದ್ವೇಷ ಮಾಡಬೇಡ. ವಾಯುದೇವರು ದ್ವೇಷ ಮಾಡಿದ ಏನಾಗುತ್ತೆ ಗೊತ್ತಾ, ಹೇಳ್ತಾರೆ ಹರಿವಾಯುಗಳಲ್ಲಿ ಭಕ್ತಿ ಹೇಗೆ ಮೋಕ್ಷಕ್ಕೆ ದಾರಿನೋ, ಹರಿವಾಯುಗಳಲ್ಲಿ ದ್ವೇಷ ಏನಾಗುತ್ತೆ ಅಂದರೆ ತಮಸ್ಸಿಗೆ ದಾರಿಯಾಗುತ್ತೆ. ಮುತ್ತಪ್ತಾತ್ಯುತ್ಕಟಪಿಟ್ ಪ್ರಕಟ ಕಟಕಟಧ್ವಾನ ಸಂಘಟ್ಟನೋದ್ಯ ದ್ವಿದ್ಯುದ್ಯೂಢ ಸ್ಫುಲಿಂಗ ಪ್ರಖರ ವಿಕಿರಣೋತ್ಪಾತಿತೇ ಬಾಧಿತಾಂಗಾನ್ ಉದ್ಗಾಢಂ ಪಾತ್ಯಮಾನ ತಮಸಿ ತತೈತ ಕಿಂಕರೈ ಪಂಕಿಲೇತೆ ಪಂಕ್ತಿರು ಗ್ರಾಮಣಾಂ ಗರಿಮ್ಣಾ ಗ್ರಪಯತಿ ಭವದ್ವೇಷಿಣೋ ವಿದ್ವದಾದ್ಯ ಭವದ್ವೇಷಿಣೋ ವಿದ್ವದಾದ್ಯ. ವಾಯುದೇವರ ದ್ವೇಷಿಗಳಿಗೆ ತಪಸ್ಸಾಗುತ್ತಂತೆ. ಅಣ್ಣ ಭೀಮಸೇನ ಬೈಕೋಬೇಡ, ನಿನೀಗ ಭೀಮಸೇನ ಒಳ್ಳೆ ಹಾದಿ ತೋರಿಸ್ತಿದ್ದಾನೆ. ಎಷ್ಟು ಎಚ್ಚರ ವಿದುರ ಹೇಳ್ತಾರೆ ಮಾತಿದ್ದು ಅಂತ. ವಿದುರನ ಪದ್ಧತಿ ಅನುಸರಿಸಿಬಿಟ್ರೆ ಸಮಾಜ ಮನೆ ಉಳಿಯುತ್ತೆ, ಸಮಾಜ ಉಳಿಯುತ್ತೆ. ದ್ವೇಷ ಹುಟ್ಟಿಸೋದು ಬಿಡಿಸೋ ಒಂದು ನಿಮಿಷದ ಕೆಲಸ, ಪ್ರೀತಿ ಹುಟ್ಟಿಸೋದು ಬಹಳ ಕಷ್ಟಪಡಬೇಕು ನಾವು. ಆದರೆ ದ್ವೇಷದ ಹಿನ್ನೆಲೆಯಲ್ಲಿ ಅನುಕಂಪ ಇದೆ, ಪ್ರೀತಿ ಇದೆ ಎಂದು ಗೊತ್ತಾದರೆ ಮನುಷ್ಯ ಉದ್ಧಾರವಾಗ್ತಾನೆ. ಮತ್ತು ಮನೆ ಹಾಳಾಗೋದೆ ಮಿಸ್ಟರ್ ಪ್ರದೇಶದಿಂದ, ತಪ್ಪು ತಪ್ಪು ಹೇಳಿಕೆಗಳಿಂದ. ಆ ಕ್ಷಣಕ್ಕೆ ಧೃತರಾಷ್ಟ್ರಿಗೆ ಅರ್ಥ ಆಗತ್ತಂತೆ, ಶಾಂತನಾದನಂತೆ. ಶಾಂತನ ಮಾಡಿಬಿಡ್ತಾನೆ, 10 ದಿವಸ ನಿರಂತರ ಶ್ರಾದ್ದ ಮಾಡಾಕ್ಬಿಟ್ಟನಂತೆ. ಲಾಸ್ಟ್ ಟೈಮ್ ಶ್ರಾದ್ದ ಅಂತೇಳಿ ಮಾಡಿಬಿಟ್ಟು ಆಮೇಲೆ ಹೊರಟು ನಿಲ್ತಾ ಇದ್ದಾನೆ ವನಕ್ಕೆ ಹೋಗಬೇಕು ಅಂತೇಳಿ. ಜನಗಳ ಮುಂದೆಲ್ಲ ನಿಂತಿದ್ದಾನೆ. ಎಷ್ಟು ಬದಲಾಗಿ ಧೃತರಾಷ್ಟ್ರರಾಜ ಅಂತ ಹೇಳಿದರೆ ಕೈಮೂದು ಕೇಳ್ತಾನೆ ಜನಗಳನ್ನೆಲ್ಲ. ಬಹಳ ತಪ್ಪಾಯಿತು ನನ್ನಿಂದ, ಹಿಂದಿನವರು ಇಷ್ಟು ಜನ ರಾಜ್ಯ ಆಡಿದರು, ಎಂಥೆಂಥ ವಂಶ ನಮ್ಮದು, ಹೇಗೆ ನಡ್ಕೊಂಡ್ರು, ನಾನು ಬಹಳ ತಪ್ಪಾಡಿಬಿಟ್ಟೆ ಅಂತ ಹೇಳ್ತಾನೆ. ಬಹಳ ತಪ್ಪು ಮಾಡಿದೆ, ನನ್ನ ಮಕ್ಕಳು ಹಾಳು ಮಾಡಿಬಿಟ್ರು, ನಾನು ಸುಮ್ಮನೆ ಕೂತ್ಕೊಂಡೆ, ದಯವಿಟ್ಟು ನನಗೆ ಕ್ಷಮಿಸಿಬಿಡಿ. ಅಲ್ಲಿ ನಾಶಿತ ಪೃಥ್ವಿ ಸರ್ವ ಧಾರ್ತ ರಾಷ್ಟ್ರೇಣ ದುರ್ನಯೈಹಿ ಇಂಥ ಮಾತ್ರ ನಾಶ ಬೇರೆ ಕಡೆ ಕೋಟ್ ಮಾಡ್ತಾರೆ. ಇಡೀ ಲೋಕನಾಶ ಮಾಡಿಬಿಟ್ಟ ನನ್ನ ಮಗ, ನನ್ನ ಮಕ್ಕಳೆಲ್ಲ ಮಹಾಪಾಪಿಗಳು, ನಾನು ಅವರನ್ನು ತಪ್ಪು ಅರ್ಥ ಮಾಡ್ಕೊಳ್ಳಿಲ್ಲ, ಪಾಂಡವರಂತವ್ರದ್ದು ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸಬೇಕು. ನೀವೀಗ ನನ್ನ ಹಿಂದಿನವರ ಮಾಡಿದಂಥ ಆಳ್ವಿಕೆಯನ್ನು ನೆನೆಸಿಕೊಂಡು ನನ್ನ ಕ್ಷಮಿಸಿಬಿಡಿ ಅಂತ ಕೈ ಮುಗಿದು ಕೇಳ್ತಾರೆ. ಆಗ ಒಬ್ಬ ಸಾಂಬ ಅಂತ ಬ್ರಾಹ್ಮಣ ಬಂದು ಹೇಳ್ತಾನೆ, ಧರ್ಮರಾಜ ಧೃತರಾಷ್ಟ್ರ ಪಾಪ ಬಿಡಪ್ಪ ಸಮಾಧಾನ ಮಾಡ್ಕೋ, ಇದೇ ಅಷ್ಟು ತಪ್ಪು ಮಾಡಿಲ್ಲ ಅಂತ ಸಮಾಧಾನ ಕೇಳಿದ್ರಂತಷ್ಟೆ. ಸುಮಾಧಾನ ಸೋರಿ ಬಿಡು ಅಂತ ಹೇಳ್ತಾರಲ್ಲ ಅರ್ಥನೆ, ಸಮಾಧಾನ ಮಾಡಿದ್ರಂತೆ. ಅಲ್ಲಿಂದ ಹೊರಡ್ತಾ ಇದ್ದಾನೆ ಕಾಡಿಗೆ ಧೃತರಾಷ್ಟ್ರ ರಾಜ, ಗಾಂಧಾರಿ ದೇವಿ, ವಿದುರ, ಸಂಜಯ, ನಾಲ್ಕು ಜನ ಕಾಡಿಗೆ ಹೊರಟು. ಅಣ್ಣನ ಜೊತೆಗೆ ಎಂಥ ಪುಣ್ಯಾತ್ಮ ವಿದುರ, ಧೃತರಾಷ್ಟ್ರನಿಗೆ ಒಬ್ಬನೇ ಆದರೆ ಪತಿತಿ ಆಗುತ್ತೆ, ತಾನು ಹೋಗ್ತಾ ಇದ್ದಾನೆ. ಅದಕ್ಕೆ ಧರ್ಮ ತಮ್ಮ ಅನುಗಚ್ಛತಿ ಅಂತ ಹೇಳ್ತಾರೆ. ವಿದುರ ಧರ್ಮ ಧೃತರಾಷ್ಟ್ರ ಫಾಲೋ ಮಾಡ್ತಾ ಹೋಗ್ತಾ ಇದ್ದಾನೆ. ಎಲ್ಲ ತೀರ್ಪಾನ ಆಯಿತು, ಹೋಗ್ತಾ ಇದ್ದಾರೆ ಊರವ್ರು ಕಳಿಸ್ತಕ್ಕೆ ಅಂತ ಹೊರಟಿದ್ದಾರೆ. ಇನ್ನೇನು ಹೋಗಬೇಕು, ಏನು ತಮಾಷೆ ನಡೀತು ಗೊತ್ತೇ, ನಾನು ಹೋಗ್ತಿರ್ಲಿಕ್ಕೇನೆ. ಕುಂತಿಮೆಲ್ಲ ಹೊರಟುಬಿಡ್ತಾಳೆ ಆ ಕಡೆಯಿಂದ, ಪಾಂಡವರೇ ನಾನು ಬರ್ತೇನೆ ಕಾಡಿಗೆ ಅಂತ ಹೊರಟುಬಿಟ್ಲಂತೆ. ನಾನು ಬರ್ತೇನೆ, ಅವರಿಗೆಲ್ಲ ಶಾಕು, ಭೀಮಸೇನ ಬಿಟ್ಟರೆ ಉಳಿದವರಿಗೆಲ್ಲ. ಅಮ್ಮ ಏನಿದು, ಒಂದು ಮಾತು ಹೇಳಬಾರದ, ಹೇಳಿದ್ರೆ ಬಿಡ್ತಿದ್ದಿಲ್ಲ ಅಂತ ಹೇಳಿದ್ದಿಲ್ಲ ಅಂತ ಹೇಳ್ತಾ, ನೀವು ಬಿಡ್ತಿದ್ದಿಲ್ಲ ನಾನು ಹೊರಟೆ ಅಂತ ಹೇಳಿಬಿಟ್ರಂತೆ. ಅಮ್ಮ ನೀನ್ಯಾಕೆ ಹೋಗ್ತಿ ಅಂದರೆ, ಪಾಪ ಅವರು ಕುರುಡ, ಈಕೆ ಕಣ್ಣು ಕಟ್ಕೊಂಡಿದ್ದಾಳೆ, ಸಹಾಯ ಮಾಡಲಿಕ್ಕೆ ಯಾರು ಬೇಡುವ ಅಂತ ಕೇಳ್ತಾಳೆ. ಎಂಥ ತಾಯಿಯ ಚಕ್ರವರ್ತಿಯ ತಾಯಿಯಾಗೆ, ಅವರು ಜನ್ಮಪೂರ್ತಿ ತನ್ನ ಮಕ್ಕಳಿಗೆ ದ್ರೋಹ ಮಾಡಿದವರು, ಅವ್ರ ವಯಸ್ಸಾಗಿದೆ ಪಾಪ, ಅವ್ರಿಗೆ ಮಕ್ಕಳಿಲ್ಲ, ಯಾರೂ ಇಲ್ಲ, ಸೊಸೆಯಂದಿರಲಿಲ್ಲ, ಆ ಜಾಗ ನಾನು ತುಂಬ್ತೇನೆ ಅಂತ ಹೇಳ್ತಾಳೆ. ಈ ಕುಂತಿ ಮಾತು ನೋಡ್ಬಿಟ್ರೆ ಬಹುಶಃ ಹೆಂಗಸರೆಲ್ಲ ಎಷ್ಟು ಸಣ್ಣವರು ತಿಳ್ಕೊಂಡ್ಬಿಡ್ತಾರೆ. ಅದು ನಾನು ಹೊರಟೆ. ಈಗ ನಾವು ಬದರಿ ಹೋಗ್ಬೇಕಾದ್ರೆ ಎಲ್ಲೋ ಊರಿಗೆ ಹೋಗ್ತಿರ್ತಾರೆ, ಹೇಳಿದ್ದೆ ಹೋಗ್ತೇನೆ ಅಂತ ಚಕ್ಕಲಿ ಕೊಡಿಬೇಡಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ, ಬರೀ ತಿಂದು ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಹೋಗಿ ಏನೋ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಈ ಒಂದು ಸ್ವರ ಒನಕ್ಕೆ ಹೋಗ್ತಾಳೆ ಅಂಥದ್ದು ಒಂದು ಸುದ್ದಿನೇ ಇಲ್ಲ. ಭೀಮನ ತಾಯಿ ಅಂದರೆ ಭೀಮನ ತಾಯಿನೇ. ಇಂಥ ಕುಂತ್ಯಾ ಧೃತಿಂಚೈವ ವೇದವ್ಯಾಸರು ಬರೀತಾರೆ, ಮಹಾಮದರಿಗೆ ಹೇಳ್ತಾರೆ, ಮಹಾಭಾರತ ಸಂದೇಶ ಬಹಳ ಇದೆ. ಒಂದು ಕುಂತಿಯ ಧೈರ್ಯ ಅಂತ ಹೇಳ್ತಾರೆ. ಎಂಥದ್ದೇನೆ, ಮಕ್ಕಳ ಜೊತೆಗಿರಬೇಕು ಅಂತ ಆಸೆ ಇಲ್ಲ ಆಕೆಗೆ, ಮಕ್ಕಳು ಸರಿಯಾಗಿರಬೇಕಷ್ಟೇ ಹೊರತು, ಆಕೆ ತೊಂದರೆ ಆಯಿತು ಸರಿ ಹೋಯ್ತು ಅವ್ರಿಗೀಗ, ನನ್ನ ಕೆಲಸ ಏನೂ ಇಲ್ಲ ಇನ್ನ. ಎಂಥ ವಿಚಾರ ಸರಣಿ ಆಕೆಗೆ, ಮನುಷ್ಯ ಸುಖ ಪಡ್ಲಿಕ್ಕೆ ಬಂದಿದ್ದಲ್ಲ, ಸಾಧನೆ ಮಾಡಲಿಕ್ಕೆ ಬಂದಿರೋದು. ನನ್ನ ಸುಖ ಪ್ರಶ್ನೆ ಇಲ್ಲ, ಸಾಧನೆ ಮಾಡಬೇಕಾಗಿದೆ. ಈಗ ಅವ್ರ ಜೊತೆಗಿದ್ದರೆ ಸಾಧನೆ ಆಗುತ್ತೆ. ಹೊಸ್ತಾಗಿ ಬಂದಿರೋ ಸೊಸೆಯವರು ಅತ್ಯಮಾನ ಸೇವೆ ಮಾಡಕ್ಕೆ ಹೆದರ್ತಾರೆ. ಈ ಎಲ್ಲಿ ದೊಡ್ಡವರು, ಏನೂ ಅರ್ಥನೇ ಇಲ್ಲ, ಅಂಥದ್ದು ಹೋಗ್ತಾಳೆ ಅಂತ ತಿಳ್ಕೊಂಡ್ರೆ ಇದು ದೊಡ್ಡವರು ಕಾಣತಕ್ಕಂಥ ರೀತಿ. ಇದು ಧೃತರಾಷ್ಟ್ರ ಗಾಂಧಾರಿಗಂತೂ ಅಷ್ಟು ದುಃಖ ಆಗಿಬಿಡುತ್ತೆ. ಎಂಥವು ಪುಣ್ಯಾತಿಗೀತಿ, ಇಂಥವಳಿ ದ್ರೋಹ ಮಾಡಿರಿ ಅಂತ ದುಃಖ ಪಡ್ತಾರೆ. ಹೊರಟೇ ಬಿಟ್ಲಂತೆ, ಏನು ಹೇಳಿದ್ರು ಕೇಳೋದಿಲ್ಲ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೊರಟು ಬಿಡ್ತಾಳೆ. ಆಗ ಧರ್ಮರಾಜನ ಕರೆದು ಹೇಳ್ತಾಳೆ, ಸಹದೇವ ನಕರನ್ನು ಸರಿಯಾಗಿ ನೋಡ್ಕೊಡಿ ಅಂತ ಹೇಳ್ತಾಳೆ. ಅರ್ಥ ಆಯ್ತಾ, ಈ ರೀತಿ ಮಲ ಮಕ್ಕಳವರು ಆ ಗುರುದ್ವಾರಾಗಿದ್ದು, ಅವ್ರಿಗೆ ಏನಾದ್ರು ಮಗ ನೂಸುಕವಾಗಿದೆ ಅಂತ ಹೇಳಬೇಕಾಗಿತ್ತು. ಸರಿಯಾಗಿ ನೋಡ್ಕೊಳ್ಳಿ, ಈ ಜವಾಬ್ದಾರಿ ಇದ್ದಕ್ಕಿದ್ದಿಗೆ ಮಾದ್ರಿ ತಾನು ದೇಹ ಬಿಟ್ಟಿಗೆ ಒಪ್ಪಿಸೋಗಿದ್ದಾಳೆ ಪುಣ್ಯಾತಗೀತಿ. ಧೃತರಾಷ್ಟ್ರ ಜನ್ಮದಲ್ಲಿ ಇಂಥ ಕೆಲಸ ಮಾಡಿದ್ದಿಲ್ಲ. ಮಲಮಕ್ಕಳನ್ನು ಧೃತರಾಷ್ಟ್ರ ಹೇಗೆ ನೋಡಿಕೊಂಡ, ಮಲಮಕ್ಕಳು ಕುಂತಿ ಹೇಗೆ ನೋಡಿಕೊಂಡ್ಳು. ಈ ನೋಡ್ಕೊಂಡಿದ್ದಕ್ಕೆ ವಿಶ್ವಖ್ಯಾತಿಯ ಮಹಾತಾಯಿ ಅನ್ನಿಸ್ತಾಳೆ ಪುಣ್ಯಾತಗೀತಿ. ಹೊರಡ್ತಾ ಇದ್ದಾರೆ, ಒಂದು ಕುರುಕ್ಷೇತ್ರದ ವ್ಯಾಸಾಶ್ರಮದ ಹತ್ರ ಬರ್ತಾರೆ. ಆಗ ಅಲ್ಲಿಗೆ ನಾರದ ಮುನಿಗಳು ಬರ್ತಾರೆ. ಬಂದವರು ಹೇಳ್ತಾರೆ, ಧೃತರಾಷ್ಟ್ರ ಗಾಂಧಾರಿ, ನೀನು 3 ವರ್ಷಗಳ ಕಾಲ ತಪಸ್ಸು ಮಾಡಬೇಕು, ಆಮೇಲೆ ನಿಮಗೆ ಸದ್ಗತಿ ಆಗತ್ತೆ, ತಪಸ್ಸು ಮಾಡಿಕೊಂಡಿರಿ ಅಂತ ಹೇಳಿದ್ರಂತೆ. 15 ವರ್ಷ ಆಗಿತ್ತೀಗ ದುರ್ಯೋಧನ ಸತ್ತು, ಪಾಂಡವ ರಾಜ್ಯಭಾರ ಶುರು ಮಾಡಿ, ಇನ್ನು 3 ವರ್ಷ ಕಾಯಬೇಕು ಅಂತ ತಪಸ್ಸು ಮಾಡ್ಕೋತಾ ಇರ್ತಾ ಇರ್ತಾರೆ. ಸ್ವಲ್ಪ ದಿವಸ ಆಯಿತು, ಒಂದು ದಿವಸ ಪಾಂಡವರೆಲ್ಲ ಅವನ್ನೆಲ್ಲ ನೋಡಬೇಕು ಅಂತ ಹೊರಡುತ್ತಾರೆ. ನಿಜವಾಗಲೂ ಪಾಂಡವರು ಧರ್ಮ ಹೇಗೆ ನೋಡುತ್ತೆ ಹಿರಿಯರನ್ನು ಅಂತ ಹೇಳೋದು ಸಾಕ್ಷಿ. ಎಲ್ಲ ಬಲ ಸೈನ್ಯದ ಸಮೇತ ಹೋಗಿ ಅವ್ರು ಹಿಡ್ಕೊಂಡು ಜಾಗಕ್ಕೆ ಹೋದ್ರಂತೆ. ಧೃತರಾಷ್ಟ್ರ ಗಾಂಧಾರಿ ಎಲ್ಲ ಇರ್ತಾರೆ, ಕುಂತಿ ವಿತುರ ಎಲ್ಲ ಇರ್ತಾರೆ. ಮಾತಾಡ್ತಾ ಇರ್ತಾ ನೋಡ್ತಾನೆ, ಇಲ್ಲಿ ವಿದುರ ಕಾಣ್ತಾ ಇಲ್ವಲ್ಲ ಅಂತ ಕೇಳ್ತಾರೆ. ವಿದುರ ಇದ್ದಿಲ್ಲ ಅಂತ, ವಿದುರ ಎಲ್ಲಿ ಹೋಗಿದ್ದಾನೆ ಅಂತ ಕೇಳ್ತಾರೆ. ಧೃತರಾಷ್ಟ್ರ ಹೇಳ್ತಾನೆ, ಇತ್ತೀಚೆಗೆ ಯಾಕೆ ಹತ್ರ ಇರೋದೇ ಇಲ್ಲ ಆತ, ಯಾವಾಗಲೋ ಬರ್ತಾನೆ ಯಾವಾಗಲೋ ಹೋಗ್ತಾನೆ, ನಾಕಾಡಿಸಿ ಪತ್ತೆನೇ ಇರೋದಿಲ್ಲ, ಅದನ್ನು ವಿಷಯ ತಿಳಿದು ಕಷ್ಟ ಆಗಿದೆ ಅಂತ ಹೇಳ್ತಾನೆ. ಆಗ ಯಾರೋ ಹೇಳ್ತಾರೆ, ವಿದುರ ಅಲ್ಲಿ ಬಂದ ಅಂತ ಹೇಳ್ತಾರೆ. ತಕ್ಷಣ ಧರ್ಮರಾಜ ನೋಡ್ಲಿಕ್ಕೆ ಅಂತ ಹೋಗ್ತಾನೆ, ವಿದುರ ಓಡಲಿಕ್ಕೆ ಶುರು ಮಾಡಿಬಿಡ್ತಾನೆ. ಜೋರಾಗಿ ಓಡ್ಕೊಂಡು ಹೋಗಿಬಿಡ್ತಾನೆ, ಧರ್ಮ ತಾನು ಓಡ್ಕೊಂಡು ಹೋಗ್ತಾನೆ. ಧರ್ಮರಾಜ ತುಂಬ ದೂರ ಹೋದರೆ ಒಂದು ಮರ ಇರುತ್ತೆ, ವಿದುರ ನಿಂತ್ಕೊಂಡ್ಬಿಡ್ತಾನೆ, ಮರ್ಕೊಂಡ್ಬಿಟ್ಟು. ಧರ್ಮರಾಜ ಬರ್ಲಕ್ಕೆ ಹೋಗ್ತಾನೆ, ಅಲ್ಲೇ ನಿಲ್ಲು ಅಂತ ಹೇಳ್ತಾನೆ, ಅಲ್ಲೇ ನಿಂತು ಬಿಡ್ತಾನೆ. ವಿದುರ ಆತನ ಕಣ್ಣು ನೇರ ನೋಡ್ತಾ ತನ್ನ ದೇಹ ಬಿಟ್ಟು ಆತಳು ಐಕ್ಯ ಆಗಿಬಿಟ್ಟು ಅಂತ ಹೋಗಿಬಿಟ್ಟು ವಿದುರನ ದೇಹ ಬಿಟ್ಬಿಡ್ತಾನೆ. ಧರ್ಮರಾಜ ದೇಹಗಳು ಐಕ್ಯ ಹೊಂತಾ ಇದ್ದಾನೆ, ಬ್ರಹ್ಮೈಕ್ಯ ಹೊಂದಲಿಲ್ಲ, 3 ಋತುಲು ಐಕ್ಯ ಹೊಂತಾನಷ್ಟೇ. ಅಂದಮೇಲೆ ವಿದುರನಿಗೆ ಇವತ್ತು ಬ್ರಹ್ಮೈಕ್ಯ ಆಗಲಿಲ್ಲ ಅಂದರೆ ಇನ್ನು ABCDಗೆ ಬ್ರಹ್ಮೈಕ್ಯ ಆಗಲೇ ಸಾಧ್ಯ ಉಂಟಾ? ಅವ್ರ ಮೂಲರು ನಮ್ಮದು ಇರೋ ಮೂಲ ರೂಪದ ಅವತಾರ ರೂಪ ಇಷ್ಟೇ, ಆದ್ದರಿಂದ ಯಾವ ಐಕ್ಯನೂ ಆಗೋದಿಲ್ಲ, ಇರೋದು ಆಗಿರ್ತೇವೆ ಅಷ್ಟೇ ಇದೆ. ಆತ ಮಾತ್ರ ಅಲ್ಲಿಗೆ ಹೋಗಿ ಸುರಕ್ಷಿತ ಸೇರ್ಕೊಂಡ್ಬಿಡ್ತಾನೆ. ಆಗ ಧರ್ಮರಾಜನ ಶಕ್ತಿ ಜಾಸ್ತಿ ಆದಾಗಾಯ್ತಂತೆ. ಅದಕ್ಕೆ ಗೊತ್ತಾ, 2 ರೂಪ ಸ್ವಲ್ಪ ಡಿವೈಡ್ ಆದಾಗಾಯ್ತಾರೆ, ಸೇರ್ಕೊಂಡಿದ್ದು ಜಾಸ್ತಿ ಆದಾಗಾಯಿತು. ಹಾಗಾದರೆ ಸಂಸ್ಕಾರ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಅಶರೀರವಾಣಿ ಆಗುತ್ತೆ, ಆತ ಸಂಸ್ಕಾರ ಮಾಡಬಾರ್ದು. ಯಾಕೆಂದರೆ ಯತಿಯಂತೆ ಬದುಕಿದ ಪುಣ್ಯಾತ್ಮ, ಯತಿಗಳಿಗೆ ದಹನಾದಿಗಳಿಲ್ಲ, ಯತಿಯಂತೆ ಬದುಕಿದ ಪುಣ್ಯಾತ್ಮ, ಶೂದ್ರ ಹೆಸರಿಗೆ ಭಾರಿ ಪುಣ್ಯಾತ್ಮ, ಏನು ಮಾಡಬೇಡಿ ಆತನಿಗೆ, ಸದ್ಗತಿ ಆಗುತ್ತೆ ಅಂತ ಹೇಳಿಬಿಟ್ರಂತೆ. ಉಳಿದ ಕಾರ್ಯ ಮಾಡಿ, ಇಲ್ಲೇನು ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ವಿದುರ ಒಬ್ಬ ಶೂದ್ರನಂತೆ ಹುಟ್ಟಿದಾಗೆ ಯತಿಗಳಂತೆ ಬದುಕಿದ ಮಹಾನುಭಾವ ವಿದುರ ವಿತರಣ. ಅಂತ್ಯಯಾತ್ರೆ ಮುಗಿಸೋಯಿತು. ಧರ್ಮರಾಜ ಬರ್ತಾನೆ, ಸ್ವತ್ತಿ ಸಾಗತ್ತೆ, ವೇದವ್ಯಾಸದೇವರು ಬರ್ತಾರೆ. ಪಾಂಡವರು ವನದಲ್ಲಿದ್ದರೂ ವೇದವ್ಯಾಸರು ಬರ್ತಾರೆ, ಎಲ್ಲಿ ಹೋದರೂ ವೇದವ್ಯಾಸರು ಬರ್ತಾರೆ. ಅದಕ್ಕೇನೆ ಎಲ್ಲಿ ಧರ್ಮ ಇರುತ್ತೋ, ಯಥೋ ಧರ್ಮ ತಥಃ ಕೃಷ್ಣ, ಯಥಃ ಕೃಷ್ಣ ತಥೋ ಜಯ. ಅಲ್ಲಿಗೆ ವೇದವ್ಯಾಸರು ಬಂದು, ಏನು ಬೇಕು ನಿಮಗೆಲ್ಲ ಕೇಳಿ ಅಂತ ಹೇಳ್ತಾರೆ. ವರ ಕೊಡ್ತೇನೆ, ಬೇಕಾದ ಕೇಳ್ಕೋಬಹುದು. ಅವ್ರು ಹೇಳಿದಂತೆ ಋತೆ ಕೈವಲ್ಯ ಮಾತ್ಮ ಹಾಗೆಲ್ಲ ಹೇಳಿಲ್ಲ, ಮೋಕ್ಷ ಕೇಳಿ ಏನು ಬೇಕಾದ್ರೆ ಕೇಳಿಕೊಡ್ತೇನೆ ಅಂತ ಹೇಳ್ತಾರೆ. ಇಂಥ ವರ ಕೊಡಬೇಕಾದ್ರೆ ಕಶ್ಚನ ಋಷಿ ಸಾಧ್ಯನ? ಇದು ಎ ಬಿ ಸಿ ಡಿ ಮುನಿಗಳು ಕೊಟ್ಟುಬಿಡ್ತಾರಾ? ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪ್ರಭುಂ ಗೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇ. ಸಾಕ್ಷಾತ್ ವೇದವ್ಯಾಸದೇವರು ನಾರಾಯಣನೇ. ಆ ಎಲ್ಲರೂ ಕೂಡ ಏನಕ್ಕೆ ಪಾಂಡವರು ಏನು ಬೇಕು ನಿಮಗೆ ಬರ್ತಾರೆ, ಅವ್ರು ಏನು ಕೇಳಿದ್ರು ಗೊತ್ತಾ? ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇಕ್ಷ ಜ್ಞಾನಭಕ್ತಿ ಜಾಸ್ತಿ ಆಗಲಿ ಅಂತ ಮೃದೋಯ್ತಾರೆ. ಇನ್ನೇನು ಕೇಳಲೇ ಇಲ್ಲ ಅವರು. ಅಮ್ಮ ಕುಂತಿ ನಿನಗೇನು ಬೇಕು ಅಂತ ಕೇಳ್ತಾ, ಕುಂತಿ ನಿನಗೇನು ಬೇಕು? ಒಬ್ಬ ಮಾವ ಸೊಸೆಯನ್ನು ಹೇಗೆ ನೋಡ್ಕೋಬೇಕು ಅಂತ ವೇದವ್ಯಾಸ ನೋಡಿ ಕಲಿಬೇಕು. ಯಜ್ಞಾಗ ಮುಗಿದ ಮೇಲೆ ದುಡ್ಡು ಕೊಟ್ಟರಲ್ಲ ವೇದವ್ಯಾಸದೇವರ ಕೈ, ವೇದವ್ಯಾಸದೇವರ ಕೈಲಿ ಹಚ್ಚರು ದುನ್ ಮಾಡಲೇ ಕತೆ ಕೇಳಿದ್ದೇವೆ. ಎಲ್ಲ ಅವರು ಬ್ರಾಹ್ಮಣರಿಗೆ ಹಚ್ಚಿಬಿಟ್ರಂತೆ. ತಾವು ಕೂತಿದ್ರಲ್ಲ, ತಮ್ಮ ಭಾಗ ತಾವು ತಗೊಂಡ್ರಂತೆ ವೇದವ್ಯಾಸದೇವರು, ತಮ್ಮದು ತಗೊಂಡ್ರಂತೆ. ಸರಿ, ಇವ್ಯಾಗ ತಗೊಂಡ್ರು ಅಂತ ಕೇಳಿದ್ರೆ, ಕುಂತಿನ ಕರೆದ ಅಮ್ಮ ನೀನು ತಗೋ ಖರ್ಚಿಗಿರಲಿ ಅಂತ ಕೊಟ್ರು. ಮಾವ ಸೊಸೆ ಕೊಡೋದು ವೇದವ್ಯಾಸದೇವರು ಕುಂತಿನ ಹೇಗೆ ನೋಡಿದ ಮಾವಂತ ನೋಡಿಬಿಟ್ರೆ ಬಹುಶಃ ಯಾವ ಸೊಸೆನೂ ಡೈವರ್ಸ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಅವ್ರು ಸೊಸೆಯ ಮನೆ ಎತ್ತಿ ಬಿಡ್ತಾನೆ ಪಾಪ. ಯಾಕೆಂದ್ರೆ ಮಾವ ಎಷ್ಟು ಪ್ರೀತಿಯಿಂದ ನೋಡ್ತಾರೆ ವೇದವ್ಯಾಸದೇವರು. ಕುಂತಿ ವಿಧವೆ ನೆನಪಿರು, ಬಾಲ ವಿಧವೆ ಕುಂತಿ, ಬಾಲ ವಿಧವೆ. ಆದರೆ ಎಷ್ಟು ಭೀಮರಂಥವಳ ತಾಯಿ. ಇವತ್ತು ವಿಧವೆಯರಾಗೋ ತಪ್ಪಲ್ಲ, ಅನಾಚಾರ ಮಾಡೋ ತಪ್ಪಲ್ಲ. ಅನಾಚಾರ ಅವ್ಯವಹಾರ ಮಾಡದೇನೆ ಇವತ್ತು ಮಧ್ವರಾಮ ಕೇಶವನಾಮಗಳು ಇಟ್ಕೊಂಡ್ರೆ ವಿಧವೆಯರೂ ಸದ್ಗತಿಯಾಗ್ತದೆ ಎನ್ನುವ ತತ್ವವನ್ನು ಈ ಕುಂತಿ ಪ್ರಸಂಗದಲ್ಲಿ ನಾವು ಕೇಳ್ತೇವೆ. ಆ ಕ್ಷಣದಲ್ಲಿ ಖುಷಿಪಟ್ಟು ಕುಂತಿ ಅದೇ ಈ ಕೇಳ್ತಾರೆ, ಕುಂತಿ ಏನಮ್ಮ ನಿನಗೆ ಬೇಕು ಅಂತ ಕೇಳ್ತಾರೆ. ಕುಂತಿ ಕೇಳ್ತಾಳೆ, ಸ್ವಾಮಿ ತುಂಬ ತಪ್ಪು ಮಾಡಿದೆ ನಾನು, ಇನ್ನು ಮದುವೆಗಿಂತ ಮುಂಚೆನೇ ಕರ್ಣನ ಪಡೆದು ಬಿಟ್ಟೆ. ಅವನು ಯಾರು ಅಂತ ಯಾರ ಮುಂದೆ ಹೇಳಲಿಲ್ಲ, ಅವನು ಸತ್ತೋದ, ನಾನು ಹೇಳಿದ್ರೆ ಅವ್ನು ಸಾಯ್ತಿದ್ನೋ ಇಲ್ವೋ, ನನ್ನ ತಪ್ಪಾಗಿ ಬಿಟ್ಟಿದೆ, ಆ ಪಾಪ ಹೋಗಲಿ ಅಂತ ಕೇಳ್ಕೊಂಡು. ನಾವು ಕುಂತಿನ ಎಷ್ಟೊಂದು ಬೈತೀವಿ ಪಾಪ, ಎಷ್ಟು ಮುಗ್ಧೆ ಹೇಳ್ತಾಳೆ ವೇದವೆ, ನನಗೆ ಅನುಗ್ರಹ ಮಾಡಿ ಅಂತ ಕೇಳಿ ಅವ್ರು ಹೇಳ್ತಾರೆ. ಕುಂತಿ ಯೋಚನೆ ಮಾಡಬೇಡ, ನೀನು ಕನ್ಯೆಯಾಗಿ ಮಗನ ಪಡೆದು ದೋಷವೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಯಾಕೆ ದೇವತೆಗಳು ಮನುಷ್ಯರಂತೆ ಮಗಳನ್ನು ಪಡೆಯೋದಿಲ್ಲ, ಅಲ್ಲಿ ಬರ್ತಾರೆ ನೋಡಿ ಪಡಿತಾರೆ ಅವರು. ಮುಟ್ಟಿದ್ರೆ ಸಾಕು, ನೋಡಿದರೆ ಸಾಕು, ಗರ್ಭೋತ್ಪತ್ತಿ ಆಗುತ್ತೆ. ಆದ್ದರಿಂದ ನಿನ್ನ ಕನ್ಯಾತ್ವ ಹೋಗಿಲ್ಲ, ನಿನ್ನ ಪಾಪ ಬಂದಿಲ್ಲ, ನಿಶ್ಚಿಂತೆಯಾಗಿರು ಅಂತ ಹೇಳ್ತಾರೆ. ಕರ್ಣ ಸತ್ತೋಗಿಬಿಟ್ಟಲ್ಲ ಅಂದರೆ ಅದಕ್ಕೆ ನೀನು ಕಾರಣ ಅಲ್ಲ, ಕರ್ಣನ ಕರ್ಮವೇ ಕಾರಣ. ಅದಕ್ಕೆ ಯೋಚನೆ ಮಾಡಬೇಡ, ನಿನ್ನ ಪಾಪನೇ ಬಂದಿಲ್ಲ ಅಂತ ಹೇಳ್ತಾನೆ. ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಡ, ಪಾಪ ಬಂದಿದ್ರು ಹೋಗಿದೆ ಅಂತ ತಿಳ್ಕೊಂಬಿಡು ಅಂತ ಹೇಳಿದ್ರಂತೆ. ಮುಗಿದು ವಿಷ್ಣು ವೈಷ್ಣವ ವಾಕ್ಯೇನ ಹಾನಿಹಿ ಪಾಪಸ್ಯ ಕರ್ಮಣ. ಶುದ್ಧಳಾಗಿ ಬಿಡ್ತಾಳೆ ಕುಂತಿ, ಶುದ್ಧತೆ ಇದ್ದೇ ಇತ್ತು, ವೇದವ್ಯಾಸದಿಂದ ಅಪ್ರೂವ್ ಆಯ್ತು ಅಷ್ಟೇ. ಧೃತರಾಷ್ಟ್ರ ಗಾಂಧಾರಿ ನಿಮಗೇನು ಬೇಕು ಅಂತ ಕೇಳ್ತಾರೆ. ಆಗ ಅವರಿಬ್ಬರು ಕೂಡ ಮಾತಾಡ್ಕೊಂಡ್ಬರ್ಲಿಕ್ಕೆ ಹೋದ್ರಂತೆ. ಮತ್ತೆ ಇವ ಇಂಥ ಇಷ್ಟಾದರೂ ಬಿಟ್ಟಿಲ್ಲ, ಫ್ಯಾಮಿಲಿ ಮ್ಯಾಟರ್ ಬಂದಷ್ಟು ಏಕಾಂತಲ್ಲಿ ಮಾತಾಡ್ತಾರಲ್ಲ ಹಾಗೆ. ಸ್ವಲ್ಪ ಕೂತ್ಕೊಂಡು ಮಾತಾಡ್ಕೊಬಂದು ತೀರ್ಮಾನಕ್ಕೆ ಬಂದಿದ್ದೇವೆ, ಒಂದು ಮಾತು ದಯವಿಟ್ಟು ನಡೆಸಿಕೊಡಬೇಕು ಅಂತಾರೆ. ಏನು ಅಂದರೆ, ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಅಂಥವರ ಯಾರ್ಯಾರು ಕೇಳಿಲ್ಲ, ರಾಕ್ಷಸರು ಕೇಳಿ, ದೇವತೆಗಳು ಕೇಳಿ, ವಿಚಿತ್ರವರ ಕೇಳಿಬಿಡ್ತಾರೆ ಅವರು. ಏನು ಗೊತ್ತೇನು, 18 ಅಕ್ಷೋಹಿಣಿ ಸೈನ್ಯ ಏನು ಸತ್ತೋಗಿತ್ತಲ್ಲ ಅದೆಲ್ಲ ಬದುಕಿ ಬಂದು ನಿಂದೋಣ ನೋಡಬೇಕು ಕಣ್ಣಾರೆ ಅಂತ ಹೇಳಿಬಿಟ್ರು. 18 ಅಕ್ಷೋಹಿಣಿ ಜನ ಸೈನ್ಯ, ಆನೆ ಕುದುರೆಗಳ ಸೈನ್ಯ, ಪ್ರತಿಯೊಬ್ಬರು ಬಂದು ಎಲ್ಲಿ ನಿಲ್ಲಬೇಕಂತ. ಅಷ್ಟೇನು, ಅದು ವಿಡಿಯೋ ತೋರಿಸೋದು ಕಷ್ಟ, ಜನರು ಬಂದು ಫೋಟೋ ತೋರಿಸೋದು ಕಷ್ಟ, ಅದು ಬದುಕಿ ಬಂದು ನಿಂತ್ಕೋಬೇಕು ಎದುರಿಗೆ. ಇಂಥ ವರ ಕೂಡ ವೇದವ್ಯಾಸರು ಹೇಗಾಗಿರಬೇಕು, ವೇದವ್ಯಾಸರು ಹೇಗೆ ಅರ್ಥ ಮಾಡಿಕೊಂಡಿದ್ದರು ಅವರು. ವೇದವ್ಯಾಸರು ಮೃತರಾಗಿದ್ರೆ ಏನೋ ಕೇಳಿದ್ರೆ ತಲೆಯಟ್ಟಿ ಮಾಡ್ತೀರಾ, ಹೋಗಿ ಅಂತ ಮುಗಿದೋಗ್ತಿತ್ತು ಅಲ್ಲಿಗೆ. ಅವ್ರು ಹೇಳ್ತಾರೆ, ಅಷ್ಟೇನೇ ಬೇಕಾದ್ದು ಬರ್ತಾರೆ ನೋಡಿ ಅಂತ ಹೇಳಿದ್ರಂತೆ. ಒಂದು ಕ್ಷಣ ಕರೆದ್ರಂತೆ, ನಾವು ಕೃಷ್ಣ ಒಬ್ಬ ಗುರುಪುತ್ರನ ಕರ್ಕೊಂಡ್ಬಂದು ಕತೆ ಕೇಳಿದ್ವಿ. ಈಗ 18 ಸೇನೆ ಕರ್ಕೊಂಡ್ಬರ್ತಾರೆ. ಇಂಥವ್ರ ಕಶ್ಚಂದ ಋಷಿ ಅಂದ್ರೆ ಗತಿಯನ್ನಾಗಬೇಕು ಲೆಕ್ಕ ಹಾಕಿ. ವೇದ ಪೀಠ ವಿರಿಂಚಿ ಭವ ಚಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಜಗನ್ನಾಥದಾಸರ ಒಂದು ಶ್ಲೋಕ ವೇದವ್ಯಾಸರ ಇಡೀ ಒಂದು ಚಿತ್ರವನ್ನ ಮುಂದೆ ನಿಲ್ಲಿಸ್ತಕ್ಕಂಥ ಶ್ಲೋಕ. ಆ ಕ್ಷಣಕ್ಕೆ ಬನ್ನಿ ಅಂತ ಎಲ್ಲ 18 ಸೈನ್ಯ ಬಂತಂತೆ, ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇವು ಮತ್ತೆ ಹೇಳಿ ಕೂಡ್ರಿ, ಇವರು ನಿಂತ್ಕೊಂಡು ಕಾಣಿಸ್ತಾರಾ, ದಿವ್ಯದೃಷ್ಟಿ ಕೊಟ್ರಂತೆ. ಮತ್ತೆ ನೋಡ್ಲಿಕ್ಕೆ ಎರಡು ಕಾಲ ಬದಿಸ್ತರಬೇಕಾದ ಅಲ್ಲಿಂದ ದಿವ್ಯದೃಷ್ಟಿ ಬೇರೆ ಕೊಡಬೇಕು, ಕಂಬೈನ್ ಮಾಡಿದ್ರಂತೆ. ಆಗ ನೋಡ್ತಾರೆ, ಎಲ್ಲರೂ ನೋಡ್ತಾರೆ ಸ್ಪಷ್ಟವಾಗಿ. ದುರ್ಯೋಧನ ಬಂದಿದ್ದಾನೆ ಈ ಮಧ್ಯೆ, ಅಭಿಮನ್ಯು ಎಲ್ಲರೂ ಬಂದವರು, ಸತ್ತವರೆಲ್ಲ ಬಂದುಬಿಟ್ಟಿದ್ದಾರೆ, ಎಕ್ಸೆಪ್ಷನ್ನೇ ಇಲ್ಲ. ನಮಗೆ ಮತ್ತೆ ಶುರು ದುರ್ಯೋಧನ ಗಲಾಟೆ ಶುರು ಮಾಡಿದ ಅಂತ ಕೇಳಿದರೆ, ಇಲ್ಲ, ಈ ಕೈದಿಗಳನ್ನು ಲಾಕಪ್ಪಿನಿಂದ ನ್ಯಾಯಾಧಿಕಾರ ಕರ್ಕೊಂಡು ಹೋಗ್ತಿರ್ತಾರೆ ಕೋರ್ಟ್ಗೆ, ಕೋಳ ಹಾಕೊಂಡು ಹಾಕಿ ಕರ್ಕೊಂಬಂದಿದ್ದಾರೆ ಹೊರತು ಅವನು ಫ್ರೀ ಅಂದರೆ ಇಷ್ಟೇ ದರ್ಶನ ಮಾಡಿ ಕೇಳಿದ್ರು, ಬಿಡುಗಡೆ ಅಂತ ಕೇಳಿಲ್ವಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ದಾನ ಅವನು. ಆ ಸಮಯದಲ್ಲಿ ಎಲ್ಲ ನೋಡಿದ್ರೆ ಮಕ್ಕಳನ್ನ ಎಲ್ಲ ಬಂದಿದ್ದಾರ? ಇದನ್ನು ಮಹಾಭಾರತ ಮುಂದೆ ಯಾರು ಬರದೇ ಇಲ್ಲ ಇದನ್ನ, ಯಾಕಂದ್ರೆ ಬಟ್ಟಾವಿಷ ಮುಗಿಸಿಬಿಡ್ತಾರೆ, ಮುಂದಿನ ಯಾರು ಹೇಳಿಲ್ಲ. ವೇದವ್ಯಾಸ ಹೇಳ್ತಾರೆ ಎಲ್ಲೂ ಕೇಳಿರ್ತಕ್ಕಂಥ ಕಥೆ ಎಲ್ಲ ಇದು, ಮೂಲದಲ್ಲಿರುತ್ತೆ ಆಚಾರ ಬರೆದಿದ್ದಾರೆ ಅಷ್ಟೇ, ಉಳಿದವರು ಯಾರೂ ಬರೋದಿಲ್ಲ. ಪುಣ್ಯಕ್ಕೆ ಬರದಲ್ಲೇ ಕೆಡಿಸಿಬಿಡ್ತಿದ್ರು, ಹಾಳು ಮಾಡಿಬಿಡ್ತಾರೆ ಬಡಿಸಿಬಿಟ್ಟು, ಅದೊಂದು ನಮ್ಮ ಪುಣ್ಯ ಅಷ್ಟೇನೆ. ಒಳ್ಳೆ ಯಾವುದೋ ಒಂದು ಕೊಟ್ಟುಬಿಟ್ರೆ ಪೂರ್ವ ಏಜಕ್ಕಿ ಪಚ್ಚಕರ್ಪದ ಗೋಡಂಬಿ ಎಲ್ಲ ಕೊಟ್ಬಿಟ್ರೆ ಅದು ಸೀಸಿಟ್ಬಿಟ್ರೆ ಎಷ್ಟು ವಾಪಸ್ ಆಗುತ್ತಲ್ಲ, ಎಲ್ಲ ವೇಸ್ಟ್ ಮಾಡದೆ ಮಾಡಿಬಿಡ್ತಾರೆ ಉಳಿದವರು. ಸರಿಯಾಗಿ ಇಟ್ಟಿದ್ದಾರೆ, ಆಚಾರ ಬರೀತಾರೆ, ಎಲ್ಲ ನೋಡಿದ್ರಂತೆ. ಇವತ್ತು ನೈಟ್ ಹಾಟ್ ಇಲ್ಲೇ ಮಾಡಿ ಅಂದ್ರಂತೆ, ಸುಮ್ಮನೆ ಬಂದು ಏನೋ ಫೋಟೋ ತೋರಿಸಿಲ್ಲ, ಇದ್ದೇ ರಾತ್ರಿ ರಾತ್ರಿ ಇಡುತ್ತಾರೆ, ಬೆಳಿಗ್ಗೆ ಹೇಳ್ತಾರೆ ನೀವೆಲ್ಲ ವಾಪಸ್ ಹೋಗ್ಬೇಕೆಲ್ಲ ಕೂಡ, ನೀವೀಗ ಎಲ್ಲ ವಾಪಸ್ ಹೋಗಬೇಕು, ಹಾಗೊಂದು ಘೋಷಣೆ ಮಾಡ್ತಾರೆ. ಇದೊಂದು ದೊಡ್ಡ ವಿಚಿತ್ರ ಪ್ರಸಂಗ ನಡೆದಿತ್ತು. ಅರ್ಜುನ ಪ್ರಶ್ನೆ ಕೇಳಿದ್ದ, ಈ ಗಂಡಸೆಲ್ಲ ಸತ್ತು ಹೋಗಿಬಿಡ್ತಾರೆ, ಹೆಂಗಸೆಲ್ಲ ಉಳ್ಕೊಂಡ್ಬಿಡ್ತಾರೆ, ಅವರೆಲ್ಲ ಕೆಟ್ಟ ಹೋಗಿ ವರ್ಣ ಸಾಂಕಾರ್ಯವಾಗುತ್ತೆ ಅಂತ ಕೇಳಿದ್ದ. ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರ. 18 ಸೈನ್ಯದ ಹೆಂಡದರೆಲ್ಲ ಬದುಕಿದ್ದಾರೆ, ಈಗ ಅವರೆಲ್ಲ ಸತ್ತು ಹೋಗಿಬಿಟ್ಟಿದ್ದಾರೆ, ಏನಾಗಿತ್ತು ಮತ್ತೆ ಎಲ್ಲರೂ ಇಲ್ಲಿ ಬಂದಿದ್ದಾರೆ ಅಂತ ಈಗ ಪಾಂಡವರ ಜೊತೆಗೆ ವೇದವ್ಯಾಸ ಹೇಳ್ತಿದ್ದಾರೆ. ಈಗ ಒಳ್ಳೆ ಅವಕಾಶ ನಿಮಗೆ, ಯಾವ್ಯಾವ ಹೆಂಗಸು ತನ್ನ ಗಂಡ ಬಂದಿದ್ದಾನಲ್ಲ ಅವನ ಜೊತೆಗೆ ಹೋದ್ರೆ ಅವರವ್ರ ಲೋಕ ಸಿಗುತ್ತೆ, ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ರು, ಉಪಯೋಗ ಮಾಡಿಕೊಳ್ಳಿ ಅಂದ್ರಂತೆ. ಎಲ್ಲ ಹೊರಟುಬಿಟ್ರಂತೆ. ಅರ್ಜುನ ಪ್ರಶ್ನೆ ಉತ್ತರ ಕೊಟ್ಟರೀಗ, ಹೆಂಗಸರಿದ್ರೆ ಕೆಡ್ತಾರೆ, ಇಲ್ಲಿ ಒಂದು ಹಿಂದೆ ಹೊರಟುಬಿಡ್ತಾರೆ, ಯಾರು ಕೆಡದೇ ಇಲ್ಲ. ಈಗ ಅಲ್ಲಿ ಉತ್ತರ ಕೊಟ್ಟಿಲ್ಲ ಗೀತೆಯೊಳಗೆ, ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ವೇದವ್ಯಾಸರು ಮಾಡಿ ತೋರಿಸ್ತಾರೆ, ಎಲ್ಲ ಅವರಿಂದ ಗಂಗಾ ನದಿಯಲ್ಲೆಲ್ಲ ಪ್ರವೇಶ ಮಾಡಿ ಹೊರಟೋಗ್ಬಿಟ್ರು. ಗಂಗಾ ನದಿಯಲ್ಲಿ ದೇಹ ಬಿಟ್ಟುಬಿಟ್ಟು ತಮ್ಮ ತಮ್ಮ ಲೋಕಕ್ಕೆ ಹೊರಟೋಗ್ತಾರೆ. ಎಲ್ಲರೂ ವಾಪಸ್ ಈಗ ಬಂದಿದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ಎಲ್ಲ ನಿಶ್ಚಿಂತೆಯಾಗಿ ಮುಗಿಸಿಬಿಟ್ಟಾಗ ಈ ಕಥೆ ಕೇಳಿ ನಿಮಗೆ ಬಹಳ ಆಶ್ಚರ್ಯವಾಗುತ್ತಲ್ಲ. ಇದನ್ನು ಕೇಳ್ತಿರೋದು ಯಾರು ಗೊತ್ತಾ? ಜನಮೇಜಯ ರಾಜ. ಹೇಳ್ತಿರೋದು ಯಾರು? ವೈಶಂಪಾಯನ ಗುರುಗಳು, ಅವರು ವೇದವ್ಯಾಸರ ಶಿಷ್ಯರು. ಜನಮೇಜಯ ರಾಜ ಭಾರಿ ಸಂತೋಷಪಟ್ಟ, ಸ್ವಲ್ಪ ಕಳೆ ಮಾಡಿದ. ಯಾತಕ್ಕೆ ಅಂತ ಕೇಳಿದರು. ಏನು ಭಾರಿ ನಂಬೋದೇ ಭಾರಿ ಕಷ್ಟ, ವಿಚಿತ್ರ, ಸುಳ್ಳು ಹೇಳ್ತೇನೆ ಅಂತ ನಾನು ಹೇಳೋದಿಲ್ಲ, ಸರಿ ಹೇಳ್ತೀರಿ, ನನ್ನ ತಲೆಗೆ ಹೋಗೋದು ಭಾರಿ ಕಷ್ಟ, ಅಷ್ಟು ಜನ ಹೇಗೆ ಬದುಕಿ ಬಂದರು, ನನ್ನ ಸಾಧ್ಯನ ಅಂತ ಕೇಳಿದ್ರಂತೆ. ವೈಶಂಪಾಯನರು ಬಿಡ್ತಾರಾ? ನೋಡಿ ಪರೀಕ್ಷಿತ್ರ, ಜನ್ಮೇದ ಯೋಚನೆ ಮಾಡಬೇಡ, ವೇದವ್ಯಾಸ ಇಲ್ಲೇ ಕೂತಿದ್ದಾರೆ, ಬೇಕಾದ್ರೆ ಕೇಳ್ಕೊ ಅಂತ ಹೇಳ್ತಾರೆ. ಭಾರತ ಹೇಳ್ಬೇಕಾದ್ರೆ ವೇದವ್ಯಾಸರು ಕೂತಿದ್ರು, ಮಹಾಭಾರತ ಪ್ರವಚನ ಶಿಷ್ಯರು ಮಾಡ್ತಿದ್ದಾರೆ, ಗುರುಗಳು ಕೂತಿದ್ರು. ಆದ್ರಿಂದಾನೆ ವೇದವ್ಯಾಸ ಇಲ್ಲೇ ಕೂತಿದ್ದಾರಲ್ಲ, ನಮಗೆ ಯೋಚನೆ ಇಲ್ಲೇ ಸ್ವಾಮಿಗಳು ಕೂತಿದ್ದಾರಲ್ಲ, ಕೂತ್ಬಿಟ್ಟಿದ್ದಾರೆ, ನಿಶ್ಚಿಂತೆಯಾಗಿ ಕೂತಿದ್ದಾರೆ. ಕೇಳ್ಕೊಂಬಿಡಿ ಮುಗಿದೇ ಅಷ್ಟೇನೆ, ನೀನೇ ಕೇಳಿ, ಈಗ ವೇದವ್ಯಾಸ ಅವರೇ ತಾನೆ ತೋರಿಸಿದ್ದು, ನೀನು ಕೇಳ್ಕೊ ಏನ್ಬೇಕು ಕೇಳು ಅಂದ್ರಂತೆ. ಆತ ಬಿಡಲಿಲ್ಲ, ಉಪಾಯ ಮಾಡಿದ. ಅಂದರೆ ಮಹಾಭಾರತ ಸೈಂಟಿಫಿಕ್ ಆಗಿ ಹೇಳುತ್ತೆ ನೋಡಬೇಕೆ, ಬಟ್ ಪ್ರಾಕ್ಟಿಕಲ್ಲ ತೋರಿಸ್ತಾ ಇದ್ದಾರೆ. ವೇದವ್ಯಾಸರೇ ನನ್ನ ಅನುಗ್ರಹ ಮಾಡಬೇಕೇನು, ನಮಗೆ ಭವಿಷ್ಯದ ನೋಡಬೇಕು ಅಂತಿದ್ದೇನೆ, ತೋರಿಸ್ತೇನೆ ಅಂತ ಕೇಳಿದರು. ತೋರಿಸ್ತೇವ್ರ ಹತ್ರ ಆಗ್ಬೇಕಲ್ಲ. ಈಗ ತಕ್ಷಣ ಏನು ಮಾಡ್ತಾರಂತೆ, ಪರಿಷತ್ ರಾಜ ಭಾರತ ಕರೀತಾರೆ, ಬಂದು ಕುತ್ಕೊಂಡ್ಬಿಡ್ತಾನೆ ಎದುರುಗಡೆಗೆ, ಮಾತುಕತೆ ಆಗುತ್ತೆ, ಮತ್ತೆ ಸರ್ರಂತ ಅವಸ ಹೊರಟುಬಿಡ್ತಾರೆ. ನಮಗೆ ಭಾಗವತಕ್ಕೆ ಬೇಕಾದ ವಾಕ್ಯ ಇದೆ, ಏನೋ ಕಣ್ಬಿಚ್ಚನ್ನು ಹೇಳ್ತಾ ಇರ್ತಾರೆ, ಹೇಳೋ ಜನ ಕಥೆ ಕೇಳಿ ಹೇಳಿರೋ ವೈಕುಂಠಕ್ಕೆ ಅಂತ ಹೇಳ್ತಾರೆ. ಎಲ್ಲೋಂದ ಯಾರಿಗೆ ಗೊತ್ತು ವೈಕುಂಠಕ್ಕೊಂದ ಎಲ್ಲಿಗೆ ಒಂದು ತಿಳ್ಕೊಂಡಿರ್ತೇವಲ್ಲ, ವಾಪಸ್ ಬಂದ ಕನ್ಫರ್ಮ್ ಆಯ್ತಾರೆ. ಅಂದರೆ ಮಹಾಭಾರತದ ಕಥೆ ಕೇಳಿದವರಿಗೆ ಭಾಗವತಾದ ಗ್ರಂಥಗಳ ಸತ್ಯ ಅಂತ, ಹೇಗೆ ಆಚಾರ್ಯರು ಅದನ್ನು ತೋರಿಸಿದಾರಲ್ಲ, ಕಾಳಿನಿಂದ ಸತ್ಯ ಮಾಡಿ ತೋರಿಸಿದಾರಲ್ಲ, ವೇದವ್ಯಾಸರು ಪುರು ಮಾಡಿ ತೋರಿಸ್ತಾ ಇದ್ದಾರೆ. ಆ ಕ್ಷಣಕ್ಕೆ ಅತೀವ ವಿಶ್ರಂಭಂ ಚಕ್ರೇ ಭಾರತೆ, ತುಂಬ ನಂಬಿಕೆ ಬಂತಂತೆ, ನಮಗೂ ಹಾಗೆ ಆಗ್ತಾ ಇತ್ತು. ಸತ್ತವ್ರು ಎದುರು ಬರ್ತಾರ ಅಂತ ಕೇಳಿದರೆ, ಸತ್ತವ್ರು ಯಾರೋ ಬರೋದು ಬೇಡ, ನಮ್ಮ ಸತ್ತು ಬುದ್ಧಿನೇ ವಾಪಸ್ ಬರುತ್ತಲ್ಲ, ಅದಕ್ಕಿಂತ ಬೇಕಾ? ಮಹಾಭಾರತ ಕೇಳಿದ ತಕ್ಷಣ ನಮ್ಮ ಬುದ್ಧಿನೇ ಚೇಂಜ್ ಆಗಿಬಿಡುತ್ತೆ, ಗೊತ್ತಾಯ್ತಾ? ಕೆಟ್ಟ ಬುದ್ಧಿ ಏನೇನೋ ಯೋಚನೆ ಮಾಡ್ತಾ ಇರ್ತೇವೆ. ಆಚಾರ್ಯ ಹೇಳ್ತಾರೆ, ಸಂಸಾರ ವಿಷಪಾನೇನ ಏಮೃತ ಪ್ರಾಣಿನೋ ಭುವಿ ಅಮೃತಾಯ ಸ್ಮೃತಸ್ತೇಷಾಂ ಕೃಷ್ಣಾಮೃತ ಮಹಾರಣವ. ನಮ್ಮನ್ನೇ ಆಚಾರ್ಯ ಬದುಕಿಸ್ತಾ ಇದ್ದಾರೆ. ಇವತ್ತು ಹರಿವಾಯುಗಳಿಂದ ಮಾತ್ರ ಇತ್ತು ಮಾಸ್ಸಲ್ಲಿ ಬದುಕಿದ ಹರಿವಾಯುಗಳಿಬ್ಬರೇ, ಒಬ್ಬೊಬ್ಬ ಸ್ವಲ್ಪ ಯಾರು ಇವತ್ತು ಸೈಂಟಿಫಿಕಲಿ ಒಬ್ಬನ್ನು ಯಾರ್ಯಾರು ಬದುಕಿಲ್ಲ, ಇವರಿಗೂ ಕೂಡ ವಾದಿರಾಜರು ರಾಯರು ಬದುಕಿದ್ದಾರೆ, ಅವರೆಲ್ಲ ಸೈಂಟಿಸ್ಟ್ ಅಲ್ಲ, ಸ್ಪಿರಿಚುವಲ್ ಫಿಲಾಸಫರ್ಸ್ ಅವರೆಲ್ಲ ಕೂಡ. ಅದು ಮಾಧ್ವ ಫಿಲಾಸಫರ್ಸ್, ಬೇರೆ ಫಿಲಾಸಫರ್ಸ್ ಯಾರು ಬದುಕಿಲ್ಲ, ಅವ್ರು ಕೊಲ್ಲೋ ಕೆಲಸ ಮಾಡ್ತಾರೆ. ಬೇಕಾದ್ರೆ ಇಡೀ ಜಗತ್ತಿನ ಇತಿಹಾಸದಲ್ಲಿ ಸತ್ತವನ್ನು ಬದುಕಿರೋದು ಮಾಧ್ವರು ಮಾತ್ರ, ಬೇರೆ ಯಾರು ಬದುಕಿಲ್ಲ. ಇನ್ನು ಹರಿವಾಯುಗಳು ಮಾತ್ರ ಎಷ್ಟು ಬೇಕಾದ್ರೆ ಬದುಕ್ತಾರೆ. ನನಗೇನು ಗೊತ್ತಿರಬೇಕು, ಈ ಕಥೆ ವಾಪಸ್ ಹೋದ ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ, ಎಲ್ಲ ಸತ್ತೋಗ್ಬಿಟ್ರಲ್ಲ, ಹನುಮಂತ ದೇವರು ಎರಡು ಸತ್ತು ಬದುಕಿದರು ಸಂಜೀವನ ತಂದು, ಆಮೇಲೆ ಕೆಲವರು ಸತ್ತಿದ್ರಲ್ಲ, ತದಾ ಮೃತಾನ್ ರಾವಣ ಆನಿನಾಯ, ಸಾಕ್ಷಾತ್ ರಾಮದೇವರು ಕಡಿಸಿದ್ರಂತೆ ಎಲ್ಲಿಂದ, ರಾಘವ ಆನಿನಾಯ, ಯಮದೇವರ ಕಡೆ ಎಲ್ಲರೂ ರಿಲೀಸ್ ಮಾಡಿ ವಾಪಸ್ ಕರ್ಕೊಂಬಂತ ಹೇಳಿದ್ರಂತೆ, ಎಲ್ಲ ಕರೆಸ್ಕೊಂಡ್ಬಿಟ್ರು. ಈ ಕಥೆ ಕೇಳಿದರೆ ಸತ್ತವನು ರಾಮದೇವರು ಬದುಕಿದ್ರು, ಕೃಷ್ಣದೇವರು ಬದುಕಿಸಿದ್ರು, ಹನುಮಂತೇವರು ಬದಲು ಭೀಮಸೇನ ದೇವರು ಬದುಕ್ತಾರೆ, ಮಧ್ವಾಚಾರ್ಯ ಬದುಕ್ತಾ ಇದ್ದಾರೆ. ಸತ್ತವರು ಬದುಕಿಸುವುದರ ಇದೇನೆ, ಸತ್ತಂತೆ ಬಿದ್ದವರು ನಾವು, ನಿಜವಾಗಲೂ ಸತ್ತವರು ಅವರು, ಅದನ್ನು ಬದಿಸಿ ತೋರಿಸ್ತಾರೆ. ಅಲ್ಲಿಗೆ ಘಟ್ಟ ಮುಗಿತು, ಸುಖವಾಗಿ ಎಲ್ಲ ವಾಪಸ್ ಹೋಗ್ತಿದ್ದಾರೆ. ವೇದವ್ಯಾಸರ ಅತ್ಯದ್ಭುತವಾದ ಮಹಿಮೆ ಇದೆ. ಇದನ್ನು ಕೇಳಿದ ಯಾರಿಗೂ ಕೂಡ ಅವರು ಸಾಕ್ಷಾತ್ ನಾರಾಯಣ ಅಂತ ಹೇಳಿದ ಬೇರೆ ಮಾತೇ ಇಲ್ಲ, ಮುನೀನಾಮಪ್ಯಹಂ ವ್ಯಾಸ ಅಂತ ಪ್ರೂವ್ ಆಗ್ತಕ್ಕಂಥ ಘಟ್ಟ ಇದು. ಆ ಭಾಗ ಮುಗಿದಿದೆ. ಮುಂದೆ ಪಾಂಡವರು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆಮೇಲೆ ಒಟ್ಟು 3 ಮುಗಿಯುತ್ತೆ. ಒಂದು ದಿವಸ ನಾರದರು ಬಂದು ಸುದ್ದಿ ಮುಟ್ಟಿಸ್ತಾರೆ. ಧರ್ಮರಾಜ ಗೊತ್ತಾಯ್ತ ವಿಷಯ ಅಂತಾರೆ. ಏನು ಅಂದರೆ, ನಿಮ್ಮ ದೊಡ್ಡಪ್ಪ, ನಿಮ್ಮಮ್ಮ, ಗಾಂಧಾರಿ ಎಲ್ಲ ಕೂಡ ದೇಹತ್ಯಾಗ ಮಾಡಿಬಿಟ್ರು ಅಂತ ಹೇಳಿದರು. ಅವರು ತಪಸ್ ಮಾಡ್ತಾ ಕೂತಿದ್ರು, ಅಲ್ಲಿಗೆ ಒಂದು ಕಾಡಿಗೆಚ್ಚು ಬಂತು, ಕಾಡಿಗೆಚ್ಚಿನಲ್ಲಿ ಎಲ್ಲ ಹೋಗಿಬಿಟ್ರು ಅಂತ ಹೇಳಿದ್ರು. ಕಾಡಿಗೆಚ್ಚಿನಲ್ಲಿ ದಹನವಾಯಿತು. ಅದು ಧೃತರಾಷ್ಟ್ರ ಹೇಗೆ ಧರ್ಮರಾಜ ಅಂದರೆ ಧರ್ಮರಾಜನೇ ಪಾಪ ನಾರದರೆ, ಆ ದೃಶ್ಯ ನೋಡಿದಿರಲ್ಲ, ನಮ್ಮ ದೊಡ್ಡ ಪ್ರಮುಖ ಹೇಗಿತ್ತು ಅಂತ ಕೇಳಿದ್ರು. ವೃಳಾಮುಖಂ, ನಾಚಿಗಿಂದ ಬಗ್ಗಿಬಿಟ್ಟಿದ್ದ ಅಂತ ಹೇಳ್ತಾರಪ್ಪ. ಎಷ್ಟು ತಪ್ಪು ಮಾಡಿದ್ದು ಬಗ್ಗಿಬಿಟ್ಟಿದ್ದ ಪಾಪ ಅಂದರೆ ಪಾಪ ಕಳ್ಕೊಂಡಿದ್ದಾನೆ ಅಂತ ಅರ್ಥ. ಈಗ ಅಲ್ಲಿ ಎಲ್ಲರೂ ಹೊರಟು ಹೋಗಿಬಿಟ್ರು. ಸಂಜೆ ಒಬ್ಬನ ಎಸ್ಕೇಪ್ ಅಂದಂತೆ. ಈಗ ಸ್ವಲ್ಪ ವಯಸ್ಸು ಕಡಿಮೆ ಆಗ್ತಾನೆ, ಇವರೆಲ್ಲ ಸೀನಿಯರ್ಸು. ಅದು ನೆಪ ಅಷ್ಟೇ, ಪ್ರಾರಬ್ಧ ಕರ್ಮ ಇದಿತ್ತು ಅದು ಇರಲಿಲ್ಲ ಅಂತೇನೆ. ಆತ ಬಂದು ವೇದವ್ಯಾಸರ ಹತ್ರ ಬಂದು ಮತ್ತೆ ಅವರ ಹತ್ರ ಉಪದೇಶ ಪಡ್ಕೊಂಡು ಮುಂದೆ ಸದ್ಗತಿಗೆ ಹೊರಟು ಹೋಗಿಬಿಟ್ಟನಂತೆ. ತುಂಬೂರು ನಾಭಕ ಗಂಧರ್ವನೇ ಸಂಜಯ ರಾಜ, ಸಂಜಯ ಆತ ಹೊರಟು ಹೋಗಿಬಿಡ್ತಾನೆ. ಆತ ಸೂತನಾಗಿದ್ದವು. ಅಲ್ಲಿಗೆ ಭಾಗ ಮುಗಿಯುತ್ತೆ. ಪಾಂಡವರೆಲ್ಲ ಕುಂತಿವ ಅಂತ್ಯಕ್ರಿಯೆಗಳನ್ನು ಮುಗಿಸಿಬಿಡ್ತಾರೆ. ಒಟ್ಟು 18 ವರ್ಷ ಮುಗಿತ ಅಲ್ಲಿಗೆ. ಪಾಂಡವ ರಾಜ್ಯವಾರಸರು 18 ವರ್ಷ ಮುಗಿತು. ಈ ವರ್ಷದ ಲೆಕ್ಕ ಸಿಗಬೇಕಾದ್ರೆ ಮತ್ತೆ ತಾತ್ಪರ್ಯನೇ ಓದಬೇಕು ನೀವೀಗ, ಬೇರೆ ಎಲ್ಲೋದ್ರೂ ಉತ್ತರ ಸಿಗೋದಿಲ್ಲ. ಅಲ್ಲಿರುತ್ತೆ ಹುಡುಕಿ ಹೇಳೋದು ಆಚಾರ ಒಬ್ಬರೇನೆ. ಆ ಭಾಗ ಮುಗಿದ ಮೇಲೆ ಮುಂದೇನಾಗುತ್ತೆ, ಕೊನೆಯ ಅಧ್ಯಾಯಕ್ಕೆ ಬಂದಿದೆ. 31 ಮುಗಿತೀಗ ನಮ್ಮ 40 ದಿವಸಕ್ಕೆ 31 ಅಧ್ಯಾಯ ಮುಗಿತೀಗ. ಇನ್ನು 1 ಅಧ್ಯಾಯ ಬಾಕಿ ಇದೆ, ಕೊನೆ 32 ಅಧ್ಯಾಯ. ಕೃಷ್ಣನ ಪರಂಧಾಮಗಮನ, ಪಾಂಡವರು ಸ್ವರ್ಗಾರೋಹಣದೊಂದಿಗೆ ನಾಳೆಗೆ ಅದು ಮಂಗಳವಾಗಬೇಕು. ಅದರಿಂದ ನಾಳೆ ದಿವಸ ವಿಷಯ ಭಾರಿ ಇದೆ, ದೊಡ್ಡ ಅಧ್ಯಾಯ ಈ ಮಧ್ಯೆ ಅದು. ನಾಳೆ ಅದನ್ನು ಮುಕ್ತಾಯ ಆಗಬೇಕಾಗಿದೆ. ಅಪೂರ್ವ ಎಲ್ಲೆಲ್ಲೂ ಕೇಳಿದ್ರೆ ಚಾನ್ಸೇ ಇಲ್ಲ ನಾವು ಅಂತ ವಿಷಯಗಳನ್ನು ಅಷ್ಟೇ ನಿರೂಪಣೆ ಮಾಡ್ತಾ ಇದ್ದಾರೆ. 18 ವರ್ಷಗಳ ಕಥೆ ಬಾಕಿ ಇದೆ ಆ ಲೆಕ್ಕದಲ್ಲಿ. 1 ಅಧ್ಯಾಯ 18 ವರ್ಷಗಳ ಒಂದು ಕಥೆ. ಮಹಾಭಾರತ ಅಂತ ಇನ್ನೂ ಕೂಡ ಮೌಸಲ ಪರ್ವ, ಆಮೇಲೆ ಮಹಾಪ್ರಸ್ಥಾನ ಪರ್ವ, ಸ್ವರ್ಗಾರ 3 ಪರ್ವಗಳಾಗಬೇಕು. ಆಶ್ರಮವಾಸಿಕ ಪರ್ವ ಮುಗಿತಷ್ಟೇ ಈಗ. ಅಷ್ಟನ್ನು ಆಚಾರ್ಯ ಹೇಳ್ತಾ ಇದ್ದಾರೆ. ನಾಳೆ ದಿವಸ ಕಾರ್ಯಕ್ರಮ ವಿವರ ಸ್ವಲ್ಪ ಹೇಳ್ತೇನೆ, ಎಲ್ಲ ಸರಿಯಾಗಿ ಗಮನ ಕೇಳಿರಬೇಕು. ಮತ್ತು ಬೆಳಿಗ್ಗೆ ಪಾಠ ಮುಗಿದಿದೆ, ಸರ್ವಮೂಲ ಪಾಠ. ನಾಳೆ ಬೆಳಿಗ್ಗೆಯಿಂದ 4ನೇ ಬಾರಿ ಸರ್ವಮೂಲ ಪಾಠ ಪ್ರಾರಂಭ ಆಗ್ತಾ ಇದೆ. ಮತ್ತೆ ನಮ್ಮ ವ್ಯಾಸಮದ್ವ ಸಂಶೋಧನಾ ಪ್ರತಿಷ್ಠಾನದ ಸಭಾಂಗಣದಲ್ಲಿ ನಾಳೆಯಿಂದ ಮತ್ತೆ ಪ್ರಾರಂಭ. ಅಲ್ಲಿ ಸತ್ವಸಂಖ್ಯಾನ ಟೀಕಾದಿಂದ ಪ್ರಾರಂಭವಾಗುತ್ತೆ. ಇಷ್ಟೊತ್ತು ಕೂಡ ಮೂಲ ಮಾತ್ರ ಸರ್ವಮೂಲ ಹೇಳಿದ್ದೀಗ. ಸತ್ವ ಟೀಕಾದಿಂದ ಪ್ರಾರಂಭವಾಗ್ತಾ ಇದೆ. ಹೊಸದಾಗಿ ಬರ್ತಕ್ಕಂಥ ಅಪೇಕ್ಷಕರು ಬರಬಹುದು, ಅವ್ರು ನಿಶ್ಚಿಂತೆಯಾದ ಫೀಸ್ ಗೀಸ್ ಯಾವುದಿಲ್ಲ. ಮತ್ತೆ ಅದು ಯಾವ್ಯಾವ ವ್ಯವಸ್ಥೆ ಇಲ್ಲ, ಏನು ಬರೋದೊಂದೇ ನೀವು ಏನು ಬಂದು ಕೇಳಿಬಿಟ್ಟರೆ ಸಾಕಷ್ಟೇ. ಪ್ರತಿನಿತ್ಯ 7:30-8:30 ಅಂತ ಇದೆ. ನೀವು ಬಂದ ಮೇಲೆ ಟೈಮಿಂಗ್ಸ್ ಬೇಕಾದ್ರೆ ಅನುಕೂಲ ಹೆಚ್ಚು ಕಡಿಮೆ ಮಾಡೋಕ್ಕೆ ಬರುತ್ತೆ. ನಾಳೆ ಮಾತ್ರ 7:30 ಶುರುವಾಗುತ್ತೆ. ಆಸಕ್ತರೆಲ್ಲ ಬರಬಹುದು. ಮತ್ತೆ ಮಧ್ಯೆ ಪಾಠಕ್ಕೆ ಬರೋ ಭಾಗವತ್ ಸಾರ್ವತ್ರ ನಡೀತಾ, ಅವರ ಜಾಯಿನ್ ಸುಧಾ ನಡೀತಾ ಇದೆ, ಅದು ಸೇರಿಕೊಳ್ಳಬಹುದು. ಪಾಠದ ವಿಷಯ ಅಷ್ಟು. ಸಾಯಂಕಾಲ ನಾಳೆ ತುಂಬ ಕಾರ್ಯಕ್ರಮಗಳುಂಟು. ಮೊದಲಿಗೆ ಒಂದು ವೇದವ್ಯಾಸ ದೇವರ ಪೂಜೆ. ಬೆಳಿಗ್ಗೆ ಒಂದು ಪಲ್ಲಕ್ಕಿ ಉತ್ಸವ ಮಾಡಿಕೊಂಡು ವೇದವ್ಯಾಸ ದೇವರನ್ನು ಆ ಕೃಷ್ಣದೇವರ ದೇವಸ್ಥಾನದಿಂದ ಈ ಸಭಾಂಗಣಕ್ಕೆ ಕರ್ಕೊಂಡು ಬರತಕ್ಕಂಥ ಕಾರ್ಯಕ್ರಮ. ಪರಮಪೂಜ್ಯ ಪೇದಾವರ ಶ್ರೀಪಾದಂಗಳವರು, ವಿಶ್ವೇಶ್ವರ ಶ್ರೀಪಾದಂಗಳು ಉಪಸ್ಥಿತರಿರ್ತಾರೆ. ಅವರ ನೇತೃತ್ವದಲ್ಲಿ ಆ ಕಾರ್ಯ ಮೆರವಣಿಗೆ ಕಾರ್ಯಕ್ರಮ ನಡೆಯುತ್ತೆ. 5:30 ಸರಿಯಾಗಿ ನಡೆಯುತ್ತೆ. ಎರಡರಲ್ಲಿ ಭಾಗವಹಿಸಬೇಕು, ಯಾಕೆಂದರೆ ಮಹಾಭಾರತ ತಾತ್ಪರ್ಯಣಯದ ಉತ್ಸವ ಅದು. ಒಂದು ಏನು ಕೇಳಿದ್ದೀರಿ ಅದನ್ನು ಸರಿಸಕದ ಗೌರವ. ಆದ್ದರಿಂದಾಗೇ 5:30 ಸರಿಯಾಗಿ ಅದು ಪ್ರಾರಂಭ ಆಗುತ್ತೆ. ಆಮೇಲೆ 6 ಗಂಟೆಯಿಂದ ಸಭೆ ಪ್ರಾರಂಭ. ಅದು ಆಮೇಲೆ ಹೇಳಿ, ಅದರಿಂದ 6 ಗಂಟೆಯಿಂದ ಸಭೆ ಪ್ರಾರಂಭವಾಗುತ್ತೆ. 5:30 ಅಲ್ಲಿ ಬರೋದು, ಸಭೆ ಪ್ರಾರಂಭವಾಗುತ್ತೆ. ಟೈಮ್ ಏನಿಲ್ಲ, ಅದು 5:30 ಶುರುವಾದರೆ 5:30 ಬಂದಿರ್ತೇವೆ. ಸಭೆ ಪ್ರಾರಂಭವಾಗುತ್ತೆ. ನಾಳೆ ದಿವಸ ಪರಮಪೂಜ್ಯ ಪೇದಾವರ ಶ್ರೀಪಾದಂಗಳವರ ಅಧ್ಯಕ್ಷತೆ, ಜೊತೆಗೆ ರಾಮಾಜೋಯಿಸ್ ಅವರು ಬಿಹಾರದ ಸರ್ಕಾರದ ಗವರ್ನರ್ ಆಗಿದ್ದವರು, ಮಾಜಿ ಗವರ್ನರ್ ಅವರು ಅವರು ಬರ್ತಾ ಇದ್ದಾರೆ. ಸ್ವಯಮೇಂದ್ರಾಚಾರ್ಯ ಬರ್ತಾರೆ, ಆಪ್ತ ಕಾರ್ಯದರ್ಶಿಗಳು, ಮಂತ್ರಾಲಯ ಮಠ, ಆಮೇಲೆ ರವಿಸುಬ್ರಹ್ಮಣ್ಯ ಇಲ್ಲಿ MLA ಅವರು ಬರ್ತಾರೆ. ಅದೆಲ್ಲ ಸಭಾ ಗೌರವ, ವೇದವ್ಯಾಸದೇವರಿಗೆ ಗೌರವದ ಸಂದೃಷ್ಟಿಯಿಂದ ವೈದಿಕ ಲೌಕಿಕರು ಎರಡೂ ಸೇರಿ ಮಾಡ್ತಕ್ಕಂಥ ಕಾರ್ಯಕ್ರಮ. ಅವರು ಆಗಮಿಸ್ತಾ ಇದ್ದಾರೆ. ಪ್ರದ್ಯುಮ್ನಾಚಾರ್ಯ ಜೋಶಿ ಉಪನ್ಯಾಸ ಇರುತ್ತೆ ಮೊದಲಿಗೆ, ಅದಾದಮೇಲೆ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದರಲ್ಲಿ ಒಂದು ಅಧ್ಯಾಯ ಪೂರ್ತಿ ಪ್ರವಚನ ಬಾಕಿ ನೆನಪಿರಬೇಕು. ಅವರ ಅಜ್ಜಿಗಳು ಮಾತಾಡೋದು ಕಾರ್ಯಕ್ರಮ ಇರುತ್ತೆ, ಅನುಗ್ರಹ ಭಾಷಣ ಇರುತ್ತೆ. ಇದೆಲ್ಲ ಕಾರ್ಯಕ್ರಮ ಇರೋದ್ರಿಂದ ಸರಿಯಾಗಿ 5:30 ಪ್ರಾರಂಭ ಮಾಡಿ 8:30 ಕಾರ್ಯಕ್ರಮ ಮುಗಿಬೇಕು. ನಿಮಗೆ ಒಂದು ದೂರ ಹೋಗೋರಿ ತುಂಬ ಕಷ್ಟ ಆಗುತ್ತೆ ಅಂತ ಗೊತ್ತಿದೆ, ಆದಷ್ಟು ಬೇಗ ಅದನ್ನು ಮುಗಿಸ್ಬೇಕು. ಒಂದು ಅಧ್ಯಾಯ ಫಾಸ್ಟಾಗಿ ಹೇಳಿ ಮುಗಿಸ್ಬೇಕಾಗತ್ತೆ, ತುಂಬ ವಿಷಯಗಳು ಜಾಸ್ತಿ ಇದೆ, ಎಲ್ಲರನ್ನು ಗಮನಿಸಿರಬೇಕು. ಇನ್ನೊಂದು ಬಹಳ ಮುಖ್ಯವಾದ ಒಂದು ಅನೌನ್ಸ್ಮೆಂಟ್ ಅಂತ ಕೇಳಿದರೆ, ತುಂಬ ಜನ ಸರ್ವಮೂಲ ಪಾಠದ CD ಅದು ಬೇಕು ಬೇಕು ಅಂತ ಕೇಳ್ತಾ ಇದ್ರು. ಅದು ತಯಾರಾಗಿದೆ. ಪರಮಪೂಜ್ಯ ಶ್ರೀಪಾದಗಳ ಅಮೃತ ಹಸ್ತದಿಂದ ಬಿಡುಗಡೆ ಆಗುತ್ತೆ ಕಾರ್ಯಕ್ರಮ. ಅದು 150 ರೂಪಾಯಿ CD ಅದು. ಅದರಲ್ಲಿ 50 ರೂಪಾಯಿಯನ್ನು ಪ್ರತಿಷ್ಠಾನ ಕಡಿಮೆ ಮಾಡಿ ಕೊಡ್ತಾ ಇದೆ, ತಾವು ಖರ್ಚಾಗಿ ಕೊಡ್ತಾ ಇದೆ. ಇನ್ನು 50 ರೂಪಾಯಿಗಳನ್ನು ಶ್ರೀ DS ರಂಗನಾಥ್ ದಂಪತಿಗಳು, ಶುಭಾ ರಂಗನಾಥ್ ದಂಪತಿಗಳು ಕೊಡ್ತಾ ಇದ್ದಾರೆ. ಅಲ್ಲಿಗೆ 50 ಹೋಗಿ 100 ಹೋಗಿ 50 ಬಂತದು. 50 ರೂಪಾಯಿಗೇನೆ 45 ಗಂಟೆಗಳ ಒಂದು CD, ಒಳ್ಳೆ MP3 CD ನಿಮಗೆ ಸಿಗುತ್ತೆ. ಸಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಬೇಕಾದವರು ಸಿಗುತ್ತೆ ಹೊರಗಡೆಗೆ, ಈಗಲ್ಲ, ಬಿಡುಗಡೆ ಮಾಡಿದ ಮೇಲೆ ಸಿಗುತ್ತೆ. ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಕನ್ಫರ್ಮ್ಡ 40 ರೂಪಾಯಿ ಬೇಡ, 25 ರೂಪಾಯಿ. ಇನ್ನೊಂದು ವಿಷಯ ಹೇಳ್ತೇನೆ, ಇನ್ನೊಬ್ಬರು 25 ರೂಪಾಯಿ ಒಪ್ಕೊಂಡಿದ್ದಾರೆ, 25 ರೂಪಾಯಿಗೆ ಸಿಗುತ್ತೆ ನಿಮಗೆ CD ಅದು. 25 ರೂಪಾಯಿ ಜಾಸ್ತಿ ಸಿಗುತ್ತೆ. ಸರ್ವೋದಯ ಗ್ರಂಥಗಳನ್ನು ನೀವು ಮನೆಯಲ್ಲಿ ಕುತ್ಕೊಂಡು ದಿವಸ ಪಾಠ ಕೇಳದಂತೆ ಕೇಳ್ತಾ ಇರಬಹುದು. 40 ಗಂಟೆಗಳ ಸಿಡಿನ ಉಪಯೋಗ ಮಾಡಿಕೊಳ್ಬಹುದು. ತಕ್ಷಣ ಎದ್ದು ಹೋಗಬೇಡಿ, ಬಿಡುಗಡೆ ಆದಮೇಲೆ ಅನುಗ್ರಹ ಆದಮೇಲೆ ಬಿಡುಗಡೆ ಆದ್ಮೇಲೆ ಸಿಗುತ್ತೆ, ಬರಲು ಸಿಗೋದಿಲ್ಲ. ಅದ್ರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ನಾಳೆಯ ಕಾರ್ಯಕ್ರಮಕ್ಕೆ ಎಲ್ಲರೂ ಅನೇಕರು ನಮ್ಮ ಮಾಸಪತ್ರಿಕೆ ಬೇಕೆಲ್ಲ ಕೇಳಿದರು. ಇನ್ನೊಬ್ರು ಕೇಳಿದರು ನಮ್ಮ ವ್ಯಾಸಪತ್ರ ಸಂಸ್ಥಾನ ಪ್ರತಿಷ್ಠಾನಕ್ಕೆ ATG ಇದೆಯಾ, ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಂತೇಳಿ. ATG ಇದೆ, ಬೇಕಾದ್ರೆ ಅವಶ್ಯ ಪಡ್ಕೊಳ್ಬಹುದು. ATGನೂ ಅದಕ್ಕಿದೆ. ಒಂದು ಇನ್ನು ವ್ಯಾಸಪತ್ರ ಮಾಸಪತ್ರಿಕೆ ಶುರುವ 3 ವರ್ಷ ಆಯ್ತು ಈಗಾಗಲೇ. ಪ್ರತಿ ತಿಂಗಳು ಹೊಸ ಹೊಸ ರೀತಿಯಲ್ಲಿ ಕಾರ್ಯಕ್ರಮ ಇದೆ. ಇನ್ಮೇಲೆ ಇನ್ನೂ ಹೊಸ ರೀತಿಯಲ್ಲಿ ಕೂಡ ವ್ಯವಸ್ಥೆ ಮಾಡಿದೆ. ಪ್ರತಿ ತಿಂಗಳು ಕೂಡ ಈಗಾಗಲೇ 3-4 ತಿಂಗಳಿಂದ ಒಂದು ಅಪ್ರಕಾಶಿತ ಗ್ರಂಥವನ್ನು ಕೊಡ್ತಾ ಇದೆ. ತತ್ವಸಾರ ಸಮುದ್ರತೆ ಅಂತ ಒಳ್ಳೆ ಗ್ರಂಥ, 77 ರತ್ನಮಾಲಾಕಾರರು ಬರೆದಿದೆ, ಅದು ಪೂರ್ತಿ ಅನುವಾದ ಸಮೇತ ಪ್ರಕಟ ಆಗಿದೆ. ಆಮೇಲೆ ಒಂದು ವಿಷ್ಣು ಚಂದ್ರಿಕಾ ತೀ ತಿಂಗಳು 120 ಶ್ಲೋಕ ಧ್ಯಾನ ಪ್ರಕರಣ ಪೂರ್ತಿಯಾಗಿ ಅನುವಾದ ಸಮೇತ ಬಂದಿದೆ. ಒಂದು ವಾಯುಲೀಲಾವೃತ ಅಂತ ಮತ್ತೊಂದು ಬಂದಿದೆ. ಇನ್ಮೇಲೆ ವಿಷ್ಣು ಸಹಸ್ರನಾಮ, ಇನ್ನೂ 3ನೇ ವಿಷ್ಣು ಸಹಸ್ರನಾಮ ಎಲ್ಲೂ ಸಿಕ್ಕಿರಲಿಲ್ಲ. ಗರುಡ ಪುರಾಣದ ಹೊಸ್ತ ಸಿಕ್ಕಿದೆ, ಅದನ್ನು ಪ್ರಿಂಟ್ ಮಾಡಿಸಿದೆ. ಇನ್ನು ಪ್ರತಿ ತಿಂಗಳು ಸಹ ಅನೇಕ ಋಷಿಗಳ ಬಗ್ಗೆ ಮುನಿಗಳ ಬಗ್ಗೆ ಕೇಳ್ತಾರೆ. ಬಸ್ಸನ್ನ ಅನೇಕ ರೀತಿಯಲ್ಲಿ ರೂಪಾಂತರಗೊಂಡು ಪ್ರಕಟವಾಗಲಿಕ್ಕಿದೆ. ಅದಕ್ಕೆ ಯಾರು ಸದಸ್ಯರಾಗ ಬಯಸ್ತೀರೋ ಅದೆಲ್ಲ ಕೂಡ ನೇರವಾಗಿ ನಮ್ಮ ಪ್ರತಿಷ್ಠಾನ ಸಂಪರ್ಕಿಸಿಬಿಟ್ಟು ಸದಸ್ಯರಾಗಬಹುದು. ಅದಕ್ಕೆ 5 ವರ್ಷಗಳಿಗೆ, 1 ವರ್ಷಕ್ಕೆಲ್ಲ ಚಂದ ಇಟ್ಟಿಲ್ಲ. ಅದಕ್ಕೆ 5 ವರ್ಷಕ್ಕೇನೆ 500 ರೂಪಾಯಿಗಳು ಕೊಟ್ಟು ಬೇಕಾದವರು ಅದರಲ್ಲಿ ಚಂದಾದಾರ ಪುಸ್ತಕ ಪಡ್ಕೊಳ್ಬಹುದು ಅಂತ ಹೇಳ್ತಾ ಪರಮಪೂಜ್ಯ ಶ್ರೀಪಾದಂಗಳವರು ಈಗ ತಮ್ಮ ಅಮೃತಹಸ್ತದಿಂದ ಈ ಸೀಡಿನ ಬಿಡುಗಡೆ ಮಾಡಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚಮಹಂ ತೇನ ಪ್ರಿಯತಾಂ ಕಮಲಾಲಯ.